ಯ ಮನದಾಳದಲ್ಲಿ ತಳೆದು ಅಕ್ಷರ ರೂಪ ಇಳೆಯೊಳಿತಿಗಾಗಿ ರಸಕಾವ್ಯವಾದವನೇ ರಾಮ. ಪದವಾಕ್ಯವಾಗಿ ಪುನರವತರಿಸು ನಾಲಿಗೆಗೆ ನುಡಿಯಾಗಿ ಒಡಮೂಡು ಆದಿನಾಯಕನೇ. ನಿನ್ನ ಕಥನಾನುಸಂಧಾನ ಸಂಚಿತ ಪುಣ್ಯ ಫಲವು ಒದಗಲಿ ಮಹಾಗುರುಕುಲದ ಬಲಕ್ಕೆ, ಋಷಿ ಪರಂಪರೆ ವೇದ ಶಿಕ್ಷಣೋಪಾಸನೆಗೆ ವಿಶ್ವವಿದ್ಯಾಪೀಠ ಸಿಗಲಿ ಮನುಕುಲಕ್ಕೆ. ವಿಶ್ವವಿದ್ಯಾಪೀಠ ಸಿಗಲಿ ಮನುಕುಲಕ್ಕೆ, ವಿಶ್ವವಿದ್ಯಾಪೀಠ ಸಿಗಲಿ ಮನುಕುಲಕ್ಕೆ. ಪಕ್ಷಿರಾಜನಾದ ಜಟಾಯುವು ರಾಕ್ಷಸರಾಜನಾದ ರಾವಣನ ಮುಂದೆ ತೋರಿದ ಪರಾಕ್ರಮವು ದೊಡ್ಡದು. ಆದರೆ ಅದಕ್ಕಿಂತ ದೊಡ್ಡದು ಅವನ ಧೃತಿ. ರಾಮ ಎಷ್ಟು ಹೊತ್ತಿಗೂ ಬರ್ತಾನೆ. ಅವನು ಬಂದಾಗ ಸೀತಾಪಹರಣದ ಸುಳಿವನ್ನು ಅವನಿಗೆ ತಿಳಿಸಬೇಕು, ತನ್ನಲ್ಲಿರುವ ಮಾಹಿತಿಗಳನ್ನು ರಾಮನಿಗೆ ನೀಡಬೇಕು ಎನ್ನುವ ಕಾರಣಕ್ಕೆ ನಿಲ್ಲದ ಜೀವವನ್ನು ಆತ ನಿಲ್ಲಿಸಿ ಜೀವ ಹಿಡಿದುಕೊಂಡು, ಅಕ್ಷರಶಃ ಜೀವ ಹಿಡಿದುಕೊಂಡು ಇರ್ತಾನಲ್ಲ ಅಧೃತಿ. ಬಾಯಿಯಿಂದ ನೊರೆ ರಕ್ತವಲ್ಲ ಮಾಂಸವೇ ವಮನವಾಗುವಾಗಲೂ ಕೂಡ ಬಿಡದೆ ರಾಮನಿಗೆ ಕೊನೆಯ ಉಸಿರಿನವರೆಗೆ, ಕೊನೆಯ ಕ್ಷಣದವರೆಗೆ ತನಗೆ ಗೊತ್ತಿರುವುದನ್ನು ತಿಳಿಸುವ ಪ್ರಯತ್ನ ಮಾಡ್ತಾನಲ್ಲ. ಮರಣ ಸಂಕಟದಲ್ಲಿಯೂ ಸಮಚಿತ್ತತೆ ಅಧೃತಿ. ಹಾಗಾಗಿ ರಾವಣನ ಮುಂದೆ ತೋರಿದ ಪರಾಕ್ರಮ ಎಷ್ಟು ದೊಡ್ಡದೋ ಅದಕ್ಕಿಂತ ದೊಡ್ಡದು ಜಟಾಯುವು ರಾಮನ ಮುಂದೆ ತೋರಿದಂಥ ಧೃತಿ. ಅಂತ ರಾಮನಿಗೆ, ಅಂತ ಜಟಾಯುವಿಗೆ ರಾಮನು ತಕ್ಕ ಪುರಸ್ಕಾರವನ್ನೇ ನೀಡುತ್ತಾನೆ. ಮಹಾಯೋಧರಿಗೆ ನಾವು ಸನ್ಮಾನಗಳನ್ನು ಮಾಡ್ತೇವೆ ನೋಡಿ. ಇಂದು ಕೂಡ ದೇಶದಲ್ಲಿ ಆ ಪದ್ಧತಿ ಇದೆ. ವೀರಚಕ್ರವೋ ಪರಮವೀರಚಕ್ರವೋ ಹಾಗೆಲ್ಲ ಕೊಡ್ತೇವೆ. ದೇಶಕ್ಕಾಗಿ ಸಾಹಸ ಮೆರೆದು ಪ್ರಾಣತ್ಯಾಗ ಮಾಡಿರ್ತಕ್ಕಂಥ ಯೋಧರಿಗೆ ನಾವು ಅಂತ ಸನ್ಮಾನಗಳನ್ನು ನೀಡುತ್ತೇವೆ. ಹಾಗೆ ರಾಮನು ಬಹುಶಃ ಅದನ್ನು ಬ್ರಹ್ಮಾಂಡ ರತ್ನ ಅಂತ ಕರಿಬಹುದೇನೋ. ಆ ಸನ್ಮಾನಕ್ಕೆ ಭಾರತ ರತ್ನ ಅಂತ ಕರೆದ್ರೆ ತುಂಬಾ ಚಿಕ್ಕದಾಗ್ತದೆ. ಅಂತ ಅದೊಂದು ಅದ್ಭುತವಾಗಿರತಕ್ಕಂಥ ಸನ್ಮಾನವನ್ನು ರಾಮನು ಜಟಾಯುವಿಗೆ ಮಾಡ್ತಾನೆ. ಅದು ಹೇಗೆ ಅಂದ್ರೆ, ಸ್ವಯಂ ತಾನೇ ಪಕ್ಷಿರಾಜನಿಗೆ ಸಂಸ್ಕಾರ ನೀಡುವುದರ ಮೂಲಕ ಮಾತ್ರವಲ್ಲ, ಅದಲ್ಲದಿದ್ದರೆ ಅವನಿಗೆ ದುರ್ಲಭ ಆ ಸಂಸ್ಕಾರ. ಅಂತಹ ವೈದಿಕ ಸಂಸ್ಕಾರವನ್ನು, ಶ್ರೌತಿಗಳಿಗೆ ಯಾಜಿಗಳಿಗೆ ಸಲ್ಲುವಂತಹ ಒಂದು ಸಂಸ್ಕಾರವನ್ನು ರಾಮನು ಮಾಡುತ್ತಾನೆ. ಸ್ವಯಂ ಪಿತೃಮೇಧದ ಮಂತ್ರಗಳನ್ನು ಪಠಿಸ್ತಾನೆ. ಮಾತ್ರವಲ್ಲ, ತನ್ನ ವಾಕ್ಯದಿಂದ, ರಾಮವಾಕ್ಯದಿಂದ ಜಟಾಯುವಿಗೆ ಇಂತಹ ಲೋಕಗಳು ಪ್ರಾಪ್ತವಾಗಲಿ ಎಂಬುದಾಗಿ ರಾಮನು ಅಪ್ಪಣೆ ಕೊಡಿಸ್ತಾನೆ ಆ ಶಬ್ದ ಸರಿಯಲ್ಲಿ. ಯಾಕೆಂದ್ರೆ ಸ್ವಾಮಿಯು ಅಪ್ಪಣೆ ಕೊಡಿಸಬೇಕಾದಂಥದ್ದು, ಮತ್ತು ಉಳಿದವರು ಪ್ರಾರ್ಥನೆ ಮಾಡುವಂಥದ್ದು, ವಿನಂತಿ ಮಾಡುವಂಥದ್ದು. ಆದರೆ ರಾಮನಂತಹ ಲೋಕಸ್ವಾಮಿಗೆ ಯಾವುದು ಸಹಜ ಅಂದ್ರೆ ಅಪ್ಪಣೆ ಕೊಡಿಸುವಂಥದ್ದು. ಹಾಗಾಗಿ ಜಟಾಯುವಿಗೆ ಇಂತಹ ಲೋಕ, ಎಂತಹ ಲೋಕ ಅಂದ್ರೆ ಲೋಕಾತೀತವಾದ ಲೋಕ. ಪರಮಪದ ಜಟಾಯುವಿಗೆ ರಾಮನ ಕರುಣೆಯಿಂದಲೇ ಪ್ರಾಪ್ತವಾಯಿತು. ಹೀಗೆ ಜಟಾಯುವಿಗೆ ಉದಕವನ್ನು ಕೊಟ್ಟು, ಜಲತರ್ಪಣವನ್ನು ಕೊಟ್ಟು ರಾಮಲಕ್ಷ್ಮಣರು ಹೊರಟರು. ಶರಚಾಪ ಖಡ್ಗಧಾರಿಗಳಾಗಿ ಸಾಮಾನ್ಯವಾಗಿ ಹೆಚ್ಚು ಜನರು ಓಡಾಡದೇ ಇರತಕ್ಕಂಥ ದಾರಿಯನ್ನು ಹಿಡಿದು ದಕ್ಷಿಣ ದಿಕ್ಕಿನಲ್ಲಿ ಮುಂದುವರಿತಾರೆ. ಆ ಮಹಾರಣ್ಯವನ್ನು, ಜನಸ್ಥಾನದ ಆ ಮಹಾರಣ್ಯವನ್ನು, ರಾಮನಿದ್ದಂಥ ಮಹಾವನವದು, ಆ ಮಹಾವನವನ್ನು ವೇಗದಿಂದ ದಾಟಿ ಮುಂದುವರಿತಾರೆ. ಜನಸ್ಥಾನದಿಂದ 3 ಕ್ರೋಶಗಳು, ಕ್ರೋಶ ಅಂದ್ರೆ ಹರದಾರಿ. ಒಂದು ಹರದಾರಿಗೆ ಒಂದು ಕ್ರೋಶ ಅಂದ್ರೆ ಒಂದು ಹರದಾರಿ. ಕ್ರೋಶ ಅಂದ್ರೆ ಅದು ಕೂಗಿದ್ದು ಕೇಳಬೇಕು. ಈಗಿನ ಕಾಲದವರಲ್ಲ, ಆಗಿನ ಕಾಲದವರು. ಈಗಿನ ಕಾಲದ ಗಂಟರು ಗಂಟಲಲ್ಲ, ಧ್ವನಿ ಧ್ವನಿಯಲ್ಲ. ಆಗಿನ ಕಾಲದ ಗಂಟರು ಅಂದ್ರೆ ಗಂಟರು, ಧ್ವನಿ ಅಂದ್ರೆ ಧ್ವನಿ. ಹಾಗಾಗಿ ಅಂದಿನವರು ಕೂಗಿದರೆ ಎಷ್ಟು ದೂರದವರೆಗೆ ಕೇಳುತ್ತಿತ್ತೋ ಸುಮಾರು ಆ ದೂರವನ್ನು ಒಂದು ಕ್ರೋಶ ಅಂತ ಕರೀತಾರೆ. ಮೂರು ಕ್ರೋಶಗಳ, ಮೂರು ಹರದಾರಿಗಳ ದೂರ ಜನಸ್ಥಾನದಿಂದ. ಅಲ್ಲಿ ಕ್ರೌಂಚಾರಣ್ಯ, ಇನ್ನೊಂದು ಕಾಡು ಅದು ಕ್ರೌಂಚಾರಣ್ಯ. ಆ ಕ್ರೌಂಚಾರಣ್ಯವನ್ನು ಈರೂರು ಮಹಾತೇಜಸ್ವಿಗಳು ಮಹೋಜಸ್ವಿಗಳು ಪ್ರವೇಶ ಮಾಡ್ತಾರೆ. ಆ ವನವನ್ನು ಅನ್ವೇಷಣೆ ಮಾಡ್ತಾರೆ. ಗೊತ್ತಿಲ್ವಲ್ಲ, ದಕ್ಷಿಣ ದಿಕ್ಕು ಅಂತ ಮಾತ್ರ ಗೊತ್ತು. ಹುಡುಕೋದು ಎಷ್ಟು ಕಷ್ಟ ಸೀತೆಯನ್ನು ಅಂದ್ರೆ ಹುಲ್ಲಿನ ರಾಶಿಯಲ್ಲಿ ಸೂಜಿಯನ್ನು ಹುಡುಕಿದ ಹಾಗೆ. ದಕ್ಷಿಣ ದಿಕ್ಕು ಎಷ್ಟು ದೊಡ್ಡದು ಹೇಳಿ. ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಇರುವ ಭರವಸೆಯೂ ಗೊತ್ತಿಲ್ಲ, ಯಾಕೆಂದ್ರೆ ಇಲ್ಲಿಂದ ಹೋಗಿದ್ದು ದಕ್ಷಿಣ ದಿಕ್ಕಿಗೆ, ಮುಂದೇನಾಗಿದೆ ಗೊತ್ತಿಲ್ಲ. ಕ್ರೌಂಚಾರಣ್ಯವನ್ನು ಹುಡುಕ್ತಾರೆ. ಕ್ರೌಂಚಾರಣ್ಯವನ್ನು ದಾಟಿ ಮತಂಗವನ, ಮತಂಗಾಶ್ರಮಕ್ಕೆ ಹೋಗಬೇಕು. ಮತಂಗವನ ಅಂದ್ರೆ ಶಬರಿಯ ಪ್ರದೇಶ. ಮದಂಗ ಮಹರ್ಷಿಗಳು ಇದ್ರು ಅಲ್ಲಿ, ಅವರು ಶಿಷ್ಯರಿದ್ದರು. ಮತ್ತೆ ಅಲ್ಲೇ ಹೆಚ್ಚು ದೂರ ಅಲ್ಲ, ಕಿಷ್ಕಿಂಧೆ, ವಾಲಿ, ಸುಗ್ರೀವ ಎಲ್ಲ ಹತ್ತಿರ. ಈ ಕ್ರೌಂಚಾರಣ್ಯಕ್ಕೂ ಮತಂಗಾಶ್ರಮಕ್ಕೂ ಮತಂಗವನಕ್ಕೂ ಮಧ್ಯದಲ್ಲಿ ಒಂದು ಪ್ರದೇಶ, ಅಲ್ಲೊಂದು ಕಾಡು. ಅಲ್ಲಿ ಬೆಟ್ಟದಲ್ಲಿ ಒಂದು ಗುಹೆ. ಒಂದು ಹೊಸ ಪಾತ್ರ ಬರ್ತದೆ ಈಗ, ನಿಮಗೆಲ್ಲ ಹೆಚ್ಚು ಗೊತ್ತಿಲ್ಲ ಇರುವಂತ ಒಂದು ಪಾತ್ರ ಬರ್ತದೆ ಈಗ, ಕಾಯ್ತಾ ಇದೆ. ಒಂದು ಗುಹೆ, ಆ ಗುಹೆ ಬೆಟ್ಟದಲ್ಲಿ ಒಂದು ಗುಹೆ. ಆ ಗುಹೆ ಪಾತಾಳ ಸಮ ಗಂಭೀರ, ಪಾತಾಳದ ಹಾಗಿದೆಯಂತೆ. ಎಷ್ಟು ಆಳ, ಎಷ್ಟು ದೂರ ಇದೆಯೋ ಕತ್ತಲೆ, ಏನು ಕಥೆಯೋ ಗೊತ್ತಿಲ್ಲ. ಗೋಳಾಂಧಕಾರ, ಗಾಢಾಂಧಕಾರ, ಎಷ್ಟು ದೂರ ಅಂತಲೇ ಗೊತ್ತಿಲ್ಲ ಇರತಕ್ಕಂತ ಆಳ ಇದೆ ಅದಕ್ಕೆ. ಆ ದರಿಯನ್ನು ಸೇರಿ ಎಲ್ಲೆಲ್ಲ ಹುಡುಕಿ ಅಷ್ಟು ಹೊತ್ತಿಗೆ ಅನತಿ ದೂರದಲ್ಲಿ ಪಾತ್ರ ಬಂತೀವಿ. ಒಂದು ರಾಕ್ಷಸಿ, ಮಹಾರೂಪ, ಸಣ್ಣ ಸಣ್ಣ ಜನಗಳು ಇಲ್ವೇ ಇಲ್ಲ ರಾಕ್ಷಸರ ಜಾತಿಯಲ್ಲಿ. ಎಲ್ಲ ದೊಡ್ಡ ಜನಗಳೇ, ಮನಸ್ಸು ಮಾತ್ರ ಸಣ್ಣದ, ಶರೀರ ದೊಡ್ಡ ದೊಡ್ಡದೆ. ಮಹಾರೂಪ ಅಂದ್ರೆ ಬಹು ದೊಡ್ಡ ಆಕಾರದ, ವಿಕೃತಾನನ, ವಿಕೃತ ಮುಖದ, ವಿಕೃತ ಮುಖದ ರಾಕ್ಷಸಿ. ಹೇಗಿದ್ದಳು ಅಂದ್ರೆ ಬಡಪಾಯಿ ಜೀವಗಳು ಎದೆ ಒಡೆದು ಹೋಗ್ಬೇಕು ಅವಳನ್ನು ನೋಡಿದ್ರೆ. ಮತ್ತೆ ಆಯುಸ್ಸಿಲ್ಲ, ಎದೆಗುಂಡಿಗೆ ಬಹಳ ಗಟ್ಟಿ ಇದ್ರೆ ಅವನು ಮತ್ತೆ ಬದುಕುತ್ತಾನೆ, ಇಲ್ಲ ಇದ್ರೆ ಹಾರ್ಟ್ ಫೇಲ್ ಮುಗಿತು. ಭಯದಾಂ ಅಲ್ಪಸತ್ವಾನಾಂ, ಅಲ್ಪಸತ್ವರಿಗೆ, ಧೈರ್ಯ ಕಡಿಮೆ ಇರತಕ್ಕಂಥವರಿಗೆ ಭಯವನ್ನುಂಟು ಮಾಡತಕ್ಕಂಥವಳು, ರಾಮನಂತವರಿಗೆಲ್ಲ, ಲಕ್ಷ್ಮಣನಂತವರಿಗೆಲ್ಲ. ಮತ್ತೆ ಬೀಭತ್ಸಾಂ, ಈ ಘೋರ ಬೀಭತ್ಸ ವ್ಯತ್ಯಾಸ ಇದೆ ಸ್ವಲ್ಪ. ಘೋರವೆಂದ್ರೆ ಭಯವನ್ನುಂಟು ಮಾಡುವಂಥದ್ದು, ಬೀಭತ್ಸ ಎನ್ನುವಾಗ ಜುಗುಪ್ಸೆಯನ್ನುಂಟು ಮಾಡುವಂಥದ್ದು ಕೂಡ ಸೇರ್ಕೊಂಡಿದೆ. ರೌದ್ರ ದರ್ಶನ, ಅವಳ ದರ್ಶನವೇ ರೌದ್ರ. ಲಂಬೋದರಿ, ಲಂಬೋದರಿ ಅಂದ್ರೆ ಏನು? ಡೊಳ್ಳು ಹೊಟ್ಟೆ, ದೊಡ್ಡ ಹೊಟ್ಟೆ ಬೇರೆ ಎನ್ನೆಲ್ಲ ಇದೆಯೋ ಆ ಹೊಟ್ಟೆಯಲ್ಲಿ. ಕಾಡಿಗೆ ಕಾಡೇ ಇರ್ಬೋದು ಬಹುಶಃ, ತಿಂದು ತಿಂದು ಮೃಗಗಳನ್ನು ಅದನ್ನ ಇದನ್ನು. ಲಂಬೋದರಿ ತೀಕ್ಷ್ಣ ದೌಷ್ಟ್ರಾಂ, ಚೂಪಾದ ಹಲ್ಲುಗಳು, ಕೋರೆ ಹಲ್ಲು ಚೂಪಾಗಿದೆ ಆಕೆಯದ್ದು. ಕರಾಳಾಂ, ಕರಾಳವಾಗಿರ್ತಕ್ಕಂಥ ಸ್ವರೂಪ ಅದು. ಪರುಷ ತ್ವಚಂ, ಚರ್ಮ ಒರಟು, ಆನೆ ಚರ್ಮದ ಹಾಗೆ ಚರ್ಮವೇ ಒರಟು ಚರ್ಮ. ರಾಮಲಕ್ಷ್ಮಣರು ಆಕೆಯನ್ನು ನೋಡಿದಾಗ ಆಕೆ ಬಹಳ ಬ್ಯುಸಿ ಇದ್ರು, ಆಕೆಗೆ ಪುರುಸತ್ತೇ ಇಲ್ಲ. ಏನಪ್ಪ ಅಂದ್ರೆ ಭಕ್ಷಣೆ ಮಾಡ್ತಾ ಇದ್ದಾಳೆ. ಭಕ್ಷಯಂತಿ ಮೃಗಾನ್ ಭೀಮಾನ್, ಮೃಗಗಳನ್ನು ಭಕ್ಷಣೆ ಮಾಡ್ತಾ ಇದ್ದಾರೆ. ಮೃಗಗಳನ್ನೊಂದೇನು, ಓ ಜಿಂಕೆಯನ್ನು ಅಥವಾ ಮೊಲವನ್ನು ಅಂದ್ರೆ ಅಲ್ಲಲ್ಲ, ದೊಡ್ಡ ಘೋರ ಮೃಗಗಳನ್ನೇ ಭಕ್ಷಣೆ ಮಾಡ್ತಾ ಇದ್ದಾಳಂತೆ. ಹುಲಿ, ಸಿಂಹ, ಚಿರತೆ, ಆನೆ, ಇಂಥ ದೊಡ್ಡ ದೊಡ್ಡ ಕ್ರೂರವಾದ ಮೃಗಗಳನ್ನೇ ಭಕ್ಷಣೆ ಮಾಡುವಾಗ ಎಂತ ಕ್ರೂರ ಇರಬೇಕು ಅವಳು ಅಂತ. ವಿಕಟ ವಿಕಟ ಅಂದ್ರೆ ವಕ್ರ ವಕ್ರವಾಗಿರ್ತಕ್ಕಂಥ ಅಂಗಾಂಗಗಳು ಅಂತ. ಯಾವುದೂ ಒಂದು ಅಳತೆಗಿಲ್ಲ, ಯಾವುದೂ ಒಂದು ವ್ಯವಸ್ಥೆ ಇಲ್ಲ ಅಂತ ಅಂಗಾಂಗಗಳು. ಮುಕ್ತ ಮೂರ್ಧಜಾಂ, ಕೂದಲು ಬಿಚ್ಚಿ ಹರಡಿಕೊಂಡಿದ್ದಾಳೆ. ಕೂದಲು ಬಿಚ್ಚಿ ನಡ್ಕೊಳ್ಳೋದೆಲ್ಲ ಯೋಚನೆ ಮಾಡಬೇಕು ಅಂತಿರ್ತೀನಿ. ಯಾರಾದ್ರೂ ಗಂಡಸರಾದ್ರೂ ಬಂತು, ಹೆಂಗಸಾದ್ರೂ ಬಂತು, ಸ್ವಲ್ಪ ಅಲ್ಲಿಗೆ ಹತ್ತಿರ ಬಂತು. ಆ ವ್ಯವಸ್ಥೆ ನಮ್ಮ ದೇವತೆಗಳ ವ್ಯವಸ್ಥೆಗೂ ಅಥವಾ ಭಾರತೀಯತೆ ವ್ಯವಸ್ಥೆಗೂ ಹತ್ರ ಇರತಕ್ಕಂಥದ್ದಲ್ಲ, ಹತ್ತಿರಗೆ ಹತ್ತಿರ. ಯಾಕೆಂದ್ರೆ ಒಂದೊಂದು ಕೂದಲು ಕೂಡ ನಮ್ಮ ಚಿತ್ತವೃತ್ತಿಯನ್ನ ಅದು ಚಿತ್ತವೃತ್ತಿಗೆ ಸಂಬದ್ಧವಾಗಿರ್ತವೆ. ನಮ್ಮ ಮನಸ್ಸಿನ ಭಾವ ತರಂಗಗಳು ಅವುಗಳಿಗೆ ಒಂದೊಂದು ಕೂದಲು ಕೂಡ ಸಂಬದ್ಧವಾಗಿರ್ತದೆ. ಆ ಕೂದಲು ಹಾರ್ತಾ ಇರ್ತದೆ, ಮನಸ್ಸು ಕೂಡ ಹಾರ್ತಾ ಇರ್ತದೆ. ಕೂದಲನ್ನು ಬಂಧಿಸಿದ್ರೆ ಮನಸ್ಸು ಹತೋಟಿದ್ದಿರಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಕೂದಲನ್ನು ಬಂಧಿಸುವ ಕ್ರಮ, ಕೂದಲನ್ನು ಹಾರಾಡ ಬಿಡುವ ಕ್ರಮ ಇಲ್ಲ. ಕೂದಲನ್ನು ಕಟ್ಟುವ ಕ್ರಮ ಪುರುಷರಾಗಲಿ ಮಹಿಳೆಯರಾಗಲಿ, ಮಹಿಳೆಯರಿಗೆ ತಮಾಷೆ ಮಾಡ್ತಾರೆ, ಬಾಬ್ ಕಟ್ ಅದು ಇದು ಅಂತ. ಮೊದಲು ಪುರುಷರು ಶುರು ಮಾಡಿದ್ದು, ಆಮೇಲೆ ಮಹಿಳೆಯರು. ಪುರುಷರು ಕೂಡ ಅವರು ಶುಕಃ ಬಂದ ಕೂದಲನ್ನು ಕಟ್ಟಬೇಕು. ಅವ್ರು ಇಡೀ ಬಿಡಬಹುದು ಅಥವಾ ಸ್ವಲ್ಪ ಬಿಟ್ಟು ಸ್ವಲ್ಪ ತೆಗಿಬಹುದು. ಕೆಲವು ಕಾಲದಲ್ಲ ನಾಲ್ಕೈದು ಕಡೆ ಕೂದಲು ಬಿಡುವ ಪದ್ಧತಿ ಇತ್ತು, ಅದು ಕೂಡ ಇದೆ, ಅವಕಾಶವೂ ಇದೆ. ಪಂಚಶಿಖ ಐದು ಕಡೆ ಶಿಖೆ ತಲೆಯಲ್ಲಿ ಅಂತ ಇದೆಲ್ಲ ಆಗ್ಬಹುದು. ಈಗಿನ ಫ್ಯಾಷನ್ ಎಲ್ಲ ಬಂತು, ಅದರಲ್ಲಿ ಯಾವ್ದು ಬಾಕಿ ಆಗಿಲ್ಲ. ಆದ್ರೆ ಕಟ್ಟಬೇಕು ಎನ್ನುವುದರಲ್ಲಿ ರಿಯಾಯಿತಿ ಏನೂ ಇಲ್ಲ. ಯಾರಿಗೆ ಮನಸ್ಸು ಸಂಯಮದಲ್ಲಿ ಇರಬೇಕೋ, ಮನಸ್ಸು ಹತೋಟದಲ್ಲಿರಬೇಕು ಅನ್ನೋ ಆಸೆ ಯಾರಿಗಿದೆಯೋ ಅವರು ಕೂದಲನ್ನು ಕಟ್ಟಬೇಕು, ಇಲ್ಲ ಕೂದಲನ್ನು ಪೂರ್ತಿ ತೆಗಿಬೇಕು ಎರಡರಲ್ಲೂ ಒಂದು. ಇದು ಮುಕ್ತ ಮೂರ್ಧಜ, ಕೂದಲನ್ನು ಕೆದರಿಕೊಂಡಿದ್ದಾಳೆ, ಬಿಚ್ಚಿ ಹರಡಿಕೊಂಡಿದ್ದಾಳೆ ಕೂದಲನ್ನು. ನಿಮಗೆ ಶೂರ್ಪಣಕ್ಕೆ ನೆನಪಾಯ್ತಾ, ಅವಳು ಸೋದರ ಸಂಬಂಧ ಇದ್ದಾಗಿದ್ದಾರೆ ಇವಳು ಕೂಡ. ಅವಳೆಲ್ಲ ಏನು ವ್ಯತ್ಯಾಸ ಇಲ್ಲ. ಆಕೆ ಇವರಿಬ್ಬರನ್ನು ಕಂಡಳು, ಕಂಡ ಕೂಡಲೇ ಆಗಿದ್ದೇ ಪ್ರೇಮಾಂಕುರ, ತಡವೇ ಇಲ್ಲ. ಪರಸಾಮ್ಯ ವಧು ಸಾಮ್ಯ ಅಥವಾ ಕುಲ ಗೋತ್ರ ಜಾತಿ ಯಾವುದೂ ಸಂಬಂಧ ಇಲ್ಲ. ವಿದ್ಯಾಭ್ಯಾಸ, ಅವ್ರ ಮನಸ್ಸೇನು, ಇದು ಯಾವುದೂ ಸಂಬಂಧ ಇಲ್ಲ. ಇಬ್ರು ಹೋಗ್ತಾ ಇದ್ದಾರೆ, ರಾಮ ಲಕ್ಷ್ಮಣ ಇಬ್ರು. ಅವರೇನು ಇವಳು ನೋಡಿದ್ರು ಕೂಡ ಅವ್ರ ಪಡೆಗರು ಹೋಗ್ತಾ ಇದ್ರು. ರಾಮ ಲಕ್ಷ್ಮಣರು ಹೀಗೆ ತಂಟೆಗೆ ಅಂತ ಬರಲಿಲ್ಲ. ಇವರು ಇದ್ದಕ್ಕಿದ್ದಂತೆ ಆಕೆ ಹಿಂದಿನಿಂದ ಬಂದು ಲಕ್ಷ್ಮಣನನ್ನು ಹಿಡಿದುಕೊಂಡು, ಏಹಿ ರಂಸ್ಯಾವಹೆ, ಬಾ ನಾವಿಬ್ರು ವಿಹರಿಸೋಣ, ರಮಿಸೋಣ ಎಂಬುದಾಗಿ ಲಕ್ಷ್ಮಣನನ್ನು ಹೋಗಿ ಹಿಡಿದುಕೊಂಡಳು. ಮತ್ತೆ ತನ್ನ ಸಣ್ಣ ಪರಿಚಯವನ್ನು ಕೂಡ ಕೊಡ್ತಾರೆ, ಅಷ್ಟರ ಮಟ್ಟಿಗೆ ಸೌಜನ್ಯ ಇದೆ. ಸೌಮಿತ್ರಿಯನ್ನು ರಾಮಾಯಣದ ಪ್ರಕಾರ ತಬ್ಬಿಕೊಂಡು, ಪಾಪ ಅವನಕ್ಕೆ ಆಚಾರ ಲಕ್ಷ್ಮಣನ, ಇನ್ನೊಂದು 15 ಸ್ನಾನ ಮಾಡಬೇಕಾಗ್ತದೆ ಅವನು. ಇದರ ಫಲ ಅಹಂ ತ್ವಯೋಮುಖಿ ನಾಮ, ನನ್ನ ಹೆಸರು ಅಯೋಮುಖಿ. ಇವಳು ತಮ್ಮ ಅಯೋಮಯ ಅಲ್ಲ, ವಿನೋದ ಮಾಡಿದ್ದು ಮಾತ್ರ ಅದು. ಅಯೋಮುಖಿ ಅಂತ ಅವಳ ಹೆಸರು. ಅಯೋಮುಖಿ ಅಂದ್ರೆ ಏನು, ಶಬ್ದಾರ್ಥ ಏನು? ಕಬ್ಬಿಣದ ಮುಖದವಳು, ಶಬ್ದಾರ್ಥ ಕಬ್ಬಿಣದ ಮೋರೆಯವಳು. ಹೆಸರನ್ನು ಕೂಡ ಹಾಗೆ ಇಟ್ಕೋತಾ ಇದ್ರು, ಅವರಿಗೆ ಸಲ್ಲುವ ಹಾಗೆ, ಹೊಂದುವ ಹಾಗೆ, ಶೂರ್ಪಣಕ ಅಂತ ಇಟ್ಕೊಂಡ ಹಾಗೆ. ಇವಳು ಕೂಡ ಅಯೋಮುಖಿ ಅಂತ ಹೆಸರಿಟ್ಕೊಂಡಿದ್ದಾಳೆ. ಯಾರಿಟ್ರೋ, ನಾನು ಅಯೋಮುಖಿ ಎಂಬವಳು, ನೀನು ಇಂದು ನನಗಾದ ದೊಡ್ಡ ಲಾಭ. ಲಕ್ಷ್ಮಣನು ಆಕೆಗೆ ಇಂದಾದ ದೊಡ್ಡ ಲಾಭ ಅಂತೆ ಎಂಬುದಾಗಿ ಹೇಳಿ ನಾಥ ಅಂತ ಶುರು ಮಾಡಿಬಿಟ್ರು. ಕಾಂತನೆ, ಪ್ರಾಣಕಾಂತನೆ, ಪರ್ವತ ಕೂಟಗಳಲ್ಲಿ, ನದಿಗಳ ಮರಳಿನ ದಿನಗಳಲ್ಲಿ, ಇನ್ನುಳಿದ ಆಯುಸ್ಸೆಲ್ಲವೂ ನಾನು ನೀನು ವಿಹರಿಸೋಣ ಎಂದಾಗ ಲಕ್ಷ್ಮಣನಿಗೆ ಕೋಪ ಬಂತು. ಕೋಪ ಬಂದು ಏನ್ ಮಾಡಿದ, ಶೂರ್ಪಣಕ ಏನ್ ಮಾಡಿದ್ನೋ ಅದನ್ನೇ ಮಾಡಿದ, ಏನು ವ್ಯತ್ಯಾಸ ಇಲ್ಲ, ಸ್ವಲ್ಪ ಜಾಸ್ತಿ. ಶೂರ್ಪಣಕ ಏನ್ ಮಾಡಿದ್ನೋ, ಇದನ್ನು ಪುರುಷಾತಿಕ್ರಮಣ ಅಂತ ಕರೀತಾರೆ. ಹಾಗೆ ಮಾಡಿದಾಗ ಆ ಕಾದರಿದ್ದಂತ ಒಂದು ಪಕ್ಕಾ ಶಿಕ್ಷೆ ಅಂದ್ರೆ ಇದು, ಆ ರೀತಿಯ ವರ್ತನೆಗಳಿಗೆ ಇಂಥ ಶಿಕ್ಷೆಯನ್ನು ಆ ಕಾದರಿ ವಿಧಿಸ್ತಾ ಇದ್ರು. ಹಾಗಾಗಿ ಕಿವಿ ಮೂಗುಗಳನ್ನು ಕತ್ತರಿಸ್ತಾನೆ ಲಕ್ಷ್ಮಣ ಆಕೆಯದ್ದು. ಚಂದ್ರದಲ್ಲಿ ಏನು ವ್ಯತ್ಯಾಸ ಆಗಲಿಲ್ಲ, ಅದು ಮೊದಲಿದ್ದು ಹಾಗೆ ಆಮೇಲೆ ಇದ್ದಿದ್ದು ಕೂಡ ಹಾಗೆ. ಸ್ವಲ್ಪ ಅದಾದ್ರೂ ನಕಾರಕ್ಕೆ ಬಂತು ಏನು ಪ್ರವೇಶ, ಕಿವಿ ಮಗು ಕತ್ತರಿಸಿದ ಮೇಲೆ. ನಿಜಕರ್ತ ಅರಿಸುವುದನ, ಯಾವಾಗ ಕಿವಿ ಮೂಗನ್ನು ಲಕ್ಷ್ಮಣನು ಕತ್ತರಿಸಿದನೋ, ವಿಕಾರವಾದ ಸ್ವರದಲ್ಲಿ ಆಕೆ ಕೂಗಿಕೊಂಡು ಬಂದ ದಾರಿಗೆ ಸುಂಕಬಲ ಎಂಬಂತೆ ಓಡಿ ಹೋದಳು. ಇದೊಂದು ಪಾತ್ರ ನಮಗೆ ಗೊತ್ತಾಗೋದಿಷ್ಟೇ. ಈ ರಾಕ್ಷಸತ್ವ ಎಂದ್ರೆ ಏನು? ರಾಕ್ಷಸತ್ವ ಅಂದ್ರೆ ಈ ಕಾಮ ಮತ್ತು ಕ್ರೋಧಗಳಿಗೆ ಒಂದು ವ್ಯವಸ್ಥೆ ಇಲ್ಲ. ಯಾರಲ್ಲಿ? ಕಾಮ ಸಲ್ಲಬೇಕು, ಯಾರಲ್ಲಿ ಕ್ರೋಧ ಸಲ್ಲಬೇಕು, ಹೇಗಿರಬೇಕು ಕ್ರೋಧ, ಯಾವ ವ್ಯವಸ್ಥೆಯೂ ಇಲ್ಲ. ಅದಲ್ಲದಿದ್ರೆ ಏನಿದು ವರ್ತನೆ, ಇದು ಯಾರು ಅಂತ ಇಲ್ಲ, ಏನು ಅಂತ ಇಲ್ಲ, ಮನಸ್ಸೇನು ಅಂತಲೂ ಕೂಡ ಇಲ್ಲ, ಹಿಂದಿಲ್ಲ ಮುಂದಿಲ್ಲ, ಕಂಡ ಕ್ಷಣವೇ ಹೀಗೆ ಒಬ್ಬ ನಾಥ ಕಾಂತ ಅಂತ ಆಗ್ಬಿಡ್ತಾನೆ ಅಂತಾದ್ರೆ ಅಂಥವ್ರು ಎಂದಿದ್ರೂ ಸಮಾಜಕ್ಕೆ ಮಾರಿಗಳು ಹೊರತು ಸಮಾಜಕ್ಕೆ ಉಪಕಾರಿಗಳಲ್ಲ. ರಾಕ್ಷಸತ್ವ ಅನ್ನೋದು ಈ ರೀತಿಯಲ್ಲಿ ವ್ಯಕ್ತವಾಗುವಂಥದ್ದು. ರಾಕ್ಷಸತ್ವ ಯಾಕೆ ಕೆಡಕು ಅಂದ್ರೆ ಈ ಕಾರಣಕ್ಕೆ, ಆಕೆ ಹೊರಟ ಬಳಿಕ ಆಕೆಯನ್ನು ಕೊಲ್ಲಲಿಲ್ಲ ಲಕ್ಷ್ಮಣ, ಯಾಕೆಂದ್ರೆ ಕೊಂದು ಬಿಡ್ತಿದ್ದೇನು, ರಾಮ ಇದ್ದಾನೆ ಪಕ್ಕದಲ್ಲಿ, ಮತ್ತೆ ರಾಮ ಸ್ತ್ರೀ ವಧೆಗೆ ಒಪ್ಪೋದಿಲ್ಲ. ಸ್ತ್ರೀಯರು ಎಂದಿದ್ರೂ ಕೂಡ ವಧಾರ್ಹರಲ್ಲ, ಎಂಥ ಅಪರಾಧದಲ್ಲೂ ಕೂಡ ಸ್ತ್ರೀಯರಿಗೆ ಅಲ್ಲಿಂದ ರಿಯಾಯಿತಿ ಮಾಡಿ ಶಿಕ್ಷೆ ಕೊಡಬೇಕು ಹೊರತು ಮೃತ್ಯುದಂಡವನ್ನು ಕೊಡಬಾರದು ಎಂಬುದು ರಾಮನ ಸ್ಪಷ್ಟವಾದ ನಿಲುವು. ಹಾಗಾಗಿ ರಾಮ ನಿಲ್ಲುವುದರಿಂದ ಅಯೋಮುಖಿಯ ಜೀವ ಉಳಿಯಿತು. ಮುಂದುವರಿತಾರೆ ರಾಮ ಲಕ್ಷ್ಮಣರು, ಮತ್ತೊಂದು ಕಾಡನ್ನು ಪ್ರವೇಶ ಮಾಡ್ತಾರೆ. ಆಗ ಲಕ್ಷ್ಮಣನು ರಾಮನಿಗೆ ಹೇಳ್ತಾನೆ, ಅಣ್ಣ ಶಕುನಗಳು ನಿಮಿತ್ತಗಳು, ನನ್ನ ಶರೀರದಲ್ಲಿ ನಿಮಿತ್ತಗಳು ಉಂಟಾಗ್ತಾ ಇವೆ, ನನ್ನ ಬಾಹುವು ನನ್ನ ಭುಜವು ಅದರ್ತಾ ಇದೆ, ಮನಸ್ಸು ಉದ್ವಿಗ್ನವಾಗ್ತಾ ಇದೆ, ಅನಿಷ್ಟವಾದ ನಿಮಿತ್ತಗಳು ಕೂಡ ಕೆಲವು ಕಂಡು ಬರ್ತಾ ಇದ್ದಾವೆ, ಏನೋ ಒಂದು ಆಪತ್ತು ಬರುತ್ತದೆ ಎನ್ನುವುದನ್ನು ಸೂಚನೆ ಮಾಡ್ತಕ್ಕಂತ ನಿಮಿತ್ತಗಳನ್ನು ಪ್ರಕೃತಿ ತೋರಿಸ್ತಾ ಇದ್ದಾಳೆ. ಹಾಗಾಗಿ ಅಣ್ಣ ಸಜ್ಜಾಗು, ಈ ಸಜ್ಜಾಗು ಮೂಲತಃ ಬಂದಿದ್ದಲ್ಲಿಂದಲೇ ಸಜ್ಜ ಧನಸ್ಸು, ಜ ಅಂದ್ರೆ ಧನಸ್ಸಿಗೆ ಕಟ್ಟುವಂತ ಹೆಜ್ಜೆ, ಪುನಃ ನಿಮಗೆ ಇದನ್ನು ಹೇಳ್ತಾ ಇರ್ತಕ್ಕಂಥದ್ದು ನಾನು ಒಂದನೇ ಬಾರಿ ಅಲ್ಲ. ಇದು ಧನಸ್ಸನ್ನು ಬಗ್ಗಿಸಿ ಕಟ್ಟುವ ಆ ನಾಣಿಗೆ ಜ ಎಂಬುದಾಗಿ ಹೆಸರು. ಹಾಗೆ ಬಗ್ಗಿಸಿ ಕಟ್ಟಿದ್ರೆ ಸಜ್ಜ ಧನಸ್ಸು, ಬಿಚ್ಚಿದ್ರೆ ವಿದ್ಯ. ಸಜ್ಜ ಅಂದ್ರೆ ಧನಸ್ಸು ಸಿದ್ಧವಾಗಿದೆ, ತಡವಿಲ್ಲದ ಪ್ರಯೋಗ ಮಾಡಬಹುದು. ಅದು ಮನುಷ್ಯರಿಗೂ ಬಂತು ಕ್ರಮೇಣ, ಸಜ್ಜಾಗು ಸಜ್ಜಾಗು ಸಂಸ್ಕೃತದಲ್ಲಿ ಇದೆ, ಸಜ್ಜೀಭವಾರ್ಯ ಎಂಬುದಾಗಿ ರಾಮನಿಗೆ ಲಕ್ಷ್ಮಣ ಹೇಳ್ತಾನೆ. ನನಗೆ ನಿಮಿತ್ತಗಳು ಉಂಟಾಗ್ತಾ ಇದ್ದಾವೆ, ಗಾಬರಿಯ ಸನ್ನಿವೇಶವನ್ನು ಸೂಚನೆ ಮಾಡ್ತಾ ಇದ್ದಾವೆ. ಆದರೆ ವಂಚುಲಕವೆಂಬ ಈ ಪಕ್ಷಿ ವಾಸ್ತವವಾಗಿ ಅಂತ ಮಂಗಲಕರವಾಗಿರ್ತಕ್ಕಂಥ ಪಕ್ಷಿ ಏನೂ ಅಲ್ಲ, ಪರಮ ದಾರುಣ. ಯುದ್ಧದ ಸೋಲು ಗೆಲುವು, ರಕ್ತಪಾತ, ಸಾವು ನೋವು ಇವುಗಳನ್ನು ಸೂಚನೆ ಮಾಡತಕ್ಕಂತಹ ಒಂದು ಪಕ್ಷಿ ಅದು, ವಂಚುಲಕ ಎಂಬುದಾಗಿ ಆ ಪಕ್ಷಿ ಹೆಸರು. ಆ ಪಕ್ಷಿ ಮಾಡುವ ಸದ್ದನ್ನು ನೋಡಿದ್ರೆ ಗೆಲುವು ನಮ್ಮದು, ವಿಜಯ ನಮ್ಮದು. ಹೀಗೆನ್ನುತ್ತಿರುವಂತೆಯೇ ದೊಡ್ಡ ಶಬ್ದ ಉಂಟಾಯಿತು, ಕಾಡಿಗೆ ಕಾಡೆ ಮುರಿದು ಹೋದಂತೆ, ಕಾಡಿನ ಅಷ್ಟೂ ಮರಗಳು ಒಟ್ಟಿಗೆ ಮುರಿದ ಹಾಗೆ ಅಂತ ಶಬ್ದ. ಗಗನದಲ್ಲಿ ಗಾಳಿಯು ತುಂಬಿಕೊಂಡಂತೆ, ಅದೊಂದು ಬಗೆಯ ಉತ್ಪಾದವಂತೆ, ಅದು ಭಯಂಕರವಾಗಿ ಆಕಾಶವನ್ನೇ ತುಂಬುವಂತೆ ಶಬ್ದ ಮಾಡಿದಂತೆ ಅಂತಹ ಶಬ್ದ ಕೇಳಿತು. ಯಾಕೆಂದ್ರೆ ಇವರೆಲ್ಲ ಮೊದಲು ಕಿವಿಗೆ ಕಾಣ್ತಾರೆ, ಆಮೇಲೆ ಕಣ್ಣಿಗೆ ಕಾಣ್ತಾರೆ. ಅಯೋಮುಖಿಗಿಂತ ಮುಂದಿನ ಬಹಳ ದೊಡ್ಡ ಅಯೋಮುಖಿ ಬಹಳ ಚಿಕ್ಕದು, ಅಂತಹದೊಂದು ಸಂಗತಿ ಮುಂದೆ ಕಾಣಲಿಕ್ಕಿದೆ. ರಾಮನು ಆ ಶಬ್ದದ ಹಿಂದೆ ತನ್ನ ಮನಸ್ಸನ್ನು ಓಡಿಸ್ತಾನೆ, ಏನಿರಬಹುದು ಶಬ್ದದ ಮೂಲ, ಯಾರದು ಎಂಬುದಾಗಿ ನೋಡಿದಾಗ ಪೊದೆಯೊಂದರ ಬಳಿಯಲ್ಲಿ ದೊಡ್ಡ ಕಾಯದ ರಾಕ್ಷಸ, ಬಹುದೊಡ್ಡ ಶರೀರದ ರಾಕ್ಷಸ, ದೊಡ್ಡ ಎದೆಯವನು. ರಾಕ್ಷಸ ದೊಡ್ಡ ಎದೆಯವನು, ಹಾಗ್ಯಾಕೆ ಹೇಳಿದ್ದು ಅಂದ್ರೆ ತಲೆ ಇಲ್ಲ, ತಲೆ ಇದ್ದು ದೊಡ್ಡ ತಲೆ ಎತ್ತಿತ್ತೋ ಏನೋ, ಕುತ್ತಲೆಯೂ ಇಲ್ಲ, ಕಾಲು ಇಲ್ಲ, ವಿಪುಲೋ ರಸಂ, ಇರೋದೇನಂದ್ರೆ ಒಂದು ಎದೆ ಇದೆ, ಒಂದು ಹೊಟ್ಟೆ ಇದೆ, ಮತ್ತೂ ಇದೆ ಸ್ವಲ್ಪ, ಅದನ್ನೊಂದು ಬರುತ್ತೆ ಮತ್ತೇನಿದೆ ಅಂತ ಅನ್ನೋದು. ಆಸೆಯದಸ್ತಸ್ತಬ್ಧ ತಾವು ಪ್ರಮುಖ ಮುಂದೆ ಇದ್ದಿದ್ದು ವಿವೃದ್ಧ ಬಹುದೊಡ್ಡ ಆಕಾರ, ವಿಚಿತ್ರಾತಿ ವಿಚಿತ್ರವಾಗಿರ್ತಕ್ಕಂಥ ಆಕಾರ. ಅಶಿರೋಗ್ರೀವಂ, ಅಶಿರೋಗ್ರೀವಂ ಅಂದ್ರೆ ಶಿರಸ್ಸಿಲ್ಲ ಮತ್ತು ಕಂಠವಿಲ್ಲ. ಉದರೇ ಮುಖಂ, ಹೊಟ್ಟೆಯಲ್ಲಿ ಬಾಯಿ ಇದೆ, ದೊಡ್ಡ ಬಾಯಿ ಹೊಟ್ಟೆಯಲ್ಲಿದೆ, ಅಂದ್ರೆ ಇಷ್ಟು ಕೂಡ ಅಂತರವಿಲ್ಲ ಅಂತ, ನೇರವಾಗಿ ಹೊಟ್ಟೆಗೆ ಹೋಗುವಂಥದ್ದು. ನಾವೀಗ ಬಾಯಿ ಮೇಲಿರೋದ್ರಿಂದ ನಾವು ಊಟ ಮಾಡಿದರೆ ಅದು ಕೊರಳು ದಾಟಿ ಎದೆ ದಾಟಿ ಎಲ್ಲ ಕೆಳಗಡೆ ಹೊಟ್ಟೆಗೆ ಹೋಗ್ಬೇಕಲ್ಲ, ಪಟ್ಟು ಪುರುಸತ್ತು ಇಲ್ಲ, ನೇರವಾಗಿ ಹೊಟ್ಟೆಗೆ ಹಾಕ್ಕೊಡ್ಬೋದು ಅಂತ ಅಂತ ವ್ಯವಸ್ಥೆ. ಹಾಗಾಗಿ ಉದರೇ ಮುಖಂ ಕಬಂಧಂ, ಕಬಂಧ ಅಂದ್ರೆ ತಲೆ ಇಲ್ಲ, ಸಾಮಾನ್ಯ ಕಬಂಧ ಅನ್ನೋದು ಕರ್ತ ಮುಂಡ, ರುಂಡವಿಲ್ಲದ ಮುಂಡ, ಶಿರಸ್ತಿಲ್ಲ, ಕುತ್ತಿಗೆ ಇದೆ ಅಂತಲೇ ಅರ್ಥ. ಅಲ್ಲಿ ಕೂಡ ಸಾಮಾನ್ಯವಾಗಿ ಕಬಂಧ ಅಂದ್ರೆ ತಲೆ ಕಡಿದ ಮೇಲೆ ಉಳಿದು ಉಳಿಯುವಂತ ಶರೀರಕ್ಕೆ ಆ ಹೆಸರು. ಇದು ಅದಕ್ಕಿಂತ ಬೇರೆ ತರಹ ಇದೆ, ಇನ್ನು ಆಚೆಗಿದೆ ಇದರ ವ್ಯಾಪ್ತಿ. ರೋಮದ ನಿಚಿತ ತೀಕ್ಷ್ಣಯ ಮಹಾ ಗಿರಿಮಿವೋ ಚಟಂ, ಶರೀರದಲ್ಲಿ ರೋಮಗಳು, ಆ ಒಂದೊಂದು ರೋಮಗಳು ಕೂಡ ಮುಳ್ಳುಗಳು ಇದ್ದಾಗಿದ್ದಾವೆ, ದೊಡ್ಡ ಪರ್ವತದಂತೆ ಎತ್ತರವಾಗಿದ್ದಾನೆ. ಅದೆಷ್ಟೇ ಅಷ್ಟು ಎತ್ತರ ಇದ್ದಿದ್ದು ಹೊಟ್ಟೆ ಮತ್ತು ಎದೆ. ನೀಲ ಮೇಘ ನಿಭಂ, ದೊಡ್ಡ ಕಾರ್ಮೋಡದಂತೆ ಇದ್ದಾನೆ, ಅವನ ಧ್ವನಿ ಕೂಡ ಕಾರ್ಮೋಡದ ಗುಡುಗಿನಂತೆ ಇದೆ. ಆ ಕಣ್ಣಲ್ಲಿದೆ, ತಲೆ ಇಲ್ವಲ್ಲ, ಕಣ್ಣಾರು ಒಂದಿರ್ಬೇಕಲ್ಲ, ಕಣ್ಣಲ್ಲಿದೆ ಅಂದ್ರೆ ಕಣ್ಣಿದೆ. ಅಗ್ನಿಜ್ವಾಲ ನಿಕಾಶೇ, ಕಣ್ಣೆಂಬುದು ಬೆಂಕಿಯುರಿ, ಅದು ಹಣೆಯಲ್ಲಿದೆ. ಲಲಾಟಸ್ಥೇನ ದೀಪ್ಯದ, ಹಣೆಯಲ್ಲಿದೆ ಅಂದ್ರೆ ಹಣೆ ಇಲ್ಲ, ಹಣೆ ಅಂತ ಪ್ರತ್ಯೇಕ ಇಲ್ಲ. ಹಣೆ ಅಂತ ಯಾಕೆ ಹೇಳ್ತಾ ಇರೋದಂದ್ರೆ ಎರಡು ಕಣ್ಣಿಲ್ಲ, ಒಂದೇ ಕಣ್ಣು ಇರುವಾಗ ಮೇಲಿರ್ಬೇಕಲ್ಲ, ಆ ಲೆಕ್ಕದಲ್ಲಿ ಹೇಳಿರ್ತಕ್ಕಂಥ ಮಾತದು. ಹಣೆ ಅಂತ ಒಂದು ಕಾರ್ಯಕ್ರಮ ಇಲ್ಲ ಅಲ್ಲಿ. ಹಾಗೆ ಬೆಳಗುವ ಅಥವಾ ಹೊತ್ತಿ ಉರಿತಕ್ಕಂಥ ಕಣ್ಣೆಂಬಂಥದ್ದು ಮಹಾಪಕ್ಷ್ಮ, ದೊಡ್ಡ ರೆಪ್ಪೆ ಅದಕ್ಕೆ, ಆ ಕಣ್ಣಿಗೆ ದೊಡ್ಡ ಕಣ್ಣು, ಅದನ್ನ ದೊಡ್ಡ ರೆಪ್ಪೆ ಇರಬೇಕಲ್ಲ. ಅದು ಪಿಂಗಲ ನೇತ್ರ, ಪಿಂಗಲ ವರ್ಣದ ಕಣ್ಣು, ಹಳದಿಗೆ ಹತ್ರ ಹತ್ರ ಇರತಕ್ಕಂಥ ಬಣ್ಣ, ಅದು ಹಳದಿ ಕಂದು ಮಿಶ್ರಿತವಾಗಿರ್ತಕ್ಕಂಥ ಬಣ್ಣ ಆ ಕಣ್ಣು. ಅದು ತುಂಬಾ ದಪ್ಪವೂ ಇದೆ, ತುಂಬಾ ಅಗಲವೂ ಇದೆ, ಹೀಗೂ ಇದೆ ಹೀಗೂ ಇದೆ ಆ ಕಣ್ಣಿನ ವಾಲ್ಯೂಮ್, ದೊಡ್ಡ ಮತ್ತು ಅಗಲದ ಕಣ್ಣು. ಅದು ಎಲ್ಲಿದೆಯಪ್ಪ ಅಂದ್ರೆ ಅದು ಎದೆಯಲ್ಲಿದೆ ಅಂತ. ಆ ಕಣ್ಣು ಎದೆಯಲ್ಲಿ ಒಂದು ಕಣ್ಣು, ಹೊಟ್ಟೆಯಲ್ಲೊಂದು ಬಾಯಿ, ಆಯ್ತು ಪತ್ತಿಯನ್ನು ಇದು ಹೇಗೆ ಕಾಣಬಹುದು? ರಾತ್ರಿ ಯೋಚನೆ ಮಾಡಬೇಡಿ, ಬೆಳಗಾದ್ಮೇಲೆ ಯೋಚನೆ ಮಾಡಿ. ಏಕೆ ನೋರಸಿ ಘೋರೇಣ, ಒಂದೇ ಒಂದು ಕಣ್ಣು ಎದೆಯಲ್ಲಿದೆ, ಅದು ಘೋರವಾಗಿದೆ. ನಯನೇನ ಆಶುದರ್ಶನ, ಆದರೆ ಒಂದೇ ಕಣ್ಣಾದರೂ ಕೂಡ ತುಂಬಾ ಚುರುಕಾಗಿದೆ, ಅತ್ತ ಇತ್ತ ಹೊರಳಿ ಅದು ಇಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ತುಂಬಾ ಸೂಕ್ಷ್ಮವಾಗಿ ನೋಡ್ತಾ ಇದೆ. ಸೂಕ್ಷ್ಮಗ್ರಾಹಿ ಆಗಿರ್ತಕ್ಕಂಥ ಕಣ್ಣು ಅದು. ಯಾಕೆ ಸೂಕ್ಷ್ಮಗ್ರಾಹಿ ಅಂದ್ರೆ ಕಾಲಿಲ್ಲ, ಹಾಗಾಗಿ ಓಡಾಟ ಇಲ್ಲ, ಓಡಾಟ ಇಲ್ಲ, ಎಲ್ಲ ಇಷ್ಟರಲ್ಲೇ ಆಗ್ಬೇಕು ಇರುವಷ್ಟರಲ್ಲಿ. ಹಾಗಾಗಿ ಕಣ್ಣು ಚುರುಕಿದ್ರೆ ಮಾತ್ರವೇ ಇದು ಬದುಕಬಹುದು ಈ ಭೂತ. ಮಹಾದೌಷ್ಟ್ರೋಪನ್ನಂತಂ ಲೇಲಿಹಾನಂ ಮಹಾಮುಖಂ, ಹೊಟ್ಟೆಯಲ್ಲಿ ಬಾಯಿ, ಬಾಯಿಯಲ್ಲಿ ದೊಡ್ಡ ದೊಡ್ಡ ಹಲ್ಲುಗಳು, ಭಾರಿ ಹಲ್ಲುಗಳು, ನಾಲಿಗೆ, ಆ ನಾಲಿಗೆಯಿಂದ ತನ್ನ ಮಹಾಮುಖವನ್ನು, ದೊಡ್ಡ ಬಾಯಿಯನ್ನು, ಕಟವಾಯಿಗಳನ್ನು ನೆಕ್ಕುತ್ತಾ ಇದ್ದಾನೆ, ಆಚೆ ಈಚೆ ಕಟವಾಯಿಗಳನ್ನ ನೆಕ್ಕುತ್ತಾ ಇದ್ದಾನೆ. ದೃಶ್ಯ ಲೇಲಿಹಾನಂ ಮಹಾಮುಖಂ, ಮತ್ತೆ ಮತ್ತೆ ಕಟವಾಯಿಗಳನ್ನು ನೆಕ್ಕುತ್ತಾನೆ, ನಾಲಿಗೆ ಹೊಂದಿದೆ ಅಂತಾಯ್ತು. ಆಮೇಲೆ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಅಯೋಮುಖಿ ಹಾಗೆ ಭೋಜನ, ಇಡೀ ದಿನದ ಕಾರ್ಯಕ್ರಮ ಭೋಜನ, ಅದಾದ್ಮೇಲೆ ಭೋಜನ, ಅದಾದ್ಮೇಲೆ ಭೋಜನ, ಅದಾದ್ಮೇಲೆ ಮಹಾಭೋಜನ, ಹೊರತು ಬೇರೆ ಏನು ಕಾರ್ಯಕ್ರಮ ಇಲ್ಲ, ಒಂದೇ ಕಾರ್ಯಕ್ರಮ, ತಿನ್ನುವುದು ತಿನ್ನುವುದು ತಿನ್ನುವುದು, ಬೇರೆ ಏನು ಮಾಡೋದಕ್ಕೇನು ವ್ಯವಸ್ಥೆ ಇಲ್ಲ, ಅಷ್ಟೇ ಇರುವಂತದ್ದಲ್ಲಿ ನೋಡು ಹಿಡ್ಕೊ ತಿನ್ನು ಎಷ್ಟೇ ಇರುವಂತದ್ದಲ್ಲಿ. ಹಾಗಾಗಿ ಭಕ್ಷಯಂತಂ ಮಹಾಘೋರಾನ್ ವೃಕ್ಷ ಸಿಂಹ ಮೃಗದ್ವಿಪಾನ್, ಮಹಾಘೋರವಾದ ಕರಡಿ, ಸಿಂಹ, ಜಿಂಕೆ, ಜಿಂಕೆ ಮಹಾಘೋರ ಅಂತಲ್ಲ, ಪಟ್ಟಿಲ್ ಬಂತು ಅಷ್ಟೇ, ಆನೆ ಇವೇ ಮೊದಲಾಗಿರ್ತಕ್ಕಂತಹ ದೊಡ್ಡ ದೊಡ್ಡ ಮೃಗಗಳನ್ನು, ಘೋರವಾದ ಮೃಗಗಳನ್ನು ಭಕ್ಷಯಂತಂ. ಹೇಗೆ ತಿನ್ನೋದು ಅಂದ್ರೆ ಕೈ, ಎರಡು ಕೈಗಳಿದ್ದಾವೆ, ಆ ಕೈಗಳು ಬಹಳ ವಿಶೇಷ. ಯೋಜನ ಬಾಹು, ಒಂದು ಯೋಜನ ದೂರ ಹೋಗುವಂತ ಕೈಗಳು, ಅಷ್ಟು ಉದ್ದದ ಕೈಗಳು, ಕಾಡಿಗೆ ಕಾಡೇ ವ್ಯಾಪ್ತಿಯ ಕೈಗಳಿಗೆ ಅಷ್ಟು ಉದ್ದದ ಕೈಗಳು. ಕರಾಭ್ಯಾಮ್, ಗೋರು ಭುಜವು ವಿಕುರುವಾಣ್ ಎರಡೂ ಕೈಗಳನ್ನು ಹಿಂದೂ ಮುಂದೂ ಆಡಿಸ್ತಾ ಇದ್ದಾನೆ. ಆ ಎರಡು ಕೈಗಳು ಮಾತ್ರ ಅದು ಕಾಲುಗಳು ಏನಿಲ್ಲ ಅದನ್ನು ಕಂಪನ್ಸೇಟ್ ಮಾಡುವಂತ ಕೈಗಳು ಅಂತ. ಕಾಲುಗಳು ಇಲ್ಲದೆ ಇದ್ದಾಗ ಆ ಕೆಲಸ ಇದೇ ಕೈಯೇ ಮಾಡಬೇಕಲ್ಲ, ಹಾಗಾಗಿ ಕೈ ಅಷ್ಟು ದೂರ ಹೋಗ್ತದೆ. ಯೋಜನೆ ಮಾಯಿತು, ಕೈಗಳಿಂದ ಸಿಕ್ಕಿ ಸಿಕ್ಕಿದ ಕರಡಿಗಳನ್ನು ಪಕ್ಷಿಗಳನ್ನು ಮೃಗಗಳನ್ನು ಆಕರ್ಷಂತಂ ವಿಕರ್ಷಂತಂ ಎರಡೂ ಕಾರ್ಯಕ್ರಮ ಇದೆಯಂತೆ. ಆಕರ್ಷಂತಂ ಅಂದ್ರೆ ತನಗೆ ಬೇಕಾದದನ್ನು ಹತ್ರ ಕರ್ಕೊಳ್ತಾನೆ, ಬೇಡದಿರೋದನ್ನು ತಳ್ಳಿ ಬಿಡ್ತಾನೆ. ನನಗೆ ಆ ದಿನ ಯಾವುದು ಮನ್ ಪಸಂದ್, ಆ ದಿನ ಯಾವ್ದು ಇಷ್ಟವಾಯಿತೋ ಯಾವ್ದು ಇಷ್ಟವಾಗಿರಲಿಲ್ಲೋ ಅಂತ ಪ್ರಾಣಿ ಅದರ ಮೇಲೆ ಅವಲಂಬಿತದ. ಕೆಲವನ್ನು ತಳ್ತಾನಂತೆ, ಕೆಲವನ್ನು ಎಳ್ಕೊಳ್ತಾನಂತೆ ಹತ್ತಿರ. ಅನೇಕಾನ್ ಮೃಗ ಯೂತಪಾನ್, ಮೃಗಗಳು ಅನ್ನೋದಕ್ಕಿಂತ ಆ ಯೂತಪರು ಆ ಒಂದೊಂದು ಗುಂಪಿನ ನಾಯಕರು ಇರ್ತಾರಲ್ಲ ಅದು ಇವನು ಒಳ್ಳೆ ಆಹಾರ. ಆನೆಗಳು ಅಂದ್ರೆ ಒಂದು ತಂಡದ ನಾಯಕ ಇರ್ತಾನೆ, ಸಿಂಹಗಳು ಅಂದ್ರೂ ಕೂಡ ಹಾಗೆ. ಅವುಗಳದೆಲ್ಲ ತಂಡ ಇದ್ದಲ್ಲೆಲ್ಲ ನಾಯಕನೊಬ್ಬ ಇರ್ತಾನೆ, ಅದೇ ಮುಖ್ಯವಾಗಿರ್ತಕ್ಕಂಥ ಆಹಾರ ಈತನಿಗೆ. ರಾಮ ಲಕ್ಷ್ಮಣರ ದಾರಿಯನ್ನು ಆವರಿಸಿ ಇದ್ದಾನು, ಅದೇ ದಾರಿಯಲ್ಲಿ ಹೋಗ್ಬೇಕಾಗಿದೆ ರಾಮ ಲಕ್ಷ್ಮಣರಿಗೆ. ಆ ದಾರಿಯಲ್ಲಿ ಇವನು ಇಡೀ ದಾರಿಯನ್ನು ತುಂಬಿಕೊಂಡು ಅಲ್ಲೇ ಇದ್ದಾನೆ, ಅಂತೇಳಿ ಹೋಗುವಂತೂ ಇಲ್ಲ. ಒಂದು ಕ್ರೋಶ ದೂರದಲ್ಲಿ ಅವನನ್ನು ಕಾಣ್ತಾರೆ ರಾಮ ಲಕ್ಷ್ಮಣರು. ಒಂದು ಕ್ರೋಶ ದೂರ ಇದೆ, ಒಂದು ಹರದಾರಿ ದೂರ ರಾಮಲಕ್ಷ್ಮಣರಿಗೂ ಉತ್ತಮನಿಗೂ ಇದೆ. ಅಷ್ಟು ದೂರದಲ್ಲಿಯೇ ಕಬಂಧನನ್ನು ಕಂಡರು ರಾಮ ಲಕ್ಷ್ಮಣರು. ಏನ ಭಯಪಟ್ಟು ಓಡಲಿಲ್ಲ ಅವರು, ಇದ್ರು ಅಲ್ಲಿ. ಮಹಾಂತಂ ದಾರುಣಂ ಭೀಮಂ ಕಬಂಧಂ ಭುಜ ಸಂವೃತಂ. ಮಹಾಂತಂ ದೊಡ್ಡದು ರೂಪ, ದಾರುಣಂ ಘೋರ, ಭೀಮ ಭಯಂಕರ, ಕಬಂಧ ರೂಪ ಅಂದ್ರೆ ತಲೆ ಇಲ್ಲ ಅಂತ. ಭುಜ ಸಂವೃತಂ ಭುಜಗಳಿದೆ ಕೈಗಳಿದೆ. ಕಬಂಧಮಿವ ಸಂಸ್ಥಾನ, ಕಬಂಧ ಅಂತ ಲೋಕದಲ್ಲಿ ಯಾವುದನ್ನು ಕರಿತೇವೋ ಅದಕ್ಕೆ ಹೋಲಿಕೆ ಇದೆ, ಆಕೃತಿ ಅದಕ್ಕೆ ಹತ್ತಿರ ಇದೆ. ಅತಿ ಘೋರ ಪ್ರದರ್ಶನ, ಅಯೋಮುಖಿ ಇವನನ್ನು ನೋಡಿದ ಮೇಲೆ ಅಯೋಮುಖಿ ನೋಡಿದ್ರೆ ಚೋಟ್ ಚಂದವೂ ಕಾಣಬಹುದು ಸಾಧ್ಯತೆ. ಕಬಂಧನ ನಮ್ಮ ನೋಡಿದ ಮೇಲೆ ಅಯೋಮುಖಿ ದರ್ಶನ ಮಾಡಿದ್ರೆ ಸುಂದರಿಯರ ಪಟ್ಟಕ್ಕೆ ಸಾಲಿಗೆ ಸೇರಿಸಬಹುದು ಆಕೆಯನ್ನು ಕೂಡ. ಅಷ್ಟು ಘೋರವಾಗಿರ್ತಕ್ಕಂಥ ವಿಕೃತವಾಗಿರ್ತಕ್ಕಂಥ ರೂಪವು ಕಬಂಧನದು. ಹಿಡ್ಕೊಂಡಾಯ್ತು ರಾಮಲಕ್ಷ್ಮಣರನ್ನು, ತನ್ನೆರಡೂ ಕೈಗಳಿಂದ ಈರ್ವರನ್ನು ಕಬಂಧನು ಬೀಡಿಸಿ ಹಿಡ್ಕೊಳ್ತಾನೆ. ಹಿಡ್ಕೊಂಡಿದ್ದು ನೋವಾಗುವ ಹಾಗೆ ಬಲ ತುಂಬ ಇದೆ. ಇಬ್ಬರನ್ನು ಹಿಡ್ಕೊಂಡಿದ್ದಾನೆ ರಾಮಲಕ್ಷ್ಮಣರನ್ನು ಇಬ್ಬರನ್ನು ಕೂಡ. ಖಡ್ಗ ಇದೆ, ಧನುಸ್ಸಿದೆ, ಕ್ಷಾತ್ರವು ತುಂಬಿರತಕ್ಕಂತಹ ಶರೀರವಿದೆ. ಇಷ್ಟೆಲ್ಲ ಇದ್ದರೂ ಕೂಡ ರಾಮ ಲಕ್ಷ್ಮಣರು ಒಂದು ಕ್ಷಣಕಾಲ ಅಸ್ವಾಧೀನ, ಅವರ ಕೈಲಿ ಅವರಿಲ್ಲ ಎನ್ನುವಂತೆ ಆದರು. ಕಬಂಧನ ವಶವಾದರು. ಕೃಷ್ಯಮಾಣವು ಮಹಾಬಲವು, ಮಹಾಬಲಶಾಲಿಗಳೇ ಹೋದಾದರೂ ಕೂಡ ಕಬಂಧನು ಅವರನ್ನ ಸೆಳೀತಾ ಇದ್ದಾನೆ ತನ್ನ ಕಡೆಗೆ, ತಮ್ಮ ಲಕ್ಷ್ಮಣರಿಬ್ಬರನ್ನು ಕೂಡ. ಆಗ ಶೂರನಾದ ರಾಮನು ವ್ಯಥೆಗೆ ಒಳಗಾಗಲಿಲ್ಲ, ವಿಚಲಿತನಾಗಲಿಲ್ಲ ರಾಮನು, ಸಹಜವಾಗಿ ಇದ್ದ. ಆದರೆ ಲಕ್ಷ್ಮಣ ವಿಚಲಿತನಾದ. ಬಾಲ್ಯ ಇದ್ದಕ್ಕಿದ್ದಂತೆ ಬಾಲ್ಯ ಬಂತು ಲಕ್ಷ್ಮಣನಿಗೆ. ತಾನು ಸಣ್ಣ ಮಗುವೇನೋ ಅಂತ ಅವನೆದುರು ಕಬಂಧನೆದುರು ಹುಡುಗಾಟ ಅಷ್ಟೇ. ಅಷ್ಟು ಸಣ್ಣ ರೂಪ ಲಕ್ಷ್ಮಣನದ್ದು, ಅಥವಾ ಅವನಿಗೆ ಹಾಗನ್ನಿಸ್ತು ಕಬಂಧನನ್ನು ಕೊಂಡಾಗ. ಅನಾಶ್ರಯತ್ವ, ಆಶ್ರಯವೇ ಇಲ್ಲ, ನಿರಾಶ್ರಯ ಎನ್ನುವಂಥ ಸ್ಥಿತಿ ಲಕ್ಷ್ಮಣನಿಗೆ, ಯಾರು ತನಗೆ ಎನ್ನುವಂಥ ಒಂದು ಸ್ಥಿತಿ. ರಾಮನಿಲ್ವೇ ಅಂದ್ರೆ ರಾಮನಿದ್ದಾನೆ, ರಾಮನು ಬೇರೆ ಕೈಯಲ್ಲಿದ್ದಾನೆ. ಲಕ್ಷ್ಮಣನು ಬೇರೆ ಕೈಯಲ್ಲಿ ಇದ್ದಿದ್ದು, ರಾಮನು ಬೇರೆ ಕೈಯಲ್ಲಿ ಇದ್ದಿದ್ದು. ಬಲಗೈಯಲ್ಲಿ ಬಲಗೈಯಲ್ಲಿ ರಾಮ, ಎಡಗೈಯಲ್ಲಿ ಲಕ್ಷ್ಮಣ. ಹಿಡ್ಕೊಳ್ಬೇಕಾದ್ರೂ ಕೂಡ ಅವನು ಗೌರವ ಕೊಟ್ಟು ರಾಮನಿಗೆ ಬಲಗೈ, ಲಕ್ಷ್ಮಣನಿಗೆ ಎಡಗೈ ಎನ್ನುವ ಹಾಗೆ. ರಾಮನಾದರೂ ಕೂಡ ಲಕ್ಷ್ಮಣನ ದೃಷ್ಟಿಯಿಂದ ಸೀತಾಹರಣದ ಬಳಿಕ ಎಂಥ ಆಘಾತಕ್ಕೊಳಗಾಗಿದ್ದಾನೆ ರಾಮ. ಸಾವಿದ್ದಕ್ಕೆ ಜಟಾಯು ವಧೆ ಬೇರೆ, ಜಟಾಯು ಮೋಕ್ಷ ಬೇರೆ. ಹಾಗಾಗಿ ರಾಮ ಆ ರಾಮನೇ ಹೌದೆ, ಯಾವಾಗಿನ ರಾಮನೇ ಹೌದೆ ಎನ್ನುವ ಪ್ರಶ್ನೆ ಇದೆ ಅಲ್ಲಿ. ಹಾಗಾಗಿ ನಿರಾಶ್ರಯದ ಸ್ಥಿತಿ ಲಕ್ಷ್ಮಣನಿಗೆ, ಮತ್ತು ಬಾಲ್ಯ ಅವನ ವಿವೇಕವೇ ಕಳೆದು ಹೋಗ್ತಕ್ಕಂತ, ಆ ಧೈರ್ಯ ಸ್ಥೈರ್ಯ ಎಲ್ಲವೂ ಕಳೆದು ಹೋಗ್ತಕ್ಕಂತ ಒಂದು ಸ್ಥಿತಿ. ವಿಷಣ್ಣನಾದ ಲಕ್ಷ್ಮಣನು ರಾಮನಿಗೆ ಹೀಗೆ ಹೇಳ್ತಾನೆ, ನೋಡು ಅಣ್ಣ, ರಾಕ್ಷಸನ ವಶವಾದೆ. ಮುಗಿತು ನನ್ನ ಕತೆ. ಅಣ್ಣ ನೀನು ಬದುಕು. ಅವನು ಹೇಗೆ ಬದುಕೋದು ಅಣ್ಣ ಅಂದ್ರೆ, ತನಗೆ ಕಂಡ ದಾರಿಯನ್ನು ಹೇಳ್ತಾನೆ ಲಕ್ಷ್ಮಣ. ನನ್ನನ್ನು ಭೂತ ಬಲಿಯಾಗಿ ಇವನಿಗೆ ಕೊಟ್ಟು, ಈ ಭೂತಕ್ಕೆ ನನ್ನನ್ನು ಬಲಿಯಾಗಿ ಕೊಟ್ಟು ನೀನು ತಪ್ಪಿಸಿಕೊಂಡು ಬಿಡು. ಪಲಾಯಸ್ ಅಂತ ಇದೆ, ಓಡಿಬಿಡು ಇಲ್ಲಿಂದ, ಈ ರಾಕ್ಷಸನ ಕೈಯನ್ನು ತಪ್ಪಿಸಿಕೊಂಡು ಓಡಿಬಿಡು. ಆದರೆ ಅಲ್ಲಿಯೂ ಕೂಡ ವಿಚಲಿತವಾದ ಸ್ಥಿತಿಯಲ್ಲಿಯೂ ಕೂಡ, ಭಯದ ವಿಷಾದದ ಸ್ಥಿತಿಯಲ್ಲಿಯೂ ಕೂಡ ಲಕ್ಷ್ಮಣನ ಭಾವ ಏನಂದ್ರೆ, ತನ್ನನ್ನು ಬಲಿ ಕೊಡು, ನಾನು ಹೋದರೂ ಅಡ್ಡಿ ಇಲ್ಲ, ನೀನು ಉಳಿಬೇಕು ಎನ್ನುವ ಭಾವ. ಅಲ್ಲಿಯೂ ಆ ಸೌಭ್ರಾತ್ರ, ಆ ಭ್ರಾತೃಪ್ರೇಮ, ಅಣ್ಣನ ಮೇಲೆ ನಿಷ್ಠೆ, ತ್ಯಾಗ, ಅದು ಅದು ಎಲ್ಲಿಯೂ ಹೋಗಲೇ ಇಲ್ಲ. ಮತ್ತೆ ಸೀತೆ, ಸೀತೆ ನಿನಗೆ ಸಿಕ್ಕೇ ಸಿಗ್ತಾಳೆ ಅಂತ ನನ್ನ ಅನಿಸಿಕೆ. ಸೀತೆಯನ್ನು ಹೆಚ್ಚು ಸಮಯ ಬೇಡ, ಸೀತೆಯನ್ನು ನೀನು ಮರಳಿ ಪಡೆಯುವೆ ಎಂಬುದು ನನ್ನ ಭಾವ, ನನ್ನ ಅನಿಸಿಕೆ. ಮತ್ತೆ ಮುಂದೆ ಹೋಗಿ ನೀನು ರಾಜನಾದ ಮೇಲೆ, ಅಲ್ಲಿವರೆಗೆ ಬಂತು ಆಲೋಚನೆ, ಅದು ಅಯೋಧ್ಯೆಗೆ ಮರಳಿ ಚಕ್ರವರ್ತಿ ಆದ ಮೇಲೆ ಅಣ್ಣ ನನ್ನ ನೆನಪು ಮಾಡ್ಕೋಬೇಕು. ರಾಜ್ಯಸ್ಥ ರಾಜಾದಿರಾಜನಾಗಿ ನೀನು ಅಯೋಧ್ಯೆ ಸಿಂಹಾಸನವನ್ನು ಏರಿದ ಮೇಲೆ ಅಣ್ಣ ಈ ಲಕ್ಷ್ಮಣನನ್ನು ಮರೆಯಬೇಡ, ಅಷ್ಟೇ ಒಂದು ಬೇಡಿಕೆ. ನಿನ್ನ ಮನಸ್ಸಲ್ಲಿ ನಾನು ಇರಬೇಕು. ತನ್ನನ್ನು ಬಲಿಕೊಟ್ಟು ರಾಮನು ತಪ್ಪಿಸಿಕೊಳ್ಳುವುದಕ್ಕೆ ಲಕ್ಷ್ಮಣನ ಅಪೇಕ್ಷೆ ಪಡುವಂತದ್ದು ಏನು ಅಂದ್ರೆ, ಇಷ್ಟೇ, ನಿನಗೆ ನನ್ನ ನೆನಪಿರಲಿ, ಅಷ್ಟು ಮಾತ್ರ ಲಕ್ಷ್ಮಣ ಕೇಳುವಂತದ್ದು. ಇದೆಲ್ಲ ಅವನ ಉಚ್ಚ ಭಾವವನ್ನು, ಅವನ ಪ್ರೀತಿಯನ್ನು, ಆ ಒಂದು ಒಳ್ಳೆ ಮನಸ್ಸನ್ನು ತೋರಿಸುತ್ತದೆ. ಆದರೆ ಅವನಿಗೆ ಭಯವಾಗಿದೆ, ಲಕ್ಷ್ಮಣನಿಗೆ ಮುಗಿದು ಹೋಯಿತು ಅನ್ನುವ ಭಾವ ಬಂದಿದೆ. ಆಗ ರಾಮನು ಹೇಳಿದಂತೆ ಲಕ್ಷ್ಮಣನಿಗೆ, ನೀನ್ ಯಾಕೆ ಭಯಪಡ್ತಿ, ಭಯಪಡಬೇಡ ನೀನು. ಮಾಸ್ಮತ್ ರಾಸಂತೃಥ ವೀರ, ವೀರ ನೀನು, ನಿನಗ್ಯಾಕೆ ಭಯವಾಗಬೇಕು, ನಿನ್ನಂಥ ಒಂದು ವಿಷಾದಕ್ಕೊಳಗಾಗಬಾರದು, ಯಾರು ನೀನು. ಸ್ವಲ್ಪ ಋಣ ತೀರಿಸಿದ ರಾಮ, ನಿನ್ನಂಥವನು ಹೀಗೆ ಶೋಕ ಪಡಬಾರದು ಅಂತ ಹೇಳಿದ್ನಲ್ಲ ಲಕ್ಷ್ಮಣ, ರಾಮನನ್ನು ಸಮಾಧಾನ ಮಾಡಿದ್ನಲ್ಲ, ಸ್ವಲ್ಪ ಅವನದ್ದೇ ಒಂಚೂರು ಅವನಿಗೆ ವಾಪಸ್ ಕೊಡುತ್ತಾನೆ, ನೀನು ವಿಷಾದ ಪಡಬೇಡ ಎನ್ನುವಾಗ ಆ ಕ್ರೂರ ಕಬಂಧನು ಗುಡುಗಿನ ಸ್ವರದಲ್ಲಿ ರಾಮ ಲಕ್ಷ್ಮಣರನ್ನು ಕೇಳ್ತಾನೆ, ಯಾರು ನೀವು, ಎತ್ತಿನ ಹೆಗಲವರು, ಉಬ್ಬಿದ ಪಜಗಳು ಅವರಿಬ್ಬರದು ಕೂಡ, ಅಂಥವರು ಯಾರು ನೀವು, ದೊಡ್ಡ ಖಡ್ಗ ದೊಡ್ಡ ಧನುಸ್ಸನ್ನು ಧಾರಣೆ ಮಾಡಿದ್ದೀರಿ, ಈ ಘೋರವಾದ ಪ್ರದೇಶಕ್ಕೆ ಹೇಗೆ ಬಂದಿರಿ, ಹೇಗೆ ಬಂದಿರಿ. ಒಂದು ಉತ್ತರ ನನ್ನ ಕೈಯಲ್ಲಿದೆ, ಅದು ನನ್ನ ಅದೃಷ್ಟ, ಹಾಗಾಗಿ ನೀವು ಬಂದಿದ್ದೆ ಇಲ್ಲಿಗೆ. ನಿಮ್ಮ ಕಾರಣ ಬೇರೆ ಎದುರು ಹೇಳ್ಬೋದು, ನನ್ನ ಅದೃಷ್ಟ, ಇವತ್ತಿನ ಊಟ ನನ್ನದು. ದೈವೇನ ಮಮಚಾಕ್ಷುಷವು, ನನ್ನ ಕಣ್ಣಿಗೆ ಬಿದ್ರೆ, ಅದನ್ನೇ ಹೇಳಿದ್ದು ನಾವು, ಆ ಕಣ್ಣು ಚುರುಕು. ಯಾಕೆಂದ್ರೆ ಯೋಜನಾ ದೂರದಲ್ಲಿ ಇರತಕ್ಕಂಥ ಪ್ರಾಣಿ ಪಕ್ಷಿಯನ್ನು ಕೂಡ ಗುರುತಿಸಿ, ಯಾವ್ದು ಬೇಕು ಯಾವ್ದು ಬೇಡ, ಸುಮ್ಮನೆ ಹಾರಿ ಬಂದರೂ ಕೂಡ ಪಕ್ಷಿ ಗುರುತಿಸಿ ಹಿಡಿಬೇಕಲ್ಲ ಕೂಡಲೇ ಅದನ್ನು, ಅದಕ್ಕೆ ಬೇಕಾದ ಚುರುಕು ಕಣ್ಣಿಗಿದೆ. ಹಾಗಾಗಿ ನನ್ನ ಕಣ್ಣಿಗೆ ಅದೃಷ್ಟವಶಾತ್ ಬಿದ್ದಿರಿ, ನಿಮ್ಗೇನು ಕೆಲಸ ಇಲ್ಲಿ, ನೀವು ಯಾಕೆ ಬಂದ್ರಿ, ಹಸಿದು ನಾನು ಇಲ್ಲಿ ಕಾಯ್ತಾ ಇದ್ದೇನೆ, ಇಲ್ಲಿಗೆ ಯಾಕೆ ಬಂದ್ರಿ, ನೀವು ನನ್ನಲ್ಲಿಗೆ ಯಾಕೆ ಬಂದ್ರಿ. ಈ ಪ್ರಶ್ನೆಗಳನ್ನು ಕೇಳೋದಕ್ಕೆ ಕಾರಣ ಇದೆ, ಮುಂದೆ ಗೊತ್ತಾಗ್ತದೆ ನಿಮಗೆ ಕಾರಣ. ಈ ಬಾಣ, ಈ ಧನಸ್ಸು, ಈ ಖಡ್ಗ, ಒಳ್ಳೆ ಚೂಪಾದ ಕೊಂಬುಗಳುಳ್ಳ ಎತ್ತುಗಳ ಹಾಗೆ ಚೂಪಾದ ಖಡ್ಗ ಬಾಣ ಎಲ್ಲ ಹಿಡ್ಕೊಂಡು ಯಾಕೆ ಬಂದ್ರಿ ಇಲ್ಲಿಗೆ, ಇನ್ನೂ ನಿಮಗೆ ಬದುಕಿಲ್ಲ, ಆಯಸ್ಸು ಮುಗಿಯಿತು ಎಂದಾಗ ರಾಮನಿಗೆ ಬೇಸರವಾಯಿತು. ರಾಮನಿಗೆ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಸೀತೆಯ ನೆನಪಾಗಿ ಅವನ ಮುಖವು ಮ್ಲಾನವಾಯಿತು. ನೋಡು ಲಕ್ಷ್ಮಣ, ಕಷ್ಟಕ್ಕಿಂತ ಕಷ್ಟ ಅಂದ್ರೆ ಇದು, ರಾಜ್ಯನಾಶ, ಬಂಧು ಮಿತ್ರರು ದೂರವಾದರು, ವನವಾಸ, ಸೀತಾಪಹರಣ, ಜಟಾಯುಮರಣ, ಮುಗೀತ ಅಂದ್ರೆ ಇಲ್ಲ ಮುಗಿಲಿಲ್ಲ, ಈಗ ಪ್ರಾಣಕ್ಕೆ ಬಂದಿರತಕ್ಕಂಥ ಸನ್ನಿವೇಶ, ಪ್ರಾಣಹರಣದ ಸನ್ನಿವೇಶ. ಸೀತೆ ಸಿಕ್ಕ ಬಳಿಕವಾದರೂ ಬೇರೆ ಮಾತು ಲಕ್ಷ್ಮಣ, ಸೀತೆ ಸಿಗುವ ಮೊದಲೇ ನಮ್ಮ ಅವಸ್ಥೆ ನೋಡು ಏನಾಗ್ತಾ ಇದೆ. ಕಾಲದ ಶಕ್ತಿ ತುಂಬಾ ದೊಡ್ಡದು, ಕಾಲವು ಶೂರರನ್ನು, ಬಲವಂತರನ್ನು, ಅಸ್ತ್ರವಿದ್ಯಾ ವಿಶಾರದರನ್ನು, ಮಹಾಶಕ್ತಿ ಸಾಮರ್ಥ್ಯ ಸಂಪನ್ನರನ್ನು ಕೂಡ ಅದು ತನ್ನ ಬಲ ಬಿದ್ದಾಗ ನಾಶ ಮಾಡಿಬಿಡ್ತದೆ ನೋಡು ಎಂಬುದಾಗಿ ಬಾಯಲ್ಲಿ ಹೇಳಿ ಮನಸ್ಸನ್ನು ದೃಢಪಡಿಸಿದ. ಬಾಯಲ್ಲಿ ಈ ಮಾತುಗಳನ್ನು ಹೇಳಿದ್ರು ಕೂಡ ಹೇಳ್ತಾ ಇರುವಂತೆಯೇ ಆ ಪ್ರತಾಪಶಾಲಿ ಆಗಿರ್ತಕ್ಕಂಥ ಮಹಾ ಯಶಸ್ವಿ ಆಗಿರ್ತಕ್ಕಂಥ ದಾಶರಥಿಯು ಶ್ರೀರಾಮನು ಪಕ್ಕದಲ್ಲಿ ಲಕ್ಷ್ಮಣನನ್ನು ನೋಡ್ತಾ ಅವನು ಕೂಡ ಪರಾಕ್ರಮಶಾಲಿಯ ಹೋದ ಲಕ್ಷ್ಮಣನು ಕೂಡ ತನ್ನ ಮನಸ್ಸನ್ನು ಸ್ಥಿರ ಮಾಡಿದ. ಸ್ಥಿರಾಂ ತದಾಂ ಸ್ವಾಂ ಮತಿಂ ಆತ್ಮನ ಕರೋ, ಯಾರು ಹೇಳಿ ಕೇಳಿ ಸಲಹೆ ಕೊಟ್ಟು ಉಪದೇಶ ಕೊಟ್ಟು ಅಲ್ಲ, ತಾನೇ ತಾನಾಗಿ ತನ್ನ ಮನಸ್ಸನ್ನು ಒಂದು ನಿಶ್ಚಯಕ್ಕೆ ಒಂದು ದೃಢತೆಗೆ ರಾಮನು ಒಳಪಡಿಸಿದ. ಆಗ ಅವರಿಬ್ಬರನ್ನು ಹಿಡ್ಕೊಂಡಿರ್ತಕ್ಕಂಥ ಕಬಂಧನವನು ಹೇಳ್ತಾನೆ, ನನ್ನನ್ನು ಕಂಡ ಮೇಲೆ ಕೂಡ ಯಾಕೆ ಇದ್ರೆ ನೀವು ಯಾಕೆ ಓಡಿ ಹೋಗಲಿಲ್ಲ, ನನಗೆ ಗೌರವ ಕೊಡೋದಂದ್ರೆ ಹಾಗೆ ಅಂತ ಕಂಡ ಕೂಡಲೇ ಓಡಬೇಕು ಅಂತ ಯಾಕೆ ಇದ್ರೆ ನೀವು. ಅದು ಯಾಕೆ ಇದ್ರಿ ಅಂದ್ರೆ ನಿಮಗೆ ದೇವರು ಹಾಗೆ ಬುದ್ಧಿ ಕೊಟ್ಟಿದ್ದಾನೆ, ಹೋಗಿ ಕಬಂಧನ ಬಾಯಿಗೆ ಬೀಳಿ ಎಂಬುದಾಗಿ ದೇವರು ಬುದ್ಧಿ ಕೊಟ್ಟಿದ್ದಾನೆ. ಹಾಗಾಗಿ ಹೇಳಿದು ದೈವೇಣ ಗತ ಚೇತ ಗತ ಚೇತಸು, ದೇವರಿಂದಾಗಿ ನಿಮಗೆ ಬುದ್ಧಿ ಮಂಕಾಗಿ ಓಡಬೇಕು ಎನ್ನುವ ಒಂದು ಪ್ರೇರಣೆ ಬರದೆ ಹಾಗಾಗಿ ಆಹಾರಾರ್ಥಂ ನನ್ನ ಊಟವಾಗಿ ನೀವು ತಂದಿರಿ ಎನ್ನುವಾಗ ಲಕ್ಷ್ಮಣನು ಪರಾಕ್ರಮದಲ್ಲಿ ನಿಶ್ಚಯವನ್ನು ಮಾಡುತ್ತಾನೆ. ಇನ್ನು ನಾವು ವಿಕ್ರಮಯಕದ ನಿಶ್ಚಯ, ಇನ್ನು ನಾವು ತೋರಿಸಬೇಕಾಗಿರುವಂತದ್ದು ವಿಕ್ರಮೇ ಹೊರತು ಬೇರೆ ಏನೂ ಅಲ್ಲ ಎಂಬುದಾಗಿ ನಿಶ್ಚಯ ಮಾಡಿ ರಾಮನಿಗೆ ಹೇಳ್ತಾನೆ ಲಕ್ಷ್ಮಣನು, ಅಣ್ಣ ನಾವು ಇರುವ ಸ್ಥಳಕ್ಕೂ ಅವನ ಬಾಯಿಗೂ ಎಷ್ಟು ದೂರ ನೋಡು, ಕೈ ಹತ್ರ ಬರ್ತಾ ಇದೆಯಲ್ಲ ಬಾಯಿ ಕಡೆ, ಮೈಲುಗಟ್ಟಲೆ ಉದ್ದದ್ದು ಕೈ ಬಾಯಿ ಕಡೆ ಬರ್ತಾ ಇದೆ, ಒಂದು ಪ್ರಯಾಣ ಆಗ್ತಾ ಇದೆ, ಅಷ್ಟು ದೂರ ಇದೆ. ಹಾಗಾಗಿ ಈತನು ನಮ್ಮನ್ನು ತನ್ನ ಬಾಯಿಯೊಳಗೆ ಇಟ್ಕೊಳ್ಳುವ ಮೊದಲು ಕೈಯನ್ನೇ ಕರೆದು ಬಿಡೋಣ. ಪಾಂಚ ಮಾಂಚ ಪುರ ಪೂರ್ಣ ಮಾದತ್ತೆ ರಾಕ್ಷಸಾಧಮ, ಈ ರಾಕ್ಷಸಾಧಮನು ನಮ್ಮಿಬ್ಬರನ್ನು ಬಾಯಿಗೆ ಹಾಕಿಕೊಳ್ಳುವ ಮೊದಲು ನಮ್ಮ ಖಡ್ಗಗಳಿಂದ ಈ ದೊಡ್ಡ ತೋಳೆಂಬ ಮರದ ಕುಂಟೆಗಳನ್ನು ಕತ್ತರಿಸಿ ಬಿಡೋಣ. ಅಷ್ಟು ತಪ್ಪಿತ್ತು ಆ ಕೈಗಳು, ಏನು ಭಯಂಕರ ಈ ರಾಕ್ಷಸ. ಲಕ್ಷ್ಮಣನಿಗೆ ಅಂತ ಅನಿಸ್ತಾ ಇದೆ, ನನಗೂ ಒಂದ್ಸತಿ ಹೀಗೆಲ್ಲ ಆಯ್ತಲ್ಲ ಅಂತ, ಏನು ಭಯಂಕರ ರಾಕ್ಷಸ. ಭುಜವಿಕ್ರಮ, ಭುಜವಿಕ್ರಮ ಅಂದ್ರೆ ವಿಕ್ರಮ ಇರುವುದು ಅಷ್ಟರಲ್ಲಿ ಅಂತ, ಕೈ ಮಾತ್ರ ಮತ್ತೇನೂ ಇಲ್ಲ, ಎಲ್ಲ ಪರಾಕ್ರಮ ಇಷ್ಟರಲ್ಲಿ. ಭುಜವಿಕ್ರಮ ಲೋಕವನ್ನೆಲ್ಲ ಗೆದ್ದು ಇಲ್ಲಿ ಬಂದವರನ್ನೆಲ್ಲ ತಿಂದು ಈಗ ನಮ್ಮ ಮೇಲೆ ಏರಿ ಬರ್ತಾ ಇದ್ದಾನೆ ಇವನು. ಆದ್ರೆ ಅಣ್ಣ ನನಗಂತದ್ದು ಇವನು ಕೈ ಕಡಿದ ಮೇಲೆ ಬಿಟ್ಬಿಡೋಣ ಇವನನ್ನು, ಯಾಕೆಂದ್ರೆ ಕೈ ಕಡಿದು ಬಿಡು ಕೈಯೇನುಂಟು ಮತ್ತೆ ಅಲ್ಲಿ ಏನೂ ಇಲ್ಲ, ಒಂದು ಹೊಟ್ಟೆ ಒಂದಿದೆ, ಅದ್ರ ಮೇಲೆ ಮತ್ತೆ ಶಸ್ತ್ರ ಪ್ರಯೋಗ ಮಾಡೋದು ಬೇಡ ನಾವು, ಯಾಕೋ ನನಗೆ ಬೇಜಾರಾಗ್ತದೆ. ಅದು ಒಳ್ಳೆ ಯಜ್ಞದಲ್ಲಿ ಯೂಪಸ್ತಂಭಕ್ಕೆ ಕಟ್ಟಿದ ಪಶುವನ್ನು ಕೊಲ್ಲುವ ಹಾಗೆ ಇದನ್ನು ಕೊಂದಿ ಅಂತ ಪ್ರಯೋಜನ ಕೈ ಕಡಿದ ಮೇಲೆ. ಈಗ ಕೆಲವು ಮನುಷ್ಯರಾದ್ರೂ ಕೂಡ ಹಾಗೆ ಕೈ ಕಾಲು ಹೋದ್ರೆ ಮತ್ತೇನುಂಟು ಹೇಳಿ, ಏನಿಲ್ಲ ಬಿದ್ದಲ್ಲೇ ಬಿದ್ದಿರಬೇಕು, ಮತ್ತೆ ಯುದ್ಧ ಏನು ಅಲ್ಲಿ ಎಂಬುದಾಗಿ ಭಾವ ಲಕ್ಷ್ಮಣನದ್ದು. ಹಾಗಾಗಿ ಅಂಥವರ ವಧೆ ಕುತ್ತಿತ, ಆದ್ರೆ ಅವರ ಇವನ ಬಾಹುಗಳನ್ನು ಛೇದನ ಮಾಡೋಣ ಎಂಬುದು ಕೇಳಿತು ಅವನಿಗೆ. ಇವರ ಭಾಷೆಯು ಬರುತ್ತದೆ ಅವನಿಗೆ ಕಬಂಧನಿಗೆ. ಕೇಳಿದಾಗ ತಡ ಮಾಡದೆ ಅವರಿಬ್ಬರನ್ನು ತಿನ್ನಲು ಮುಂದಾದ ಕಬಂಧ. ಬಾಯಿಯನ್ನು ದೊಡ್ಡದಾಗುತ್ತೆ ಅವನು ಪಾತಾಳದ ಕುಗೆ ಬಾಯಿ ಅಂದ್ರೆ ಅದನ್ನು ದೊಡ್ಡದಾಗಿ ತೆರೆದು ಬಾಯಿಯೊಳಗೆ ಹಾಕಿಕೊಳ್ಳುವಂತಹ ಪ್ರಯತ್ನವನ್ನು ಕಬಂಧ ಮಾಡ್ತಾ ಇದ್ದಾನೆ. ಆಗ ಅವರೀರುವರು ಕೂಡ ತಡ ಮಾಡದೆ ತಮ್ಮ ಖಡ್ಗಗಳನ್ನು ಹಿರಿದು ಆ ಎಲ್ಲ ಭಯ ವಿಷಾದ ಎಲ್ಲವನ್ನು ತ್ಯಜಿಸಿ ಸಂಹೃಷ್ಟರಾಗಿ ಕ್ಷತ್ರೋತ್ಸಾಹ, ಕ್ಷತ್ರದ ಆ ವೀರತ್ವದ ಆನಂದ ಅದನ್ನು ಹೊಂದಿದವರಾಗಿ ಅವನ ಬಾಹುಗಳನ್ನು ತರಿದರು. ರಾಮನು ಕಬಂಧನ ದಕ್ಷಿಣ ಬಾಹುವನ್ನು, ಲಕ್ಷ್ಮಣನು ಕಬಂಧನ ವಾಮ ಬಾಹುವನ್ನು, ಬಲಗೈಯೊಬ್ಬ ಎಡಗೈಯೊಬ್ಬ ತರಿದು ಹಾಕಿಬಿಟ್ರು. ಬಿದ್ದನಂತೆ ಕಬಂಧ, ಬೇಡದೊಂದು ಅಲ್ಲೇ ಸ್ವಲ್ಪ ಅಡ್ಡಾಗೋದಂತಷ್ಟೇ, ಕಾಲೆಲ್ಲ ಇದ್ರೆ ಬೀಳೋದಕ್ಕೊಂದು ಅರ್ಥ ಇರ್ತದೆ, ಇಲ್ಲಿ ಬೀಳೋದೊಂದೇನು ಸ್ವಲ್ಪ ಹೊರಗೋದಲ್ಲಿ ಅಂತಷ್ಟೇ, ಬೇರೆ ಏನೂ ಇಲ್ಲ. ಅಲ್ಲಿ ಹೊರಗಿದ ಕಬಂಧ ಬಗ್ಗೆ ಹಾಕಿದನಂತೆ, ಬಾಯಿ ಹೊಂದಿದೆಯಲ್ಲ, ಆಕಾಶ ಭೂಮಿ ಒಂದಾಯ್ತು. ಅವನು ಮಾಡಿದ ಆರ್ತನಾದಕ್ಕೆ ಆರ್ತನಾದ ಅಂತ ಲೆಕ್ಕ, ಅದು ಒಳ್ಳೆ ಪ್ರಳಯದ ಗುಡುಗಿನ ಹಾಗೆ ಕೇಳಿಸ್ತು ಆರ್ತನಾದ. ಆಕಾಶ ಭೂಮಿ ಒಂದಾಯ್ತು ಆರ್ತನಾದದಲ್ಲಿ, ರಕ್ತ ಚೆಲ್ಲಿದೆ ಮೈ ಮೇಲೆಲ್ಲ, ಗಬಂಧನ ಮೇ ಮೇಲೆ ಅವನರಕ್ತವೇ ಚೆಲ್ಲಿದೆ. ಆಗ ದೀನನಾಗಿ ಕ್ಷೀಣಸ್ವರದಲ್ಲಿ ಯಾರು ನೀವು ಎಂಬುದಾಗಿ ಮತ್ತೆ ಕೇಳಿದ. ಅದಕ್ಕೆ ಕುತೂಹಲ ಅದು. ಆದರೂ ಕೂಡ ಕೈ ಕತ್ತರಿಸಿದ ಮೇಲೆ ಅವರು ಯಾರಾದ್ರೆ ಏನಪ್ಪ ಅಲ್ಲ ಮತ್ತೇನು ಕೇಳೋದಪ್ಪ ಅದು. ಏನು ಕುತೂಹಲಕ್ಕೊಂದು ಮಿತಿ ಇತಿ ಮಿತಿ ಬೇಡವಾದ್ರು. ಕೈ ತುಂಡಾದ್ಮೇಲೆ ಮುಂದೇನು ಗತಿ ಅಂತ ಯೋಚನೆ ಮಾಡೋದು ಬಿಟ್ಟು ಮತ್ತೆ ಸಂಭಾಷಣೆ ಯಾರು ನೀವು ಅಂತ ಕೇಳೋದು ಯಾಕೆ ಅನ್ನೋದೇ ಕಾರಣ ಇದೆ ಅದಕ್ಕೆ. ಆಗ ಲಕ್ಷ್ಮಣನು ಹೇಳ್ತಾನೆ ಯಾರು ರಾಮನು ಎಂಬುದನ್ನು ಹೇಳ್ತಾನೆ. ಯಕ್ಷಾಕು ವಂಶೋದ್ಭವನಾದ ರಾಮನೊಂದು ಪ್ರಖ್ಯಾತನಾದ ಮಹಾಪುರುಷನಿವನು. ಅವನ ತಮ್ಮ ಲಕ್ಷ್ಮಣ ನಾನು. ನಮ್ಮ ತಾಯಿಯೇ ಆಗ್ಬೇಕು ಅವಳು. ಅವಳು ನಮ್ಮಣ್ಣನ ರಾಜ್ಯವನ್ನು ಅವನಿಗಿಲ್ಲದಂತೆ ಮಾಡಿದಳು. ನಾವು ಕಾಡಿಗೆ ಬಂದು ನಮ್ಮಣ್ಣ ಅವನ ಧರ್ಮಪತ್ನಿ ಮತ್ತು ನಾನು ನಮ್ಮೂರು ಕಾಡಿಗೆ ಬಂದು ದೇವತಾ ಸದೃಶನಾದ ದೇವತುಲ್ಯನಾದ ನಮ್ಮ ಅಣ್ಣನ ಭಾರ್ಯೆಯನ್ನು ಪತ್ನಿಯನ್ನು ಯಾರೋ ರಾಕ್ಷಸ ಆಭಾರಿಸಿ ಬಿಟ್ಟಿದ್ದಾನೆ. ಅವಳನ್ನು ಹುಡುಕಿಕೊಂಡು ನಾವಿಲ್ಲಿಗೆ ಬಂದಿರತಕ್ಕಂಥದ್ದು. ಅದಿರಲಿ, ನೀನು ಯಾರು, ಇದು ಏನು ರೂಪ ನಿನ್ನದು, ಕಬಂಧನ ಹಾಗಿದೆ ಕಬಂಧದ ಹಾಗಿದೆಯಲ್ಲ, ನಿನಗೆ ತಲೆ ಇಲ್ಲ ಕಾಲಿಲ್ಲ, ಹೊರಡಾಡ್ತೀಯ ಇದ್ದಲ್ಲಿಯೇ, ಯಾರು ನೀನು ಎಂದು ಲಕ್ಷ್ಮಣ ಕೇಳ್ತಾನೆ. ಲಕ್ಷ್ಮಣನ ಮಾತುಗಳನ್ನು ಕೇಳಿದಾಗ ಕಬಂಧನಿಗೆ ಅತ್ಯಾನಂದವಾಯಿತು, ಪರಮಾನಂದವಾಯಿತು. ಹಾ, ಕೈ ಹೋಗಿದ್ದೆ ಒಳ್ಳೇದಾಯಿತು ಅಂತಂದ ಕಬಂಧ ಕೂಡಲಿ. ಬಾಹುಬಂಧನಗಳು ಹೋದವ? ಮತ್ತೆ ಮತ್ತೆ ಕೇಳಲಿಕ್ಕೆ ಕಾರಣ ಇದೆ. ಕಬಂಧನು ಪ್ರತೀಕ್ಷೆಯಲ್ಲಿದ್ದಾನೆ. ಕಬಂಧನು ಪ್ರತೀಕ್ಷೆಯಲ್ಲಿದ್ದಾನೆ. ಏನ್ ಪ್ರತೀಕ್ಷೆಯಲ್ಲಿದ್ದಾನೆ ಅಂದ್ರೆ, ರಾಮ ಲಕ್ಷ್ಮಣರು ಯಾವಾಗ ಬರ್ತಾರೆ, ರಾಮ ಲಕ್ಷ್ಮಣರು ಯಾವಾಗ ಹಿಡ್ಕೊಡ್ತೇನೆ ನಾನು, ಅವರು ಯಾವಾಗ ನನ್ನ ಕೈಯನ್ನು ಕಡಿಯುತ್ತಾರೆ. ಈ ತನ್ನ ಕೈಯನ್ನು ರಾಮ ಲಕ್ಷ್ಮಣರು ಕಡಿಯಬೇಕು ಎನ್ನುವ ನಿರೀಕ್ಷೆಯಲ್ಲಿ ಕಬಂಧ ಇರ್ತಾ ಬಹಳ ಕಾಲವಾಗಿಬಿಟ್ಟಿದೆ. ಶಬರಿ ಕಾಯ್ತಾ ಇದ್ದ ಹಾಗೆ ಕಬಂಧನು ಕಾಯ್ತಾ ಇದ್ದಾನೆ. ಕಬಂಧ ತನ್ನ ಕಥೆಯನ್ನು ಹೇಳ್ತಾನೆ. ಪರಮಪ್ರೀತ ಇಂದ್ರನ ಮಾತು ನೆನಪಾಯಿತು ಕಬಂಧನಿಗೆ. ಆಗ ಪರಮ ಸಂದೃಷ್ಟನಾಗಿ ಈ ಮಾತುಗಳನ್ನು ಹೇಳ್ದ. ಏನ್ ಹೇಳ್ದ ಅಂದ್ರೆ, ಮೊದಲನೇ ಮಾತು, ಸ್ವಾಗತಂ ವಾಂ ನರೋ ವ್ಯಾಘ್ರೋ, ನಿಮಗಿಬ್ರಿಗೂ ಸ್ವಾಗತ ರಾಮಲಕ್ಷ್ಮಣರಿಗೆ. ನಿಶ್ಚಾ ಪಶ್ಯಾಮಿ ವಾಮ, ನನ್ನ ಭಾಗ್ಯ ನನ್ನ ಅದೃಷ್ಟ ನಿಮ್ಮಿಬ್ಬರನ್ನು ಕಂಡೆ ನಾನು. ಮೊದಲು ಏನ್ ಹೇಳಿದ್ದ, ನಿಮ್ಮ ದುರದೃಷ್ಟ, ಹಾಗಾಗಿ ನೀವಿಲ್ಲಿಗೆ ಬಂದರೆ. ನನ್ನ ಮಧ್ಯಾಹ್ನದ ಊಟದ ಯೋಗ ಬಹಳ ಚೆನ್ನಾಗಿತ್ತು ಅಂತೆಲ್ಲ ಹೇಳಿದ್ದಾನಲ್ಲ, ಹೀಗೆ ಬದಲಾಯಿತು. ಈಗ ಇನ್ನೂ ಒಳ್ಳೆ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಭಾಗ್ಯ ಫಲಿಸಿತು, ಭಾಗ್ಯ ತೆರೆದುಕೊಂಡಿತು, ನನ್ನ ಅದೃಷ್ಟದಿಂದಲಾಗಿಯೇ ಈ ಬಾಹುಬಂಧನಗಳು ನಿಮ್ಮಿಂದ ಕತ್ತರಿಸಲ್ಪಟ್ಟು ಕೆಡಹರಲ್ಪಟ್ಟವು, ಒಳ್ಳೆಯದಾಯಿತು. ಇದು ನನ್ನ ನಿಜವಾದ ರೂಪ ಅಲ್ಲ. ಇದು ಹೇಗೆ ಬಂತು ಅಂದ್ರೆ, ಅಧಿಕ ಪ್ರಸಂಗದಿಂದಾಗಿ ಈ ರೂಪ ಬಂತು. ಅವಿನಯದ ಪರಿಣಾಮ, ಅಧಿಕ ಪ್ರಸಂಗದ ಪರಿಣಾಮವಾಗಿ ನನಗೆ ಈ ರೂಪ ಬಂತು. ನಾನು ಅದನ್ನು ಹೇಳ್ತೇನೆ ಹೇಗೆ ಬಂತು ಈ ರೂಪ ನನಗೆ ಎಂಬುದನ್ನು ನಿಮಗೆ ಹೇಳಿದೆ, ಮತ್ತೆ ಯಾರಿಗೆ ಹೇಳಿದ್ರೆ ನಾನು. ಇದು ಕೊನೆಯದು, ನಿನ್ನ ಈ ರೂಪ ಸಿಗೋದಿಲ್ಲ ಮುಂದೆ, ಹಾಗಾಗಿ ಈಗಲೇ ಹೇಳಿಬಿಡ್ತೇನೆ. ಪುರಾರಾಮ ಮಹಾಬಾಹು, ಬಾಹುವಿಲ್ಲದವನು ಆಯೋಜನ ಬಾಹುವಾಗಿದ್ದವನು ಒಂದು ಕಾಲದಲ್ಲಿ, ಸದ್ಯ ಅಬಾಹು ಅವನು. ರಾಮನಿಗೆ ಮಹಾಬಾಹೋ ಎಂಬುದಾಗಿ ಸಂಬೋಧನೆ ಮಾಡಿ ಹೇಳ್ತಾನೆ, ಹೇಗಿದ್ದೆ ನಾನು ಮೊದಲು, ಮಹಾಬಲ ಮಹಾಪರಾಕ್ರಮ ಮತ್ತು ಮೂರು ಲೋಕದಲ್ಲಿ ಯಾರಿಗೂ ಇಲ್ಲದ ಚಂದದ ರೂಪ ನನಗಿತ್ತು, ತ್ರೈಲೋಕ್ಯ ಮೋಹನವಾದ ರೂಪ, ಯಾರಿಗೂ ಇಲ್ಲದ ರೂಪ, ಅಂಥ ರೂಪ ಅಚಿಂತ್ಯಂ, ಅದನ್ನು ಕಲ್ಪನೆಯೇ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ರೂಪವು ಹೇಗಿದ್ದೀತು, ಹೇಗಿರಬಹುದು ಎಂಬುದನ್ನು ಯಾರೂ ಕಲ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅಪರೂಪದ ರೂಪ ನಾವು ಕಲ್ಪನೆ ಮಾಡೋದಾದ್ರೆ, ಯಾರು ಚಂದ ಅಂತ ನಾವೇನು ಭಾವಿಸಿರ್ತೇವೆ ಅವರ ರೂಪಕ್ಕೆ ಹೋಲಿಕೆ ಮಾಡಿ ನೋಡ್ಕೊಳ್ತೇವೆ. ಹೀಗೆ ತಾನೆ ಕಲ್ಪನೆ ಮಾಡುವಂಥದ್ದು. ಕಲ್ಪನೆ ಅಂದ್ರೆ ಏನು? ನಾವು ಲೋಕದಲ್ಲಿ ನೋಡಿದ ಚಂದವನ್ನೇ ನಾವು ಅನ್ವಯ ಮಾಡಬೇಕು ಅಲ್ಲಿಗೆ, ಅದೇ ತಾನೇ ಇರುವಂತದ್ದು. ಆದ್ರೆ ಇಂಥವರು ಇನ್ನೊಬ್ಬನ ಇಲ್ಲ. ಹಾಗಿತ್ತು ಅವನ ರೂಪ, ಸೂರ್ಯನ ರೂಪದಂತೆ, ಸೋಮನ ರೂಪದಂತೆ, ಶಕ್ರನ ರೂಪದಂತೆ, ಸೂರ್ಯ ಚಂದ್ರ ಇಂದ್ರನ ರೂಪದಂತೆ ನನ್ನ ರೂಪವಿತ್ತು. ಆದರೆ ನಾನು ರಾಕ್ಷಸ ರೂಪ ತಾಳಿ ಅವರಿವರನ್ನು ಪೀಡಿಸ್ತಾ ಇದ್ದೆ. ಅಷ್ಟು ಚಂದದ ರೂಪ ಇದ್ದುಕೊಂಡು ಕ್ರೂರವಾದ, ಘೋರವಾದ, ಬೀಭತ್ಸವಾದ ರೂಪವನ್ನು ತಾಳಿ ರಾಕ್ಷಸ ರೂಪವನ್ನು ತಾಳಿ ತಾಳದ ಯಾಕೆ ಅಂದ್ರೆ ಯಾರನ್ನು ಕೊಲ್ಲಲಿಕ್ಕೋಸ್ಕರ ಅಲ್ಲ, ಯಾರ ಮುಂದೆ ಧುತ್ತನ ಪ್ರತ್ಯಕ್ಷ ಆಗೋದು ಅವ್ರ ಎದೆ ಒಡೆದು ಹೋಗುವಂತೆ ಮಾಡೋದು, ಹೆದರಿಸೋದು, ಕೇವಲ ಹೆದರಿಸುವ ಸಲುವಾಗಿ ಅಂದ್ರು ಒಂದು ಅದು ಖುಷಿ ಅದರಲ್ಲ. ಅನೇಕರು ಇರ್ತಾರೆ ಈ ಥರದವರು, ಮುಖವಾಡ ಹಾಕಿದ್ದಕ್ಕಿದಂತೆ ಪ್ರತ್ಯಕ್ಷ ಆಗ್ಬಿಡೋದು, ಭೂತದ ಮುಖವಾಡ ಹಾಕೊಂಡು ಬಾಗಿಲು ಸಂದಿಯಿಂದ ಪ್ರತ್ಯಕ್ಷ ಆದರೆ ಅವನು ಒಳಗೆ ಬರುವವನು ಎದೆ ಹೇಳ್ಕೊಡ್ತಾನೆ ಆ ಸಮಯದಲ್ಲಿ. ಆಗ ಒಂದು ಖುಷಿ ಆಗ್ತದೆ ಒಂದು ಅಂತ ನೋಡಿ ಹೇಗಿದೆ ನನ್ನ ದಿಗಿಲಿ ಬೀಳಿಸಿದೆ ನಾನು. ಈ ತಮಾಷೆಗೋಸ್ಕರವಾಗಿ ಲೋಕ ಭಯಂಕರವಾದ ರೂಪವನ್ನು ಅವಾಗ ತಾಳ್ತಾ ಇದ್ದೆ. ಮತ್ತೆ ಯಾರನ್ನು ಗೋಳು ಹೇಳ್ಕೊಳ್ತಾ ಇದ್ದೆ ಅಂದ್ರೆ ಕಾಡಿನ ಋಷಿಗಳನ್ನು, ತಪೋವನದ ಋಷಿಗಳಿಗೆ ಉಪದ್ರವ ಮಾಡುವಂಥದ್ದು. ರಾಕ್ಷಸರ ಪೀಡೆ ಇದ್ದೇ ಇರ್ತದೆ ಅವ್ರಿಗೆ ಯಾವಾಗಲೂ ಕೂಡ. ರಾಕ್ಷಸನಂತೆ ಹೋಗಿ ದಿಗ್ಗನೆ ಅವ್ರ ಮುಂದೆ ಪ್ರತ್ಯಕ್ಷ ಆದಾಗ ಪಾಪ ಅವರ ಕೈ ಕಮಂಡಲು ಬಿದ್ದು ಹೋಗೋದೆ. ಒಂದ್ ಸಾರಿ ಏನಾಯ್ತಂತಂದ್ರೆ ಒಬ್ಬ ಋಷಿ, ಅವನ ಹೆಸರು ಸ್ಥೂಲ ಶಿರಾ ಎಂಬುದಾಗಿ. ಸ್ಥೂಲ ಶಿರಾ ಅಂದ್ರೆ ಬರೇ ತಲೆ ಬರಡೆ ದೊಡ್ಡ ಅಂತ ಅನ್ಕೊಳ್ಬೇಡಿ, ಜ್ಞಾನ ದೊಡ್ಡದು. ಸ್ಥೂಲ ಶಿರಾ ಎಂಬ ಒಬ್ಬ ಋಷಿ, ಪಾಪ ಅವನು ಈ ಗೆಡ್ಡೆ ಗೆಣಸು ಹಣ್ಣು ಹಂಪಲು ಅನ್ವೇಷಣೆ ಮಾಡ್ತಾ ಮತ್ತೆ ಕಾಡಿಗೆ ಬಂದಿದ್ದ. ಜೀವನ ನಡಿಬೇಕಲ್ಲ, ಆಹಾರ ಆಗ್ಬೇಕಲ್ಲ, ಊಟದ ಸಲುವಾಗಿ ಕಾಡಿನಲ್ಲಿ ಸಿಗ್ತಕ್ಕಂಥ ಕಂದ ಮೂಲ ಫಲಗಳನ್ನು ಅನ್ವೇಷಣೆ ಮಾಡ್ತಾ ಕಾಡಿನಲ್ಲಿ ಸಂಚಾರ ಮಾಡ್ತಾ ಇದ್ದಂತಹ ಸ್ಥೂಲ ಶಿರನ ಮುಂದೆ ಈ ರೂಪವನ್ನು ಪ್ರಕಟಪಡಿಸಿ ಅವನನ್ನು ಬೆದರಿಸಿದ. ಸ್ಥೂಲ ಶಿರನಿಗೆ ಒಮ್ಮೆ ಭಯವಾಗಿದ್ದಾನ ಹೌದು, ಆದರೆ ಅದಕ್ಕಿಂತ ದೊಡ್ಡ ಕೋಪ ಬಂತು. ಕೋಪ ಬಂದು ಮಾಡಿದ್ದೇನೆಂದ್ರೆ ಹೀಗೆ ಕಾಯಂಗಿರು, ಇದೇ ರೂಪಗಳು ನಿನಗೆ ಶಾಶ್ವತವಾಗಲಿ, ಮರಳಿ ನಿನ್ನ ಆ ಲೋಕಮೋಹಕ ರೂಪವನ್ನು ತಾಳಲಿಕ್ಕೆ ಸಾಧ್ಯವಾಗದೆ ಹೋಗಲಿ, ಮಾಡಬಾರ್ದು. ಈ ಉಗ್ಗು ಬರೋರು ಇರ್ತಾರೆ, ಉಗ್ಗು ಬರೋರು ಇರ್ತಾರೆ, ಅದು ಕೆಲವರಿಗೆ ಹಾಗಿರ್ತದೆ. ಶರೀರದಲ್ಲಿ ಏನೋ ಒಂದು ಸ್ವಲ್ಪ ವ್ಯತ್ಯಾಸ, ಮುಖ್ಯವಾಗಿ ಮನಸ್ಸದೇನೋ ಚುರುಚುರ ವ್ಯತ್ಯಾಸದಿಂದಾಗಿ ಉಗ್ಗು ಬರುವಂಥದ್ದು. ಕೆಲವರು ತಮಾಷೆ ಮಾಡೋದು ಅದನ್ನ, ಉಗ್ಗು ಬರೋರನ್ನ ಬೇಕು ಅಂತ ಅವರು ಒಂದು ಪದ ಉಚ್ಚಾರ ಮಾಡೋಕ್ಕಾಗದೆ ಕಷ್ಟಪಡ್ತಾ ಇರ್ತಾರಲ್ಲ, ಅದು ಮಾಡ್ತಾ ಇರ್ತಾರಲ್ಲ, ಅದನ್ನೇ ಹೋಗಿ ತಮಾಷೆ ಮಾಡೋದು. ಹಾಗೆ ತಮಾಷೆ ಮಾಡಿ ಮಾಡಿ ಉಗ್ಗು ತಂದುಕೊಂಡವರು ಎಷ್ಟು ಜನ ಉಗ್ಗು ಬರ್ತದೆ. ನಮ್ಮಲ್ಲಿ ಉದಾಹರಣೆಗಳಿದೆ ಅಂತ, ಅದಕ್ಕೆ ಹಾಗೆ ಮಾಡಬಾರ್ದು. ಹೀಗೆ ಇವನು ಬೇಡದ ರೂಪವನ್ನು ತಾಳಿ ಆ ರೂಪವನ್ನು ಕಾಯಂ ಮಾಡಿಕೊಂಡ, ಘೋರ ಶಾಪವನ್ನು ಸೂರಶಿರ ಕೊಟ್ಟು ಈ ನಿಂದಿತವಾದ ರೂಪವೇ ನಿನಗೆ ಶಾಶ್ವತವಾಗಲಿ ಎಂದು ಶಪಿಸಿದಾಗ ಅವನು ಆ ಋಷಿಯನ್ನು ಕೈಕಾಲಿಗೆ ಬಿದ್ದು ಬೇಡ್ಕೊಳ್ತಾನೆ. ಶಾಪಕ್ಕೊಂದು ಪ್ರತಿಶಾಪವನ್ನು ಹೇಳಿ, ಶಾಪ ಯಾವಾಗ ಮುಗಿತದೆ ಅಂತೇಳಿ ಇನ್ಯಾರಿಗೂ ಈಗ ಮಾಡೋದಿಲ್ಲ, ಇದೇ ಕೊನೆ, ಆದರೆ ಒಂದ್ಸತಿ ಇದು ಮುಗಿಯೋದು ಯಾವಾಗ ಅಂತ ಹೇಳಿ ಎಂಬುದಾಗಿ ಬೇಡಿಕೊಂಡಾಗ ಆ ಮುನಿ ಸ್ಥೂಲ ಶಿರ ಹೇಳಿದನಂತೆ, ಒಂದು ದಿನ ರಾಮನು ಬರ್ತಾನೆ ನೀನಿರುವಲ್ಲಿಗೆ, ನೀನೆಲ್ಲಿಗೂ ಹೋಗ್ಬೇಕಾಗಿಲ್ಲ, ನೀನಿರುವಲ್ಲಿಗೆ ರಾಮ ಬರ್ತಾನೆ. ಎಷ್ಟು ಜನರಿಗೆ ಮೋಕ್ಷ ಕೊಡಬೇಕು ರಾಮ, ದಾರಿಯಿಡೀ ಮುಕ್ತಿಯೇ, ಶರಭಂಗನಿಗೆ ಮುಕ್ತಿಯಲ್ಲಿ ಇತ್ತ, ಜಟಾಯುವಿಗೆ ಮುಕ್ತಿ, ಕಬಂಧನಿಗೆ ಮುಂದೆ ಶಬರಿ ಇದ್ದಾಳೆ, ಅಲ್ಲಿಂದ ಮುಂದೆ ತುಂಬಾ ದೊಡ್ಡ ದೊಡ್ಡ ಸಾಲ ಇದೆ, ರಾಕ್ಷಸರು ಅವರು ಇವರು ಎಲ್ಲ. ನಿರ್ಜನವಾದ ಕಾಡಿನಲ್ಲಿ ನೀನು ಹೋಗಿ ರಾಮನನ್ನು ತುಡುಕಿದಾಗ, ರಾಮನು ತಾನಾಗಿ ನಿನ್ನ ಬಳಿ ಬಂದಾಗ, ನೀನು ರಾಮನನ್ನು ತುಡುಕಿದಾಗ ರಾಮನು ನಿನ್ನ ಭುಜಗಳನ್ನು ಕಡಿದು ನಿನ್ನನ್ನು ಸುಡುವನು. ರಾಮನ ಕೈಯಿಂದ ಸಂಸ್ಕಾರವಾದಾಗ, ಜಟಾಯು ತರಹ ಅಲ್ಲ, ಸಂಸ್ಕಾರವಾದಾಗ ನಿನಗೆ ನಿನ್ನ ಮೂಲ ರೂಪ ಮರಳಿ ಪ್ರಾಪ್ತವಾಗ್ತದೆ. ಹೀಗೆ ಶಪಿಸಿದ ಸ್ಥೂಲಶಿರ, ನಾನು ಶ್ರೀಮಂತನಾದ ಧನುವಿನ ಮಗ, ಧನುವಿನ ಪುತ್ರ ನಾನು ಎಂಬುದಾಗಿ ಹೇಳಿ ಅಲ್ಲಿಗೆ ಮುಗಿಲಿಲ್ಲ ಕತೆ. ಆಗ ಬಂದ ರೂಪ ಎಂಥದ್ದು ಅಂದ್ರೆ, ಆಗ ಬಂದ ರೂಪ ರಾಕ್ಷಸ ರೂಪ ಅಂತ. ಘೋರ ರಾಕ್ಷಸ ವಿರಾಧ ಹೇಗಿದ್ದನು ಅಥವಾ ಕುಂಭಕರ್ಣ ಹೇಗಿದ್ದನು, ಆ ರೀತಿ ಒಂದು ಘೋರ ರೂಪ ಇತ್ತು ಅವನಿಗೆ. ಅಲ್ಲಿಗೆ ಬಿಡಬೇಕಾಯ್ವನು ತಪಸ್ಸು ಮಾಡಿದ, ತಪಸ್ಸು ಮಾಡಿ ವರ ಕೇಳಿದ್ದೇನು, ಬ್ರಹ್ಮನನ್ನು ಸಂತೋಷಗೊಳಿಸಿ ನನಗೆ ದೀರ್ಘ ಆಯುಸ್ಸು ಕೊಡು. ಇದು ಮಾಯೆ, ಶಾಪ ಬಂದಾಗ ಕೇಳಿದ್ದೇನು, ನನಗೆ ಯಾವಾಗ ಮುಗಿತದೆ ಇದು, ಈಗ ಕೇಳ್ತಾ ಇರೋದೇನು, ಇದು ಕಾಯಂ ಆಗಲಿ. ಮೋಹ ಅದು, ಮಾಯೆ ಇದು. ದೇವಿದೇವರಿಗೆ ಶಾಪ ಬಂದಾಗ ಸನಕಾದಿ ಮುನಿಗಳನ್ನು ಅವರು ಬೇಡ್ಕೊಳ್ತಾರೆ, ಮಹಾವಿಷ್ಣುವನ್ನು ಬೇಡ್ಕೊಳ್ತಾರೆ. ಶಾಪಕ್ಕೆ ಮುಕ್ತಿ ಯಾವಾಗ? ಬೇಗ ಮರಳಿ ಬರಬೇಕು ನಾವು. ಏಳು ಜನ್ಮದ ಮೈತ್ರಿ ಬೇಡ, ಮೂರು ಜನ್ಮದ ವೈರವೇ ಆಗ್ಬೋದು. ರಾವಣನಾದ ಮೇಲೆ ಸಾವಿಲ್ಲದ ವರವನ್ನು ಕೇಳ್ತಾನೆ. ಬ್ರಹ್ಮ ಕೊಡ್ಲಿಲ್ಲ ಬಚಾವ, ಇವನು ಬ್ರಹ್ಮ ಕೊಟ್ಟಿದ್ರೆ ಮುಕ್ತಿ ಇಲ್ಲ ಶಾಪದಿಂದ. ಹಾಗೆ ಇದು ಕೂಡ ಹಾಗೆ ದೀರ್ಘಾಯುಷ್ಯನ ವರ ಬಂದ ಕೂಡಲೇ ಒಂದು ಭ್ರಮೆ ಉಂಟಾಯಿತು ನನಗೆ. ಇಂದ್ರನೇನು ಮಾಡಿಯಾನು, ದೀರ್ಘಾಯುಷ್ಯ ನನಗೆ ಪ್ರಾಪ್ತವಾಗಿದೆ ಬ್ರಹ್ಮನ ಕಡೆಯಿಂದ, ಹಾಗಾಗಿ ಇಂದ್ರನು ನನ್ನನ್ನು ಏನು ಮಾಡಿಯಾನು ಎಂಬುದಾಗಿ ಒಂದು ಭ್ರಮೆ ಬಂದಾಗ ಹೋಗಿ ಚಕ್ರನ ಮೇಲೆ, ಇಂದ್ರನ ಮೇಲೆ ಆಕ್ರಮಣ ಮಾಡ್ತಾನೆ. ಇಂದ್ರ ವಜ್ರಾಯುಧದಿಂದ ಈ ಇವನ ತಲೆ ಮೇಲೆ ಒಂದು ಬಲವಾಗಿ ಅಪ್ಪಳಿಸಿದಾಗ ತಲೆ ಹೋಗಿ ಎದೆಯೊಳಗೆ ಸೇರಿಕೊಂಡಿತು. ಬಹಳ ಸರಸ್ಯವೇ ನೋಡಿ, ತಲೆ ಕುತ್ತಿಗೆ ಇಲ್ಲ, ಒಳಗೋಗಿದೆ. ಇನ್ನೊಂದು ಒಂದೋ ಎರಡೋ ಪ್ರಹಾರ ಬಿದ್ದಾಗ ಕಾಲಿಲ್ಲ, ಅದು ಇನ್ನು ಕಾಲು ಕೂಡ ಬಟ್ಟೆ ಒಳಗೂ ಸೇರ್ಕೊಂಡಿದೆ ಇನ್ನೊಂದು ಕಡೆಯಿಂದ. ಬಹುಶಃ ಚಂಡಿನ ಹಾಗೆ ಇಂದ್ರನು ಇವನನ್ನು ಬೆಳೆದುಕೊಂಡಿರ್ಬೇಕು ಯುದ್ಧ ಮಾಡುವಾಗ. ಕಾಲಿಗೆ ಪೆಟ್ಟು ಬಿದ್ದಾಗ ಇಲ್ಲಿಂದ ಪೂರ್ತಿ ಸೊಂಟದಿಂದ ಕೆಳದಾಗ ಪೂರ್ತಿ ಒಳಗೆ ಸೇರಿ ಹೋಯಿತು. ಸಕ್ತಿನಿ ಜೈವ ಮೂರ್ಧಾಜ ಶರೀರೇ ಸಂಪ್ರವೇಶಿತ, ತೊಡೆಯಿಂದ ಮುಂದಿನ ಭಾಗ ಮತ್ತು ತಲೆ ಶರೀರದೊಳಗೆ ಸೇರ್ಕೊಂಡು ಬಿಡ್ತು. ಆದ್ರೆ ಸಾವು ಬರಲಿಲ್ಲ. ಸಾವು ಯಾಕೆ ಬರಲಿಲ್ಲ? ವರ ಕೇಳಿದ ನನ್ನ ದೀರ್ಘಾಯುಸ್ ವರ ಕೇಳಿದ ಅಂದ್ರೆ ಸಾವು ಬರಲಿಲ್ಲ ಅಂತ, ಆದ್ರೂ ಕೂಡ ಸತ್ತು ಹೋಗ್ಲಿಲ್ಲ. ಆಗ ಇಂದ್ರನನ್ನು ಬೇಡಿದೆ, ನನ್ನನ್ನು ಮುಗಿಸಿಬಿಡು ಎಂಬುದಾಗಿ ಇಂದ್ರನನ್ನು ಬೇಡಿದೆ ನೋಡಿ ಅವಸ್ಥೆ. ಇವನೇ ತಪಸ್ ಮಾಡಿ ಬ್ರಹ್ಮನಿಂದ ವರ ಕೇಳ್ಕೊಳ್ತಾನೆ ದೀರ್ಘಾಯುಸ್ ಬೇಕು ಅಂತ. ಇವನಾಗಿ ಇವನೇ ಇಂದ್ರನ ಮೇಲೆ ಅನಗತ್ಯವಾಗಿ ಯುದ್ಧಕ್ಕೆ ಹೋಗ್ತಾನೆ. ಯುದ್ಧದಲ್ಲಿ ಇಷ್ಟು ಸ್ಥಿತಿ ಆದ್ಮೇಲೆ ಇವನೇ ಇಂದ್ರನನ್ನು ಕೇಳ್ತಾನೆ, ಮುಗಿಸು ನನ್ನನ್ನು. ನೀವು ಕೇಳಬಹುದು, ಕೇಳೋಕೆ ಬಾಯಲ್ಲಿತ್ತು, ಬಾಯಿ ಇಲ್ಲ, ತಲೆ ಇಲ್ಲ, ಬಾಯೂ ಇಲ್ಲ, ಮೆದುಳು ಇಲ್ಲ. ಕೇಳಬೇಕಾಗಿದ್ದು ಭಾವದಿಂದ ಅಷ್ಟೇ, ಜೀವದಿಂದ ಮಾತ್ರ. ಜೀವು ಇಂದ್ರನೆಂಬ ದೇವನನ್ನು ಕೇಳಿಕೊಂಡಿತ್ತು. ಜೀವು ನನಗೆ ಈ ಶರೀರ ಬೇಡ, ನನ್ನನ್ನು ಬಿಡುಗಡೆ ಮಾಡು ಈ ಶರೀರದಿಂದ. ಅದಕ್ಕೆ ಇಂದ್ರ ಹೇಳಿದಂತೆ, ಬ್ರಹ್ಮನ ವರದ ಮೇಲೆ ನಾನಲ್ಲ, ಬ್ರಹ್ಮನ ವರ ಬಂದಾಗಿದೆಯಲ್ಲ ನಿನಗೆ, ಮತ್ತು ನಾನು ಹೇಗೆ ನಿನಗೆ ಮೃತ್ಯುವನ್ನು ಕೊಡ್ಲಿ, ಸಾಧ್ಯ ಇಲ್ಲ. ಅದಕ್ಕೆ ಈ ಜೀವ ಕೇಳಿದ್ದೇನಂದ್ರೆ, ನಾನು ಬದುಕಲು ಹೇಗೆ? ಬಾಯಿ ಇಲ್ಲ, ಕಣ್ಣಿಲ್ಲ, ಕಾಲಿಲ್ಲ, ತಲೆ ಇಲ್ಲ, ಬದುಕುವುದಾದ್ರೂ ಹೇಗೆ ಎಂದಾಗ ಇಂದ್ರನು, ನಿನ್ನ ಬದುಕುವ ಹಾಗೆ ಮಾಡ್ತೇನೆ ನಾನು ಎಂಬುದಾಗಿ ಹೇಳಿ, ಹೊಟ್ಟೆಯಲ್ಲಿ ಒಂದು ಬಾಯಿ, ಎದೆಯಲ್ಲಿ ಒಂದು ಕಣ್ಣು, ಕೈಗಳನ್ನು ಉದ್ದ ಮಾಡ್ತೇನೆ. ವಿಚಿತ್ರವಾದ ರೂಪ, ಅತಿ ವಿಚಿತ್ರವಾದ ರೂಪ, ಸೃಷ್ಟಿಯಲ್ಲಿ ಯಾರಿಗೂ ಇರಲಾರದು ಇರಬಾರದು ಅಂತ ರೂಪ ನನಗೆ ಬಂತು. ಯಾಕೆಂದ್ರೆ ಆಯುಸ್ಸಿದೆ ಇನ್ನು ಕೂಡ, ಸಮಯ ಬಂದಿದೆ. ರಾಮ ಬಂದು ಹೊರತು ಇವನು ಸಾಯವಾಗಿಲ್ಲ. ರಾಮ ಬರೋವರಿಗೆ ಅವನ ಕಥೆಗೆ ಮುಕ್ತಾಯ ಇಲ್ಲ, ಅವನಿಗೆ ವಿಮುಕ್ತಿ ಇಲ್ಲ. ಅನಿವಾರ್ಯವಾಗಿ ಅಲ್ಲಿಯವರೆಗೆ ಬದುಕುವ ಸಲುವಾಗಿ ಇಂದ್ರನು ಎದೆಯಲ್ಲೊಂದು ಕಣ್ಣು ಮತ್ತು ಹೊಟ್ಟೆಯಲ್ಲೊಂದು ಬಾಯಿ ಮತ್ತು ಉದ್ದ ಕೈಗಳು, ಯೋಜನಾಯುತವಾಗಿರ್ತಕ್ಕಂಥ ಕೈಗಳು, ಆ ಕೈಗಳ ಪರಿಮಿತಿಯಲ್ಲಿ ಬಂದವರು ವಶಕ್ಕೆ. ಕಬಂಧ ಬಾಹು ಅಂತ ಹೇಳ್ತಾರಲ್ಲ, ಸಿಕ್ಕಿದ್ರೆ ಮುಗಿತು ಕೈಗೆ. ರಾಮ ಲಕ್ಷ್ಮಣರಿಗೆ ಇದನ್ನು ಆಗೋದಿಲ್ಲ, ಯಾಕೆಂದ್ರೆ ರಾಮ ಲಕ್ಷ್ಮಣರೇ ಮುಕ್ತಿ ಕೊಡಬೇಕಾಗಿರ್ತಕ್ಕಂಥವ್ರು ಕಬಂಧನಿಗೆ. ಕಬಂಧ ಹೇಳ್ತಾನೆ, ನಾನು ನನ್ನ ದೀರ್ಘ ಬಾಹುಗಳಿಂದ ಸಿಕ್ಕಿ ಸಿಕ್ಕಿದ್ದನ್ನು ಹಿಡಿದು ಹತ್ತಕ್ಕೆ ತಡೀತಾ ಇದ್ದೆ. ಯಾಕೆಂದ್ರೆ ಎಲ್ಲಿಯಾದ್ರೂ ರಾಮ ಹಿಡಿತಕ್ಕೆ ಸಿಕ್ಕಿಯ, ರಾಮ ಬಂದಾನು ಅದೇ ಆಸೆ. ಸಿಂಹದ್ವೀಪ ಮೃಗ ವ್ಯಾಘ್ರ ಪಕ್ಷಿಯಾಮ ಸಂಬಂಧ ಹಿಡಿದು ಹಿಡಿದು ಯಾಕೆ ಹತ್ತಕ್ಕೆ ಸರಿಯೋದಂದ್ರೆ, ಎಲ್ಲಿಯಾದ್ರೂ ಕೈಯಲ್ಲಿ ರಾಮ ಬಂದು ನನ್ನ ಬಾಹುಗಳನ್ನು ರಾಮನ ಛೇದಿಸಿದರೆ. ಇಂದ್ರನು ಕೂಡ ಅದೇ ಮಾತನ್ನು ಹೇಳಿದ್ದ, ಸೂಲಚರ ಹಿಡಿದ ಮಾತನ್ನು ಹೇಳಿದ್ದ, ಈ ನಿನ್ನ ಬಾಹುಬಂಧನವನ್ನು ರಾಮನು ಕಳಚಬೇಕು, ಆಗ ನನಗೆ ಸ್ವರ್ಗ, ಆಗ ನನಗೆ ಮುಕ್ತಿ. ಹಾಗಾಗಿ ಅದು ಇದು ಅಂತಿಲ್ಲ, ಏನು ಕಂಡಿತೋ ಹಿಡಿ ಹತ್ರಕ್ಕೆ ಸೆಳಿ, ಹಿಡಿ ಹತ್ರಕ್ಕೆ ಸೆಳಿ. ಆದ್ರೆ ಬರ್ತಾ ಬರ್ತಾ ಹಿಡಿ ಹತ್ರಕ್ಕೆ ಸೆಳಿ ವಗಿ ಅನ್ನೋ ಕಾರ್ಯಕ್ರಮ ಮರ್ತೋಯ್ತು. ತಾಯಿಗೆ ಹಾಕು ನೋಡು ಯಾವ್ದು ರಾಮನು ಅಂತ ನೋಡು, ತಾಯಿಗೆ ಹಾಕು. ಮತ್ತೆ ಮತ್ತೆ ಯಾಕೆ ನೀವ್ಯಾರು ನೀವ್ಯಾರು ಅಂತ ಕೇಳ್ತಾನೆ ಕಬಂಧ ಅಂದ್ರೆ, ನೀವು ರಾಮ ಲಕ್ಷ್ಮಣರ ಅಂತ ಅನ್ನೋ ಪ್ರಶ್ನೆ ಆಗಿದ್ದೀನಿ. ಕೈ ಕತ್ತರಿಸಿದ ಮೇಲೆಯೂ ಕೂಡ ನೀವು ಯಾರು ಅಂತ ಕೇಳ್ತಾನಲ್ಲ, ಯಾಕೆ ಕೇಳ್ತಾನೆ ಅಂದ್ರೆ ನೀವು ರಾಮ ಲಕ್ಷ್ಮಣರ, ಯಾಕಂದ್ರೆ ಅಡ್ರೆಸ್ ತಪ್ಪಾದರೆ ಮತ್ತಾರೋ ಕೈ ಕತ್ತರಿಸಿದ ಮುಕ್ತಿ ಇಲ್ಲ, ಬದುಕು ಇಲ್ಲ ಮುಕ್ತಿಯೂ ಇಲ್ಲ ಅಂತ ಸ್ಥಿತಿ ಆಗಿಬಿಡ್ತದೆ. ಹಾಗಾಗಿ ಇನ್ನೊಂದ್ಸತಿ ಖಚಿತಪಡಿಸಿಕೊಂಡಿದ್ದು ರಾಮ ಲಕ್ಷ್ಮಣರೇ ಹೋದುತ್ತಾನೆ ಅಂತ, ಇಲ್ಲದಿದ್ರೆ ಅದು ಅಪ್ರಾಸಂಗಿಕ. ಕೈ ಕತ್ತರಿಸಿದ ಸ್ಥಿತಿಯಲ್ಲಿ ಪರಿಚಯ ಕೊಡೋದಿದೆಯಲ್ಲ, ಅದು ಸಹಜವಲ್ಲ. ಹೀಗೆ ದೇಹನ್ಯಾಸದ ಬಯಕೆ ನನಗೆ, ಈ ಶರೀರವನ್ನು ಬಿಡುವ ಬಯಕೆ ಅವನಿಗೆ ಎಚ್ಚರ ಇದೆ ಕಬಂಧನಿಗೆ. ದೇಹವನ್ನು ಬಿಡುವ ಬಯಕೆ, ನಿನ್ನನ್ನು ಕಾಣುವ ಬಯಕೆ, ನನ್ನ ಕೈಗೆ ನೀನು ಸಿಕ್ಕಿ ನನ್ನ ಕೈಯನ್ನು ನೀನು ಕತ್ತರಿಸುವ ಬಯಕೆ ನನಗೆ. ಅದನ್ನು ಇವತ್ತು ನಾವು ಮಧ್ಯಾಹ್ನ ಉಲ್ಲೇಖ ಮಾಡಿದ್ದು, ನೆಗೆಟಿವ್ ಅಂತ ಇಲ್ಲ ಯಾವುದು ಕೂಡ, ನಾವು ಹಾಗೆ ಅನ್ಕೋಬಾರದು. ಎಲ್ಲವೂ ಒಳಿತೆ ಒಳಿತಲ್ಲದ್ದು ಯಾವುದೂ ಇಲ್ಲ, ನಮ್ಮ ಮನಸ್ಸಿನ ಮೇಲೆ ಅವಲಂಬಿತವಾಗಿರತಕ್ಕಂಥದ್ದು. ನಾವು ಹೇಗೆ ನೋಡುತ್ತೇವೆ ಎನ್ನುವುದರ ಮೇಲೆ ನಮ್ಮ ಬದುಕಿನ ಸುಖ ದುಃಖಗಳು ನಿಂತುಕೊಂಡಿವೆ. ಕಬಂಧನಿಗೆ ನೋಡಿ, ಕೈ ಕಳೆದ್ರಿಂದ ಒಳ್ಳೇದಾಯ್ತು, ಸುಟ್ಟಿದ್ರಿಂದ ಒಳ್ಳೇದಾಯ್ತು ಎನ್ನುವಂತ ಒಂದು ಸನ್ನಿವೇಶ ಇದೆ ನೋಡಿ. ಸತ್ವ ರಾಮೋಸಿ, ನೀನು ರಾಮ, ಅದಲ್ಲದಿದ್ರೆ ನನ್ನ ಕೈ ಕತ್ತರಿಸಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆ ಸಾಧ್ಯ ಇಲ್ಲ? ನನ್ನ ಮಹಿಮೆ ಏನಲ್ಲ, ಋಷಿ ಹೇಳಿದ್ದು ಹಾಗೆ ರಾಮನು ಬಂದು ನಿನ್ನ ಕೈ ಕಡಿತಾನೆ, ಮತ್ತೆ ಅದು ಕೈ ಕಡಿಯೋ ಹಾಗಿಲ್ಲ, ರಾಮನೇ ಮಾಡಬೇಕು ಆ ಕಾರ್ಯವನ್ನು. ಹಾಗಾಗಿ ಒಳ್ಳೇದಾಯ್ತು, ಒಂದು ಕೆಲಸ ಆಯ್ತು, ಇನ್ನೊಂದು ಕೆಲಸ ಆಗ್ಬೇಕು. ಏನು? ನನ್ನನ್ನು ಸುಡಬೇಕು, ಈ ಶರೀರ ಸುಡಬೇಕು. ನನ್ನನ್ನು ಸುಟ್ಟರೆ ನಾನು ಒಂದು ಸಣ್ಣ ಸಣ್ಣ ಸೇವೆ ಮಾಡಬೇಕು ನಿಮಗೆ. ಒಂದು ಸಣ್ಣ ಸೇವೆ ಇದೆ ನಂದು ಕೂಡ. ಏನದು? ಮದ್ಯಸಹಚಿವ್ಯಂ, ನಿನ್ನ ಜೊತೆಗೆ ಬಂದು ರಾವಣನ ವಿರುದ್ಧ ಯುದ್ಧ ಮಾಡುವ ಯೋಗ ನನಗಿಲ್ಲ, ಆ ಅರ್ಹತೆ ನನಗಿಲ್ಲ. ಆದ್ರೆ ವಿಧಿ ನನಗೆ ಮುಂದಿನದೆಲ್ಲ ಗೊತ್ತು, ಗಬಂಧನಿಗೆ ಒಂದಷ್ಟಷ್ಟೇ ಗೊತ್ತಾಗ್ತಾ ಬರ್ತದೆ ನನಗೆ ಮುಂದಿನದೆಲ್ಲ ಎಲ್ಲವೂ ಅಂತಲ್ಲ. ನನ್ನ ಪಾತ್ರ ಏನಂದ್ರೆ ಮತಿಸಹಚಿವ್ಯ, ಮುಂದೇನು ಮಾಡಬೇಕು ಎನ್ನುವ ಸುಳಿವನ್ನು ನಾನು ಕೊಡಬಲ್ಲೆ. ಸೀತೆಯನ್ನು ಮರಳಿ ಪಡೆಯುವಲ್ಲಿ ಮುಂದಿನ ಕೊಂಡಿ ಯಾವುದು? ಆ ಮುಂದಿನ ಕೊಂಡಿಗೆ ಕೂಡಿಸ್ತಕ್ಕಂತ, ಮುಂದಿನ ಕೊಂಡಿಯೊಡನೆ ನಿನ್ನನ್ನು ಕೂಡಿಸುವ ಕಾರ್ಯ ನನಗಿದೆ. ಆದ್ರೆ ಈ ಸ್ಥಿತಿಯಲ್ಲಿ ಮಾಡಲಾರೆ, ನನ್ನನ್ನು ಸುಡಬೇಕು ಅಂತ ಈಗಲೇ ಅವನು ಹೇಳ್ಬೇಕಾದ ಹೇಳಿ ರಾಮ ಹೋಗ್ಬಿಟ್ರೆ ಸುಡೋದ್ಯಾರು ಕೊನೆಗೆ? ಆಗಿದೆ ಹಾಗೆ ಅಂತಲ್ಲ, ಅವನಿಗೆ ಆ ಕೆಲಸ ಆಗ್ಲೇಬೇಕಾಗಿದೆ, ಅವನು ಸುಡೋ ಕೆಲಸ ಆಗ್ಲೇಬೇಕಾಗಿದೆ. ನೀವಿಬ್ರು ಅಗ್ನಿ ಸಂಸ್ಕಾರ ಕೊಟ್ಟ ಬಳಿಕ ನಾನು ಅದನ್ನು ಮಾಡಬಹುದು ಎಂಬುದಾಗಿ ಹೇಳಿದಾಗ ರಾಮನು ಆ ಧನುವಿಗೆ, ಇನ್ನೀಗ ಕಬಂಧನ ಅಲ್ಲ ಅವನು, ಧನುವಿಗೆ, ಧನುವಿನ ಮಗ ಧನು, ರಾಮನು ಹೇಳಿದಂತೆ ರಾವಣನು ಸೀತೆಯನ್ನು, ನನ್ನ ಪತ್ನಿಯನ್ನು ಕದ್ದೊಯ್ದಿದ್ದಾನೆ, ನಮಗವನ ಹೆಸರು ಮಾತ್ರ ಗೊತ್ತು, ನಾಮ ಮಾತ್ರ ಜಾನಾಮಿ, ಜಟಾಯುವು ಹೇಳಿ ನನಗೆ ರಾವಣ ಎನ್ನುವ ಹೆಸರು ಮಾತ್ರ ಗೊತ್ತು, ಅವನು ಹೇಗಿದ್ದಾನೆ ಅಂತ ಗೊತ್ತಿಲ್ಲ, ಎಲ್ಲಿ ಅವನ ಮನೆ ಗೊತ್ತಿಲ್ಲ, ಏನವನ ಪ್ರಭಾವ ಗೊತ್ತಿಲ್ಲ. ನಿನ್ನ ಕೆಲಸ ನಾನು ಮಾಡಿಕೊಡುತ್ತೇವೆ, ನಿನ್ನನ್ನು ಸುಡಬೇಕು ತಾನೆ. ಆನೆಗಳು ನೂಕಿ ಬೀಳಿಸಿದ ಮರಗಳ ಒಣಗಿದ ಕಟ್ಟಿಗೆಯಿಂದ ನಿನಗೆ ದಾನ ಸಂಸ್ಕಾರವನ್ನು ನಾವು ಮಾಡುವೆವು. ಆದರೆ ನೀನು ನಮಗೆ ಸೀತೆ ಎಲ್ಲಿದ್ದಾಳೆ, ಯಾರು ಸೀತೆಯನ್ನು ಅಪಹಾರ ಮಾಡಿದ್ದು, ಎಲ್ಲಿದ್ದಾಳೆ, ಎಲ್ಲಿ ಹೇಗೆ ಹೋಗುವುದು, ಈ ವಿವರಗಳನ್ನು ಕೊಡ್ತೀಯಾ ಎಂದು ಕೇಳಿದಾಗ ಆ ಧನುವಿನಂದು ಒಂದೇ ರಾಗ, ನನಗೀಗ ದಿವ್ಯ ಜ್ಞಾನವಿಲ್ಲ, ಅದು ಬರ್ತದೆ, ನನ್ನನ್ನು ನೀವು ಸುಟ್ಟ ಮೇಲೆ, ನನ್ನ ಕೆಲಸ ಆದ ಮೇಲೆ, ನನಗೆ ದಾನ ಸಂಸ್ಕಾರವಾದ ಮೇಲೆ ಅದು ಬರ್ತದೆ. ಅದಗ್ಧಸ್ಯತು ವಿಜ್ಞಾತಂ ಶಕ್ತಿ ರಸ್ತಿ ನಮೇ ಪ್ರಭು, ಪ್ರಭುವೇ ದಗ್ಧನಾಗದೆ, ಅದು ಸತ್ಯವೂ ಕೂಡ ಹೌದು, ದಗ್ಧನಾಗದೆ ಆ ರೂಪ ಬಾರದೆ ದಿವ್ಯ ಜ್ಞಾನ ನನಗೆ ಪೂರ್ಣವಾಗಿ ಬರೋದಿಲ್ಲ, ಚೂರು ಚೂರು ಬರ್ತಾ ಇದೆ, ನಿನ್ನ ಸ್ಪರ್ಶ, ನಿನ್ನ ದರ್ಶನ, ಈ ಬಾಹುಬಂಧನ ಕಳಚುವಿಕೆಯಿಂದ ಚೂರು ಚೂರು ನನಗೆ ಬರ್ತಾ ಇದೆ. ಆದರೆ ದಾನವಾದರೆ ಕೈ ಮಾತ್ರ ಹೋಗಿದ್ದಷ್ಟೇ, ಮೈಯೇ ಹೋದರೆ, ಈ ಪಾಪ ಪಂಜರವು ಕಳಚಿದ್ರೆ ನನಗೆ ದಿವ್ಯ ಜ್ಞಾನ ಬರ್ತದೆ, ಸೂರ್ಯಾಸ್ತವಾಗುವುದರೊಳಗೆ ನನ್ನನ್ನು ಕಂದರದಲ್ಲಿ ತಳ್ಳಿ. ಯಾಕೆಂದ್ರೆ ಅದು ನೀವು ಇರುವಲ್ಲಿ ಆ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಕಟ್ಟಿಗೆಯೆಲ್ಲ ಒಂದ್ ಕಡೆ ಒಟ್ಟಿ ಅದ್ರ ಮೇಲೆ ತಳ್ಳಬೇಕು ಮೇಲಿಂದ ಕೆಳಗಡೆಗೆ, ಆಮೇಲೆ ಅದಕ್ಕೆ ಚಿತೆ ಅಂದ್ರೆ ಅಷ್ಟೇ, ಚಿತೆ ಏರಿಸಲಿಕ್ಕೆಲ್ಲ ಸಾಧ್ಯ ಇಲ್ಲ, ಅದನ್ನು ಆ ಕಾರ್ಯಕ್ರಮ ಇಲ್ಲ. ಇವರು ಮಹಾಭದ್ರೆ ಹೋದಾದ್ರೂ ಕೂಡ ಇದು ಅಂತ ಸ್ವರೂಪ ಇದು ಅಂತ. ಹಾಗಾಗಿ ಕಂದರದಲ್ಲಿ ನನ್ನನ್ನು ಇಟ್ಟು ನನಗೆ ಧನ ಸಂಸ್ಕಾರವನ್ನು ಮಾಡಿ. ಆಗ ನಾನು ಹೇಳ್ತೇನೆ, ನನ್ನ ಕರ್ಮ ನಾವು ಹೇಳ್ಕೊಡ್ತೇವಲ್ಲ ನಮಗೆಂದ್ರೆ ಬೆಳೆದಿದ್ದಾದಾಗ ನನ್ನ ಕರ್ಮ, ಅದೇ ವಾಸ್ತವ ಶಬ್ದ ಕರ್ಮ ಅಂತಿರುವ ಶಬ್ದ ಸರಿಯಾದ ಶಬ್ದ ಅದು ಸಂಸ್ಕೃತ ಶಬ್ದ. ಅದು ನಾವು ಆ ಶಬ್ದ ಹೇಳೋದಿಲ್ಲ ಕರ್ಮ, ಯಾಕೆಂದ್ರೆ ಸರಿಯಾದ ಕರ್ಮ ಅಲ್ಲ. ಬೇಡಿದಿರೋ ಕರ್ಮ ನಾವು ಯಾವುದೋ ಮಾಡಿದ್ದು ಮೊದಲು, ಅದು ಈಗ ಕೆಟ್ಟ ಫಲ ಕೊಡ್ತಾ ಇರ್ತದೆ. ಹಾಗಾಗಿ ವ್ಯಾಕರಣಬದ್ಧವಾಗಿ ನನ್ನ ಕರ್ಮ ಅಂತ ಹೇಳಲಿಕ್ಕೆ ಸಾಧ್ಯ ಇರೋದು. ಕರ್ಮ ಅಂತ ಹೇಳಿದ್ರೆ ಸರಿ ಇದು ಹೆಚ್ಚು. ಹಾಗೆ ನನ್ನ ಪೂರ್ವಕರ್ಮದಿಂದ, ನಾನೇ ಮಾಡಿದ ತಪ್ಪುಗಳಿಂದಲಾಗಿ ನನಗೆ ಇಂತಹ ಸ್ಥಿತಿ ಬಂದಿದೆ. ಆ ನೀನು ಅವನೊಡನೆ ಸಖ್ಯವನ್ನು ಮಾಡಬೇಕು. ಯಾರು ಅಂತ ಗೊತ್ತಾಗ್ತಾ ಇಲ್ಲ, ಅವನಿಗೆ ನೆನಪಾಗ್ತಾ ಇಲ್ಲ. ಅವನು ಒಳ್ಳೆಯವನು, ನ್ಯಾಯವೃತ್ತ, ಅವನಿಗೆ ಅನ್ಯಾಯ ಆಗಿದೆ. ಅವನು ನ್ಯಾಯವೃತ್ತ, ನ್ಯಾಯವಾದ ನಡತೆಯುಳ್ಳವನು, ಅವನಿಗೆ ಅನ್ಯಾಯ ಆಗಿದೆ. ಭಾರಿ ಚುರುಕು ಅವನು, ಶೀಘ್ರಕಾರಿ, ಕಾರ್ಯಗಳನ್ನು ಬಹು ಬೇಗ ಮಾಡಿ ಮುಗಿಸ್ತಕ್ಕಂಥ ಶಕ್ತಿಯುಳ್ಳಂತಹ ಅತಿಶೀಘ್ರ ಕಾರ್ಯಕಾರಿ ಅವನು. ಅವನು ನಿನಗೆ ಸಹಕಾರ ಮಾಡ್ತಾನೆ. ಅವನಿಗೆ ಗೊತ್ತಿಲ್ಲದೆ ಇರೋದೇ ಇಲ್ಲ, ಎಲ್ಲ ಗೊತ್ತು ಅವನಿಗೆ, ಇಡೀ ಭೂಮಂಡಲ ಗೊತ್ತು. ಸೀತೆಯನ್ನು ಹುಡುಕ್ಬೇಕಲ್ಲ, ಸೀತೆಯನ್ನು ಹುಡುಕ್ಬೇಕಾದ್ರೆ ದೇಶ ದೇಶ ಅಂತರಗಳು ಗೊತ್ತಿರಬೇಕಾಗ್ತದೆ, ಭೂಮಂಡಲದ ಪರಿಚಯ ಇರಬೇಕಾಗ್ತದೆ, ಭೂಮಂಡಲವೆಲ್ಲ ಹುಡುಕ್ಬೇಕಾಗ್ತದಲ್ವಾ. ಎಲ್ಲಾ ಗೊತ್ತಿರೋನು ಅವನು, ಕಾರಣಾಂತರದಿಂದ ಅವನು ಇಡೀ ಭೂಮಂಡಲ ಸುತ್ತಿದ್ದಾನೆ. ಆದ್ರೆ ಅದು ಸರಿಯಾಗಿ ಗೊತ್ತಾಗಬೇಕಾದ್ರೆ ನನಗೆ ಬೆಂಕಿ ಕೊಡಿ, ಬೆಂಕಿ ಕೊಡಿ, ಬೆಂಕಿ ಕೊಡಿ, ಬೆಂಕಿ ಕೊಡಿ, ಒಂದೇ ರಾಗ ಅಂತೂ ಇವನು ಮತ್ತು ಬಿಡೋದೇ ಇಲ್ವಲ್ಲ. ರಾಮ ಲಕ್ಷ್ಮಣರು ಅವನು ಹೇಳದಂತೆ, ಅವನು ಯಾವ ರೀತಿ ದಹನ ಮಾಡಬೇಕು ಅಂತ ಹೇಳಿರ್ತಾನೋ ಆ ರೀತಿಯಲ್ಲಿ ಅವನಲ್ಲಿ ಒಂದು ಕಟ್ಟಿಗೆ ರಾಶಿಯನ್ನು ಮಾಡಿ ಅದರ ಮೇಲೆ ತಳ್ಳಿ ಅವನನ್ನು ಎತ್ತರದ ಸ್ಥಳದಿಂದ ತಗ್ಗಿನ ಸ್ಥಳದಲ್ಲಿ ಕಟ್ಟಿಗೆ ರಾಶಿ ಮಾಡಿ ಅದರ ಮೇಲೆ ಅವನನ್ನು ತಳ್ಳಿ. ತಮಾಷೆ ನಾವು ಯಾವ್ದು ಹೇಳ್ತಾ ಇರ್ತೇವೆ, ಒಬ್ರು ಚಿಕ್ಕ ವಯಸ್ಸಲ್ಲಿ ದಪ್ಪದರೊಬ್ಬರು ನೋಡ್ತಾ ಇದ್ರು ನಿತ್ಯವೂ ಕೂಡ. ಅವರು ನಾವು ಅನುಷ್ಠಾನ ಮಾಡಲು ಅವರು ಕೂಡ ಅನುಷ್ಠಾನ ಮಾಡಕ್ ಬರ್ತಾ ಇದ್ರು. ಭಾರಿ ದಪ್ಪದ ಜನ ಅಂದ್ರೆ ಎಲ್ಲಿ ಮುಖ ಎಲ್ಲಿಗೆ ಮುಗಿತು, ಆಮೇಲೆ ಎಲ್ಲಿ ಕೊರಳಿದೆ, ಎಲ್ಲಿಂದ ಬೆನ್ನು ಶುರುವಾಯಿತು ಅಂತಲೇ ಗೊತ್ತಾಗದೆ ಇರುವಷ್ಟು ದಪ್ಪದ ಜನ. ಕಣ್ಣು ಯಾವುದು ಮೂಗಿ ಯಾವುದು ಅಂತ ಅವರು ಸ್ನಾನ ಮಾಡಿ ಸಂಧ್ಯಾಂದ್ರೆ ಬರಬೇಕಾದ್ರೆ ಹೇಗೆ ಅಂದ್ರೆ ಅವ್ರು ಕೂತ್ಕೊಳಕಾಗ್ತಿರ್ಲಿಲ್ಲ, ಮನೆ ಎಲ್ಲಿದೆ ಅಂತ ನೋಡ್ಕೊಂಡು ಬಿದ್ದು ಬಿಡೋದು, ಅಂದಾಜು ಮಾಡಿಕೊಂಡು ಮನೆ ಎಲ್ಲಿದೆ ಅಂತ ಬಿದ್ದು ಬಿಡೋದು. ಆಮೇಲೆ ಸರಿ ಮಾಡೋ ಕೈಕಾಲು ಮಾಡಿಸಿ ಕೂತ್ಕೊಂಡ್ರೆ ಆಯ್ತು ಅಲ್ಲಿ. ಇಂಥ ಸ್ಥಿತಿ ಇದು ಆಗಿದೆ. ಸರಿಯಾದ ಸರಿಯಾದ ಚಿತೆಯನ್ನು ಮಾಡಿ ಚಿತೆ ಮಾಡಿ ಏರ್ಸು ಏರ್ಸುವಂತ ಪರಿಸ್ಥಿತಿ ಇಲ್ಲ, ಇಬ್ರು ಸೇರಿ ಕೂಡ ಚಿತೆ ಏರ್ಸೋ ಪರಿಸ್ಥಿತಿ ಇಲ್ಲ. ಹಾಗಾಗಿ ತಗ್ಗಿನ ಪ್ರದೇಶದಲ್ಲಿ ಚಿತೆಯನ್ನು ಸಿದ್ಧಪಡಿಸಿ ಇಲ್ಲಿಂದ ಗುರಿಯಿಟ್ಟು ತಳ್ಳಿ ಅದರ ಮೇಲೆ ಬೀಳುವ ಹಾಗೆ ಮಾಡಿಕೊಂಡ್ರೆ ದಾನ ಸಂಸ್ಕಾರ ಮಾಡಬಹುದು. ಅಷ್ಟು ದಪ್ಪಾಗಿದೆ ಎದೆ ಹೊಟ್ಟೆ ಮಾತ್ರ ಎದಿರ್ತಾನೆ ಅಂತ. ಅಂತೂ ಆ ಚಿತೆಯ ಮೇಲೆ ತಳ್ಳಿ ಲಕ್ಷ್ಮಣನು ಚಿತೆಗೆ ಅಗ್ನಿಸ್ಪರ್ಶ ಮಾಡ್ತಾನೆ, ಲಕ್ಷ್ಮಣ ಮಾಡ್ತಾನೆ ಇದನ್ನು, ರಾಮನಲ್ಲ. ಅಗ್ನಿಸ್ಪರ್ಶ ಒಂದು ಕಡೆ ಮಾಡಿಬಿಟ್ಟ ಅಂತಿಲ್ಲ, ಎಲ್ಲಾ ಕಡೆ ಅಗ್ನಿಸ್ಪರ್ಶ ಮಾಡಿದ, ಎಲ್ಲಾ ದಿಕ್ಕಿನಿಂದಲೂ ಸಮಂತತಃ ಅಗ್ನಿಸ್ಪರ್ಶವನ್ನು ಮಾಡಿದ ಮೇಲೆ ಆ ಚಿತೆಯು ಜ್ವಲಿಸಿ ಉರಿಯಿತು. ಆದರೆ ದೊಡ್ಡ ದೊಡ್ಡ ತುಪ್ಪದ ಹಂಡೆಯಂತೆ ಇದ್ದಂತಹ ಶರೀರವು ಸುಡಲಿಕ್ಕೆ ಬಹಳ ಹೊತ್ತು ಬೇಕಾಯಿತು. ಘೃತಪಿಂಡೋಪಮಂ, ತುಪ್ಪದ ದೊಡ್ಡ ಮುದ್ದೆಯ ಹಾಗೆ, ಯಾಕೆಂದ್ರೆ ಮೇಧಸ್ಸು ತುಂಬಾ ಇದೆ ಒಳಗಡೆಗೆ, ಅಷ್ಟು ಮೇಧಸ್ಸು ತಿಂದು 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 ಕೊಬ್ಬು ತುಂಬಿದೆ ಒಳಗಡೆಗೆ. ಹಾಗಾಗಿ ಮಂದಂ ದಹತಿ ಪಾವಕ, ಅಗ್ನಿಗೂ ಬಹಳ ಕಷ್ಟಪಟ್ಟು ನಿಧಾನವಾಗಿ ಸುಟ್ಟು 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 ಅಂತೂ ಇಂತೂ ದಹನವಾಗಬೇಕು. ಶರೀರ ದಹನವಾಗುತ್ತಿದ್ದಂತೆಯೇ ಚಿತೆಯನ್ನು ತ್ಯಜಿಸಿ ದಿವ್ಯರೂಪಧರನಾದ ದೇವಪುರುಷನೋರ್ವನು ಮೇಲೆದ್ದನು. ಅಗ್ನಿದೇವ ಅಗ್ನಿಯಿಂದ ಅಗ್ನಿ ಮೇಲೆದ್ದು ಬಂದಂತೆ ಇದ್ದಂತೆ ದೃಶ್ಯ, ಅಗ್ನಿಯಂತೆ ತೇಜಸ್ವಿ. ವಸ್ತ್ರಗಳನ್ನು ಹಾಕಿಕೊಂಡೇ ಅವನು ಹುಟ್ಟಿ ಬಂದಿದ್ದಾನೆ. ಉದ್ಭವಿಸಿ ಬರುವಾಗ ಮೇ ಮೇಲೆ ವಸ್ತ್ರಾಭರಣಗಳು, ದೇವರೂಪ ಅರಜೆ ವಾಸಿಸಿ ವಾಸಿಸಿ ಧೂಳಿಲ್ಲದ ವಸ್ತ್ರಗಳು, ಅದು ದೇವತ್ವದ ದ್ಯೋತಕ. ಮನುಷ್ಯರ ಬಟ್ಟೆಗೆ ಮಣ್ಣು ಧೂಳು ಹಿಡಿಯಬಹುದು, ಆದರೆ ದೇವತೆಗಳು ಅಂತ ಗೊತ್ತಾಗೋದು ಹೇಗೆ ಅಂದ್ರೆ ಬಟ್ಟೆಗೆ ಅಥವಾ ಮೈಗೆ ಧೂಳು ತಗುಲುವುದೇ ಇಲ್ಲ, ಯಾಕೆಂದ್ರೆ ಅದು ಬೆಳಕಿನದೇ ಒಂದು ಆಕಾರ, ಅದು ಧೂಳು ತಗುಲುವುದಿಲ್ಲಿಂದ. ಅರಜೆ ವಾಸಿಸಿ ಧೂಳಿಲ್ಲದ ವಸ್ತ್ರಗಳು, ದಿವ್ಯ ಮಾಲೆಯನ್ನು ಧಾರಣೆ ಮಾಡಿದನು. ತೇಜಸ್ವಿಯಾಗಿದ್ದಾನೆ, ವಿಮಲ ವಸ್ತ್ರಧಾರಿಯಾಗಿದ್ದಾನೆ, ಸಂಭ್ರಷ್ಟನಾಗಿ ಚಿತೆಯನ್ನು ಬಿಟ್ಟು ಮೇಲೆ ಕೆದ್ದಿದ್ದಾನೆ. ಎಷ್ಟೋ ಕಾಲದ ಬಳಿಕ ಘೋರ ಶಾಪದಿಂದ ಬಿಡುಗಡೆಯಾಗಿದೆ ಆತನಿಗೆ. ಸರ್ವ ಪ್ರತ್ಯಂಗ ಭೂಷಣ, ಅಂಗಾಂಗಗಳಲ್ಲಿ ಎಲ್ಲೆಡೆ ಭೂಷಣಗಳು, ಒಂದು ಬೆರಳು ಬಿಟ್ಟಿಲ್ಲ ಎನ್ನುವ ಹಾಗೆ ಎಲ್ಲೆಡೆ ಆಭೂಷಣಗಳು. ಹಾ, ವಿಮಾನ ಬಂದರಲ್ಲಿ ವಿಶೋಭಿಸ್ತಾ ಇದ್ದಾನೋ? ವಿಮಾನ ಬಂತು, ವಿಮಾನವು ಪ್ರಕಟವಾಯಿತು. ಅಲ್ಲಿ ಹಂಸಯುಕ್ತವಾದ ವಿಮಾನ, ಹಂಸಗಳು ಹೊತ್ತೊಯ್ಯತಕ್ಕಂಥ ಮನೋಹರವಾಗಿರ್ತಕ್ಕಂಥ ತೇಜೋಮಯವಾಗಿರ್ತಕ್ಕಂಥ ವಿಮಾನದಲ್ಲಿ ಕುಳಿತು ಹತ್ತು ದಿಕ್ಕುಗಳ ಕತ್ತರೆಯನ್ನು ತೊಳೆದನು ಅವನು ತನ್ನ ಪ್ರಭೆಯಿಂದ. ಎಲ್ಲೆಡೆ ಬೆಳಕನ್ನು ಚೆಲ್ಲಿ ಹತ್ತೂ ದಿಕ್ಕುಗಳ ಕತ್ತರೆಯನ್ನು ಕಳೆದನು. ದಶೋ ದಶ ವಿರಾಜೆಯನ್ನು ಇಂತಹ ರೂಪ ಇಟ್ಟುಕೊಂಡು ಮಾಡಿದ ಕೆಲಸ ನೋಡಿ. ಮೊದಲು ಅಂದ್ರೆ ಮೊದಲಿಗಿಂತ ಶ್ರೇಷ್ಠವಾದ ರೂಪ ಬಂದಿದೆ ನನಗೀಗ, ರಾಮನಿಂದ ಬಂದಿರತಕ್ಕಂಥದ್ದು. ಅವನು ಭೂಮಿಯನ್ನು ಮುಟ್ಟುವಂತೆ ಇಲ್ಲ, ದಿವ್ಯತೆ ಬಂದುಬಿಟ್ಟಿದೆ. ಗಗನದಲ್ಲಿಯೇ ನಿಂತುಕೊಂಡು ರಾಮ ಲಕ್ಷ್ಮಣರಿಗೆ ಅವನು ಮುಂದಿನ ಸಂದೇಶವನ್ನು ಕೊಡುತ್ತಾನೆ. ಎಲ್ಲಿಂದ ಬಿಟ್ಟನೋ ಅಲ್ಲಿಂದ ಪ್ರಾರಂಭ ಮಾಡುತ್ತಾನೆ. ಅವನನ್ನು ಸ್ನೇಹಿತನನ್ನಾಗಿ ಮಾಡಿಕೋ, ಯಾಕೆಂದ್ರೆ ಅವನು ನಿನ್ನದೇ ಸ್ಥಿತಿಯಲ್ಲಿದ್ದಾನೆ. ಅವನದು ರಾಜ್ಯಾಪಹರಣವಾಗಿದೆ, ಅವನದು ಪತ್ನಿಯ ಅಪಹರಣವಾಗಿದೆ. ಯಾಕೆಂದ್ರೆ ಸಹಾಯಕರು ಕೂಡ ಅಂಥವರೇ ಆಗಬೇಕಾಗ್ತದೆ. ನಾವು ಯಾವ ಸ್ಥಿತಿಯಲ್ಲಿದ್ದೇವೋ ಅದಕ್ಕೆ ಹೊಂದಬೇಕಲ್ವಾ, ವೇವ್ ಲೆಂತ್ ಸೆಟ್ ಆಗಬೇಕಲ್ವಾ, ಅಂಥದೇ ಸಹಾಯಕರು ಬೇಕಾಗ್ತಾರೆ. ಅವನು ಅಂಥದೇ ಸ್ಥಿತಿಯಲ್ಲಿದ್ದಾನೆ, ನಿನಗೆ ಮುಂದಿನ ದಾರಿ ಅವನೇ ಆಗ್ತಾನೆ. ಯಾರದು ಎಂದ್ರೆ ಸುಗ್ರೀವೋ ನಾಮ ವಾನರಃ. ಸುಗ್ರೀವನೆಂಬ ವಾನರ ಶ್ರೇಷ್ಠನು ಅವನು, ಅವನಣ್ಣ ವಾಲಿ ಎಂದ್ರೆ ನಮಗ. ಆ ಅಣ್ಣನು ಕೋಪಗೊಂಡು ಅಕಾರಣವಾಗಿ, ಸರಿಯಾದ ಕಾರಣ ಇರಲಿಲ್ಲ ನಿಜವಾಗಿ, ಕೋಪಗೊಂಡು ಈ ತಮ್ಮನನ್ನು ಹೊರ ನೂಕಿದ್ದಾನೆ, ರಾಜ್ಯದಿಂದ ಹೊರ ನೂಕಿದ್ದಾನೆ, ಅವನ ಪತ್ನಿಯನ್ನು ಅಪಹರಣ ಮಾಡಿದ್ದಾನೆ. ಈ ಸುಗ್ರೀವ ಇನ್ನು ನಾಲ್ವರು ವಾನರರ ಜೊತೆಯಲ್ಲಿ, ನಾಲ್ಕೇ ನಾಲ್ಕು, ಅವರೊಳಪ ಹನುಮಂತ, ಹಾಗಾಗಿ ನಾಲ್ಕಕ್ಕೆ ನಾಲ್ಕು ಅಂತ ಅರ್ಥ ಅಲ್ಲ ಅದಕ್ಕೆ, ನಾಲ್ಕೇ ನಾಲ್ಕು ವಾನರರ ಜೊತೆಯಲ್ಲಿ ಋಷ್ಯಮುಖ ಪರ್ವತದಲ್ಲಿ ವಾಸ ಮಾಡ್ತಾನೆ. ಪರ್ವತದ ತಪ್ಪಲಿನಲ್ಲಿ ಪಂಪಾ ಸರೋವರ, ಪಂಪಾ ಸರೋವರದ ಪಕ್ಕದಲ್ಲಿ ಶೋಭಿಸುವಂತಹ ಗಿರಿಶ್ರೇಷ್ಠ ಋಷ್ಯಮುಖ, ಅಲ್ಲಿ ಆ ಆತ್ಮವಂತನು ನಾಲ್ವರು ವೀರರಾದ ವಾನರರ ಜೊತೆಯಲ್ಲಿ ವಾಸ ಮಾಡ್ತಾನೆ. ಅವನು ಮಹಾವೀರ್ಯ, ಅವನು ತೇಜವಂತ, ಅವನು ಅಮಿತ ತೇಜಸ್ವಿ, ಅಮಿತಪ್ರಭ, ಸತ್ಯಸಂಧ, ಸುಳ್ಳಾಡುವವನಲ್ಲ, ವಿನಯವಂತ, ಧೃತಿಮಂತ, ಮತಿಮಂತ, ದೊಡ್ಡವನು, ದಕ್ಷ, ದಕ್ಷತೆಯುಳ್ಳವನು, ವಾಗ್ಮಿ, ದ್ಯುತಿಮಾನ್, ಮಹಾಬಲ ಪರಾಕ್ರಮ. ಇಂಥವನನ್ನು ಅವನ ಅಣ್ಣನು, ನಿಜವಾದ ವಿಷಯ ಬೇರೆ, ರಾಜ್ಯದ ಆಸೆ ಕಾರಣಕ್ಕೋಸ್ಕರವಾಗಿ ತನ್ನ ಅಣ್ಣ ತನ್ನ ತಮ್ಮನಿಗೆ ಇವನು ರಾಜ್ಯ, ಸುಗ್ರೀವನ ಕೈ ರಾಜ್ಯ ಇತ್ತು. ವಾಲಿ ಎಲ್ಲಿಂದಲೋ ಮರಳಿ ಬರುವಾಗ ಕಾರಣಾಂತರದಿಂದ ಸುಗ್ರೀವನ ಕೈ ರಾಜ್ಯ ಇತ್ತು. ಆ ಕತೆ ಮುಂದಕ್ಕೆ ಬರ್ತದೆ. ರಾಜ್ಯದ ಕಾರಣಕ್ಕೋಸ್ಕರವಾಗಿ ತನ್ನ ತಮ್ಮನನ್ನು ಹೊರ ನೂಕಿದ್ದಾನೆ ವಾಲಿ. ಆತನು ನಿನಗೆ ಮಿತ್ರನಾಗ್ತಾನೆ, ಆತನು ನಿನಗೆ ಸಹಾಯ ಮಾಡ್ತಾನೆ. ಸೀತೆಯ ಅನ್ವೇಷಣೆಯಲ್ಲಿ ಅವನು ಸಹಾಯ ಮಾಡ್ತಾನೆ, ಸೀತಾನ್ವೇಷಣೆ ಆಗ್ತದೆ. ನೀನು ಶೋಕ ಪಡಬೇಡ, ಶೋಕವನ್ನು ಬಿಡು, ನೀನು ಶೀಘ್ರವಾಗಿ ಹೋಗಿ ಸುಗ್ರೀವನನ್ನು ಸೇರಿ ಅವನೊಟ್ಟಿಗೆ ತುಲ್ಯಾರ ಮೈತ್ರಿಯನ್ನು ಏರ್ಪಡಿಸಿಕೊಳ್ಳಬೇಕು. ಅಗ್ನಿಸಾಕ್ಷ್ಯ ಮೈತ್ರಿ, ಈ ಅಗ್ನಿಸಾಕ್ಷಿ ಎನ್ನುವುದು ವಿವಾಹಕ್ಕೆ ಮಾತ್ರ ಇರುವಂತದ್ದಲ್ಲ, ಬಾಂಧವ್ಯಗಳಿಗೆಲ್ಲ ಇರ್ತಕ್ಕಂಥದ್ದು. ಮೈತ್ರಿಯನ್ನು ಅಗ್ನಿಸಾಕ್ಷಿಯಾಗಿ ಮಾಡಿಕೊಳ್ಳಬೇಕು. ಆಯುಧಗಳನ್ನು ಮುಂದಿಟ್ಟುಕೊಂಡು, ಅಗ್ನಿಯನ್ನು ಮುಂದಿಟ್ಟುಕೊಂಡು ಅವನೊಡನೆ ಮೈತ್ರಿಯನ್ನು ಮಾಡಿಕೋ. ಆಗ ದ್ರೋಹವಾಗದೇ ಇರಲಿಕ್ಕೆ ಸಾಧ್ಯ ಇದೆ. ವಾನರ ಅಂತ ಕಡೆಗಣಿಸಬೇಕಾಗಿಲ್ಲ, ವಾನರ ಜಾತಿಯಾದರೂ ಕೂಡ ಬುದ್ಧಿ, ಪರಾಕ್ರಮ ಅಥವಾ ತಿಳುವಳಿಕೆ ಎಲ್ಲ ಬೇಕಾದಷ್ಟಿದೆ ಅವನಿಗೆ, ಕಡೆಗಣಿಸುವಂತೆ ಇಲ್ಲ. ಅವನು ಕೃತಜ್ಞ, ನೀನು ಉಪಕಾರ ಮಾಡಿದರೆ ಉಪಕಾರ ನೆನ್ಪಿಟ್ಕೊಳ್ತಾನೆ. ಕಾಮರೂಪಿ, ಬೇಕಾದ ರೂಪ ಧಾರಣೆ ಮಾಡ್ತಾನೆ, ಮತ್ತು ಅವನಿಗೀಗ ಸಹಾಯ ಬೇಕಾಗಿದೆ, ನೆರವಿನ ಅಗತ್ಯ ಇದೆ ಅವನಿಗೆ. ಅವನಿಗೆ ಏನು ಬೇಕೋ ಅದನ್ನು ನೀವು ಮಾಡಿಕೊಡಬಲ್ಲರಿ, ಅವನ ಕಾರ್ಯವು ನಿಮ್ಮಿಂದ ಸಾಧ್ಯ. ಮತ್ತು ನೀವು ಮಾಡಿಕೊಟ್ಟರೂ ಬಿಟ್ಟರು ಅವನ ಕಾರ್ಯವಾಗಲಿ ಆಗದೇ ಇರಲಿ, ನಿಮ್ಮ ಕಾರ್ಯವನ್ನು ಅವನು ಮಾಡಿಕೊಡಬಲ್ಲ. ಹೇಗೆ ಅಂತ ಪ್ರಶ್ನೆ ಬರಬಹುದು ನಿಮಗೆ. ನಾಲ್ಕೇ ಮಂದಿ ವಾನರರು ಇದ್ದಾರಲ್ಲ, ಇಡೀ ಪ್ರಪಂಚ ಹುಡುಕೋದು ಹೇಗೆ ಅಂದ್ರೆ ಅವರಲ್ಲಿ ಹನುಮಂತನಿದ್ದಾನೆ. ನಿಜವಾಗಿ ಯಾರು ಹುಡುಕುತ್ತಾನೋ ಮುಂದೆ ಅವನು ಇರುವುದು ಸುಗ್ರೀವನ ಜೊತೆಯಲ್ಲಿ. ವೃಕ್ಷ ರಜಸ್ ಎಂಬ ವಾನರ ಮಹಾರಾಜನ ಪುತ್ರ ಅವನು ಹೆದರಿ ಹೆದರಿ ಪಂಪಾಸರೋವರ ಸುತ್ತಮುತ್ತ ಓಡಾಡ್ತಾ ಇರ್ತಾನೆ, ಎಲ್ಲಿ ವಾಲಿ ಬಂದು ಪೆಟ್ಟು ಕೊಡ್ತಾನೋ ಎನ್ನುವ ಭಯದಲ್ಲಿ ಅವನು ಪಂಪಾ ಪರಿಸರದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಅವನಿಗೆ ರಾಕ್ಷಸರ ಲೋಕಗಳ ಬಗ್ಗೆ ಚೆನ್ನಾಗಿ ತಿಳುವಳಿಕೆ ಇದೆ. ಮುಂದೆ ಅವನು ವಾನರರೆಲ್ಲರೊಡಗೂಡಿ ಸೀತಾನ್ವೇಷಣೆಯ ಕಾರ್ಯವನ್ನು ಮಾಡ್ತಾನೆ. ನಿನ್ನ ಪತ್ನಿ ಮೇರು ಪರ್ವತದ ತುಟ್ಟ ತುದಿಯಲ್ಲಿರಲಿ, ಅಷ್ಟೆತ್ತರ, ಅಥವಾ ಪಾತಾಳದ ಆಳದಲ್ಲಿರಲಿ, ಪ್ಲವಂಗಮರ ಪ್ರವರ ಕಪ್ಪಿಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನು, ಅವನು ರಾಕ್ಷಸರನ್ನು ಸಂಹಾರ ಮಾಡಿ ಸೀತೆಯನ್ನು ಮರಳಿ ನಿನಗೆ ತಂದು ಒಪ್ಪಿಸ್ತಾನೆ ಎಂಬುದಾಗಿ ಹೇಳಿ ದಾರಿಯನ್ನು ತೋರಿಸ್ತಾನೆ. ಕಬಂತ ಋಷ್ಯಮುಖಕ್ಕೆ ಹೋಗಲಿಕ್ಕೆ, ಪಂಪಾ ಸರೋವರಕ್ಕೆ ಹೋಗಲಿಕ್ಕೆ ದಾರಿ ಯಾವುದು ಅಂದ್ರೆ ಇದೇ ದಾರಿ ನೋಡಿ. ಹೂ ಬಿಟ್ಟ ಮರಗಳು ಕಾಣ್ತಾ ಇದ್ದೇವೆಲ್ಲ, ಕಾಣ್ತಾ ಇದ್ದಾವಲ್ಲ, ಪಶ್ಚಿಮ ದಿಕ್ಕಿನಲ್ಲಿ ಇದೇ ದಾರಿ. ಜಂಬು, ಪ್ರಿಯಾಲ, ಪನಸ, ಪ್ಲಕ್ಷ, ನೆಗ್ರೋಧ, ತಿಂದುಕ, ಅಶ್ವತ್ಥ, ಕರ್ಣಿಕಾರ, ಚೂತ, ಧನ್ವನ, ನಾಗವೃಕ್ಷ, ತಿಲಕ, ನಗ್ನಮಾಲಕ, ನೀಲಾಶೋಕ, ಕದಂಬ, ಕರವೀರ ಇವೇ ಮೊದಲಾಗಿರ್ತಕ್ಕಂಥವು. ಅಲ್ಲಿ ಅಗ್ನಿಮುಖ್ಯ ಅಂದ್ರೆ ಅರುಷ್ಕರ ಅಂತ ಇನ್ನೊಂದು ಹೆಸರು ಅದಕ್ಕೆ, ಗೊತ್ತಾಯ್ತಾ? ಅಗ್ನಿಮುಖ್ಯ ಅಂದ್ರೆ ಯಾವುದು? ವೃಕ್ಷ. ಅರುಷ್ಕರ ಗೇರು, ಗೇರು ನಮ್ಗೆ ಗೇರು ಮರ ಇದೆಯಲ್ಲ, ಈ ಗೇರಲ್ಲ, ಮೆಕ್ಸಿಕೋದಿಂದ ಬಂದು ಈಗಿನ ಕಾಲದ ಗೋಡಂಬಿ ಮರ ಅಲ್ಲ, ಹಿಂದಿನ ಕಾಲದ ಗುಡ್ಡ ಗೇರು ಅಂತ ಹೇಳ್ತಾರೆ. ಹಿಂದೆ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದು ರಾಮನ ಎತ್ತಿ ಆಡಿದಾನೆ ಆ ಗುಡ್ಡೆ ಗೇರು ಅಂತ. ಪ್ರಾಚೀನ ಕಾಲದ ಭಾರತೀಯ ಮೂಲದ ವೃಕ್ಷ ಅದು. ಅದರ ಬೀಜ ಈ ರೀತಿ ವಕ್ರ ವಕ್ರವಾಗಿರೋದಿಲ್ಲ, ಚಂದವಾಗಿರ್ತದೆ ಬೀಜ, ಅದರದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಸುರಕ್ತ ಅಂದ್ರೆ ರಕ್ತಚಂದನ, ಪಾರಿಭದ್ರಕ ಅಂದ್ರೆ ಮಂದಾರ. ಈ ವೃಕ್ಷಗಳು ದಾರಿಯಲ್ಲಿವೆ, ಮರಗಳನ್ನೇ ಉರುಳಿಸಿದ್ರೂ ಪರವಾಗಿಲ್ಲ, ಮರ ಹತ್ತಿ ಹಣ್ಣು ಕೊಯ್ದ್ರೂ ಪರವಾಗಿಲ್ಲ, ಹಣ್ಣು ಹಣ್ಣು ತಿಂದ್ಕೊಂಡು ಹೋಗಿ ದಾರಿ ಮೇಲೆ ಅದು ಬೇರೆ. ಇವನಿಗೆ ಭಾರಿ ಊಟದ ರುಚಿ ಕಬಂಧನಿಗೆ, ಮುಂದೆ ಕೂಡ ಗೊತ್ತಾಗ್ತದೆ ನಮಗೆ. ಸುಮಾರು ಊಟದ ವರ್ಣನೆ ಮಾಡ್ತಾನೆ, ಯಾವ ಯಾವ ಹಣ್ಣಿದೆ, ಏನೇನಿದೆ ದಾರಿ ಇದೆ, ತಿನ್ನುವ ಕುಡಿಯುವ ಒಂದು ಅಂಶವೂ ಬಿಟ್ಟಿಲ್ಲ ಅವನು. ಇಲ್ಲಿಂದ ಮತಂಗವನದವರೆಗೆ ಇರ್ತಕ್ಕಂಥ ಪಂಪಾ ಸರೋವರವರೆಗೆ ಏನೇನು ಹಣ್ಣಿದೆ ಅಲ್ಲಿ ಏನು ಎಲ್ಲ ಗೊತ್ತು ಅವನಿಗೆ. ಈಗಿಂದಲ್ಲ, ಹಳೆ ನೆನಪದು ಬಹುಶಃ. ಈಗಲೂ ಕೂಡ ಕಣ್ಣು ಚುರುಕಿದೆಯಲ್ಲ, ದೊಡ್ಡ ಶರೀರ ಬೇರೆ. ಆಮೇಲೆ ಆ ವನವನ್ನು ಆ ಹಣ್ಣೆಲ್ಲ ತಿಂದು ಆ ವನವನ್ನು ದಾಟಿ ಇನ್ನೊಂದು ಬಹಳ ರಮಣೀಯವಾಗಿರ್ತಕ್ಕಂಥ ವನ ಇದೆ, ಅಲ್ಲಿ ತುಂಬಾ ಹಣ್ಣು ಹಂಪಿದೆ ಅಲ್ಲಿ ಕೂಡ. ಅಲ್ಲಿ ಅದು ಸಹ ಲಕ್ಷ್ಮಣ ಬೇಕಾದ್ರೆ ಮರವನ್ನೇ ಉರುಳಿಸಿ ಆದರೂ ಚಿಂತೆ ಇಲ್ಲ, ಹಳೆ ಸಂಸ್ಕಾರ ಪೂರ್ತಿ ಚೂರಿದೆ ಇನ್ನು ಕೂಡ. ಇಲ್ಲ ಹಣ್ಣುಗಳನ್ನು ಕೊಯ್ದಾದ ಚಿಂತೆ ಇಲ್ಲ, ಲಕ್ಷ್ಮಣನ ಕೊಡ್ತಾನೆ. ಬಳಿಕ ಉತ್ತಮವಾದ ಅನೇಕ ಪ್ರದೇಶಗಳನ್ನು ದಾಟಿ, ಶೈಲಿಗಳನ್ನು ಕಾಡುಗಳನ್ನು ದಾಟಿ ಮುಂದೆ ಹೋದರೆ ಪಂಪೆ ಎಂಬ ದಿವ್ಯ ಸರೋವರವು ಕಾಣಸಿಗುತ್ತದೆ. ಪಂಪೆ ಹೇಗಿದೆ, ಪಂಪಾ ಸರೋವರ ಹೇಗಿದೆ? ಅಶರ್ಕರ ಕಾಲಿಗೆ ಚೂಪು ಕಲ್ಲುಗಳು, ಬೆಣಚು ಕಲ್ಲುಗಳು ತಗಲೋದಿಲ್ಲ. ನೀವು ನೀರಿಗೆ ಇಳಿದ್ರೆ ಆ ನೀರಿನಲ್ಲಿ ನಿಮ್ಮ ಕಾಲಿಗೆ ಒಂದು ಚೂರು ತೊಂದರೆ ಆಗೋದಿಲ್ಲ, ಅಂತ ಕಾಲಿಗೆ ಅಹಿತವಾಗತಕ್ಕಂಥ ಒಂದು ಕಲ್ಲಿಲ್ಲ. ಅವಿಭ್ರಂಶ ಎಲ್ಲಿಯೂ ಜಾರಿ ಬೀಳುವಂತೆ ಆಗೋದಿಲ್ಲ. ಆ ಸರೋವರದ ವಿನ್ಯಾಸ ಹೇಗಿದೆ ಅಂದ್ರೆ ಜಾರಿ ಬೀಳುವಂತ ಒಂದೇ ಒಂದು ಸನ್ನಿವೇಶ ಇಡೀ ಆ ಸರೋವರದಲ್ಲಿಲ್ಲ, ಪಾಚಿ ಕೂಡ ಕಟ್ಟಿಲ್ಲ, ಆತರ ವಿಷಮ ಅಂದ್ರೆ ಎತ್ತರ ತಗ್ಗು ಅಂತ 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 ಒಂದು ಪರಿಸರ ದಂಡೆಯಲ್ಲಿ ಇಲ್ಲ. ಸಮತೀರ್ಥ ಅದಕ್ಕೆ ಸೋಪಾನ ಕಟ್ಟಿದೆ ಎನ್ನುವ ಅರ್ಥವನ್ನು ಮಾಡಿದ್ದಾರೆ ವ್ಯಾಖ್ಯಾನಕಾರರು. ತೀರ್ಥದಲ್ಲಿ ಸಮತ್ವ ಇದೆ, ತೀರ್ಥ ವಿಷಮವಲ್ಲ. ಎಲ್ಲಾ ನೀರಲ್ಲೂ ಕೆಲವು ಅಂಶ ಹೆಚ್ಚಿರಬಹುದು, ಕೆಲವು ಅಂಶ ಕಡಿಮೆ ಇರಬಹುದು. ಜೀವಕ್ಕೆ ಬೇಕಾದ್ದು, ಜೀವನಕ್ಕೆ ಬೇಕಾದ್ದು ತಂಪು ಜಾಸ್ತಿ, ಶೈತ್ಯ ಜಾಸ್ತಿ, ಹೀಗೆಲ್ಲ ಇರಬಹುದಲ್ಲ. ಹಾಗಲ್ಲ, ಸಮತೀರ್ಥ ಇದು. ಮತ್ತು ಅಶೈವಲ ಪಾಚಿಗಳಿಲ್ಲ, ಮರಳಿನ ದಿನ್ಯಗಳಿದೆ, ಕಮಲಗಳು ಉತ್ತರಗಳು, ಕಮಲಗಳು ಕನ್ನೆದಿರುಗಳು ಇವೆ. ಅಲ್ಲಿ ಹಂಸಗಳು, ಪ್ರಾವಗಳು, ಕವಂಚಗಳು, ಕುರದಗಳು, ಪಕ್ಷಿಗಳು, ಜಲಚರ ಪಕ್ಷಿಗಳು ಮನೋಹರವಾದ ಸ್ವರದಲ್ಲಿ ಅವು ಕೂಜನವನ್ನು ಮಾಡ್ತವೆ. ಪಂಪಾ ಸರಿಸದಲ್ಲಿ ಅವುಗಳಿಗೆ ಮನುಷ್ಯರನ್ನು ಕಂಡ್ರೆ ಭಯವೇ ಇಲ್ಲ, ಅವುಗಳನ್ನು ಯಾರು ಕೊಲ್ಲೋದಿಲ್ಲ ಅಂತ. ಮನೋಹರವಾಗಿರ್ತಕ್ಕಂಥ ಪಕ್ಷಿಗಳು, ನಾನಾ ರೀತಿಯ ಮೀನುಗಳು ಆ ಸರೋವರದಲ್ಲಿ. ಕಬಂಧನೆ ಆದರೆ ಆ ಒಂದು ಪಕ್ಷಿನೂ ಬಿಡ್ತಿರಲಿಲ್ಲ, ಒಂದು ಮೀನನ್ನು ಬಿಡ್ತಿರಲಿಲ್ಲ ಅಲ್ಲಿದ್ದು. ಅದರಲ್ಲಿ ವರ್ಣನೆ ಮಾಡಿದಾನೆ ಆ ಮೀನು, ಆ ಪಕ್ಷಿ. ಆಮೇಲೆ ನೀರು, ನೀರು ಹೇಗಿದೆ ಅಂದ್ರೆ ಪದ್ಮಗಂಧಿ, ನೀರಿಗೆ ಕಮಲದ ಪರಿಮಳ, ಶಿವಂ ವಾರಿ ಮಂಗಲಕರವಾಗಿರ್ತಕ್ಕಂಥ ಜಲ ಸ್ವಾದು, ಸಿಹಿ ಸಿಹಿಯಾದ ನೀರು, ಶೀತಂ ತಂಪಾಗಿದೆ, ಅನಾಮಯಂ ತಂಪಾಗಿದೆ ಅನ್ನೋ ಕಾರಣಕ್ಕೆ ಥಂಡಿ ಆಗೋದಿಲ್ಲ, ಯಾವುದೇ ರೋಗಕ್ಕೆ ಕಾರಣವಾಗದೇ ಇರತಕ್ಕಂಥ ನೀರು, ಆರೋಗ್ಯವನ್ನು ಕೊಡ್ತಕ್ಕಂಥ ನೀರು. ಅಂಥ ನೀರನ್ನು ಅದು ಬೆಳ್ಳಿಯಂತೆ ಇದೆ, ಸ್ಫಟಿಕದಂತೆ ಇದೆ, ಅಂಥ ನೀರನ್ನು ಲಕ್ಷ್ಮಣನು ಕಮಲಪತ್ರದಲ್ಲಿ ತೆಗೆದು ನನಗೆ ಕುಡಿಸ್ತಾನೆ. ಅಥವಾ ಪುಷ್ಕರ ಪರಿಣಯನ ಲಕ್ಷ್ಮಣ ಪಾರಯಿಷ್ಯತಿ, ಪಾತ್ರೆ ಏನು ಅಂದ್ರೆ ಕಮಲಪತ್ರವೇ ಪಾತ್ರೆ, ಅದರಲ್ಲಿ ನೀರನ್ನು ಸಂಗ್ರಹಿಸಿ ನಿನಗೆ ಲಕ್ಷ್ಮಣನು ನೀಡುತ್ತಾನೆ. ಅಲ್ಲಿ ದೊಡ್ಡ ದೊಡ್ಡ ವಾನರರು ಸಂಚಾರ ಮಾಡ್ತಾರೆ. ಈ ಎಲ್ಲ ಕಿಚ್ಕಿಂದೆ ಪಕ್ಕದಲ್ಲೇ ಇದೆ, ಹೆಚ್ಚಿಗೆ ದೂರ ಇಲ್ಲ. ಋಷಿಮುಖ ಅಂತೂ ದಂಡೆಯ ಋಷಿಮುಖ. ಹಾಗಾಗಿ ಗಿರೆ ಗುಹೆಯಲ್ಲಿ ವಾಸ ಮಾಡ್ತಕ್ಕಂಥ ವನಚಾರಿಗಳಾಗಿರ್ತಕ್ಕಂಥ ವಾನರರು, ದೊಡ್ಡ ದೊಡ್ಡ ಶರೀರದವರು ಓಡಾಡ್ತಾ ಇರ್ತಾರೆ, ನೀರು ಕುಡಿಯಲಿಕ್ಕೆ ಬರ್ತಾರೆ. ಅವರು ಗೂಳಿಗಳು ಗುಟ್ರು ಹಾಕುವಂತೆ ಗುಟ್ರು ಹಾಕ್ತಾ ಇರ್ತಾರೆ ಆ ವಾನರರು. ಆ ಚಂದ್ರದ ರೂಪದವರನ್ನು ನೀನು ಕಂಡು ಸಂತೋಷ ಪಡುವೆ ಅಂತೆ. ಸಾಯಂಕಾಲ ಸುತ್ತಿಗೆ ಸಂಚಾರ ಮಾಡಿದರೆ ಮರಗಳೆಲ್ಲ ಹೂವನ್ನ ಅರಳುತ್ತಿರ್ತವೆ, ಗಿಡ ಮರಗಳು ಸಂಜೆ ಹೊತ್ತು ಅರಳತಕ್ಕಂಥ ಹೂಗಳೆಲ್ಲ ಅರಳಿರ್ತವೆ. ಪಂಪೆಯ ಪಂಪಾ ಸರೋವರದ ವಿಮಲವಾದ ತಣ್ಣಗಿನ ನೀರು, ಬೀಸಿ ಬರುವ ಗಾಳಿ, ನಿನಗೆ ಶೋಕವಾಗುವುದೇ ಇಲ್ಲ, ನಿನ್ನ ಮನಸ್ಸು ಪ್ರಫುಲ್ಲವಾಗ್ತದೆ. ಹಾಗೆ ತಿಲಕ, ಹೊಂಗೆ ಇವುಗಳೆಲ್ಲ ಹೂ ಬಿಟ್ಟಿರ್ತವೆ ಅಲ್ಲಿ, ಅದು ಕೂಡ ಮನಸ್ಸಿಗೆ ಆಹ್ಲಾದ ಕೊಡ್ತಕ್ಕಂಥದ್ದು. ಒಂದು ವಿಶೇಷವನ್ನು ಹೇಳ್ತಾನೆ ಕಬಂಧ ಅಥವದ್ದನು. ಇಲ್ಲಿ ಅಲ್ಲಿಯ ಹೂವುಗಳು, ಆ ಹೂವುಗಳನ್ನು ಮನುಷ್ಯರು ಯಾರು ಮುಡ್ಕೊಳ್ಳೋದಿಲ್ಲ. ಆ ಹೂವುಗಳನ್ನು ಪಂಪಾ ಸರೋವರದ ಅನತಿದೂರದ ಮತಂಗ ಶಿಷ್ಯರ ಆಶ್ರಮದ ಪರಿಸರದ ಆ ಹೂವುಗಳನ್ನು ಯಾರು ಮುಡ್ಕೊಳ್ಳೋದಿಲ್ಲ. ಅವು ಬಾಡೋದೇ ಇಲ್ಲ, ಬಾಡದ ಹೂವುಗಳು ಮಾತ್ರವಲ್ಲ, ಆ ಹೂವುಗಳು ನಶೀರಿಯಂತಿ ಅಂತ ಪಕಳಿಗಳು ಉದುರಿ ಹೂವುಗಳೆಲ್ಲ ಹಾಳಾಗ್ತವಲ್ಲ ಎಷ್ಟು ಸತ್ತಿ ಪಕಳಿಗಳು ಉದುರಿ ಮಾಡಿ, ಹಾಗೆ ಕೂಡ ಆಗೋದಿಲ್ಲ. ಯಾಕೆಂದ್ರೆ ಮತಂಗ ಮುನಿಗಳ ಶಿಷ್ಯರು ಅಲ್ಲಿದ್ದರು ಆ ಪರಿಸರದಲ್ಲಿ ಹಿಂದೆ. ಎಷ್ಟು ಚಂದ ಅಂದ್ರೆ ಈ ವರ್ಣನೆ. ಅವರು ಗುರುಗಳಿಗೆ, ಮತಂಗ ಮುನಿಗಳಿಗೆ ಸೇವೆ ಮಾಡ್ತಾ ಇದ್ದಂಥವ್ರು ಮತಂಗ ಮುನಿಗಳ ಶಿಷ್ಯರು. ಶಿಷ್ಯರ ಪ್ರಭಾವ ಏನು ಅಂತ ಕೇಳ್ಕೊಳ್ಳಿ, ಆಮೇಲೆ ಗುರು ಅಂತವ್ರು ಗೊತ್ತಾಗ್ತದೆ ನಿಮಗೆ. ಮತಂಗ ಶಿಷ್ಯರು ಹೇಗಿದ್ರು, ಗುರು ಸೇವೆ ಮಾಡ್ತಾ ಮಾಡ್ತಾ ಗುರುಗಳಿಗೆ ಗೆಡ್ಡೆ ಗೆಣಸು ತಂದುಕೊಡ್ಬೇಕು, ದರ್ಭೆ ರಾಶಿ ದರ್ಭೆ ಹೊರೆ ಕಟ್ಟಿ ತಂದುಕೊಡ್ಬೇಕು ಗುರುಗಳಿಗೆ ಅಲ್ವಾ, ಕಟ್ಟಿಗೆ ಹೊರೆ ಹೊತ್ಕೊಂಡು ಬರಬೇಕು. ಹೀಗೆಲ್ಲ ಮಾಡುವಾಗ, ಭಾರವನ್ನು ಹೊತ್ತುಕೊಂಡು ಬರುವಾಗ ಅವರ ಶರೀರದಿಂದ ಬೆವರಿದಾಗ, ಶರೀರದಿಂದ ಬಿದ್ದ ಬೆವರಿನ ಬಿಂದುಗಳು ಹೂವುಗಳಾಗಿದ್ದಾವೆ. ಗುರು ಸೇವೆ ಮಾಡುವಾಗ ಗುರುಗಳಿಗಾಗಿ ಕಟ್ಟಿಗೆಯೋ ಅಥವಾ ಗೆಡ್ಡೆ ಗೆಣಸುಗಳೋ ಹಣ್ಣು ಹಂಪಲುಗಳೋ ದುರ್ಭ್ಯರಾಶಿಯೋ ಹೊತ್ತುಕೊಂಡು ಬರುವಾಗ ಬಂದ ಬೆವರು, ಜಾರಿ ನೆಲಕ್ಕೆ ಬಿದ್ದ ಬೆವರಿನ ಬಿಂದುಗಳು ಹೂವುಗಳಾಗಿದ್ದಾವೆ. ಅವು ಬಾಡೋದಿಲ್ಲ, ಅವುಗಳ ದಳಗಳು ಉದುರೋದಿಲ್ಲ. ಇನ್ನೂ ಕೂಡ ಈಗಲೂ ಕೂಡ ಹಾಗೆ ಇದೆ ಅದು. ಸ್ವೇದ ಬಿಂದು ಸಮುತ್ಥಾನಿ ಅಂತ ಹೂವುಗಳು ಅಂದ್ರೆ, ಅವರ ಬೆವರನ ಬಿಂದು ಭೂಮಿಗೆ ಬಿದ್ದಿದ್ದು ಹೂವಾಗ್ತದೆ ಅಂದ್ರೆ ಹೇಗಿರ್ಬೇಕು ಅವರು? ಅವರ ಗುರುಗಳು ಹೇಗಿರಬೇಕು? ಮತಂಗ ಮನೆಗಳು ಹೇಗಿರಬೇಕು? ಎಂತೆಂಥ ತಪಸ್ಸುಗಳು ಈ ಭಾರತ ವರ್ಷದಲ್ಲಿ ಆಗಿ ಹೋಗಿದ್ದಾರೆ ನೋಡಿ, ಎಂತೆಂಥ ದಿವ್ಯಾತ್ಮರು. ಹೀಗೆ ವರ ಕೇಳಿದ್ದಲ್ಲ, ನನ್ನ ಬೆವರು ಭೂಮಿಗೆ ಬಿದ್ದರೆ ಹೂವಾಗಲಿ ಅಂತ ವರ ಕೇಳಿದ್ದಲ್ಲ. ಅದು ಬೆವರಿಗೆ ಯಾವ ಯೋಗ್ಯತೆ ಬಂದಿದೆ ಅಂದ್ರೆ ಅದು ಭೂಮಿಗೆ ಬಿದ್ದರೆ ಹೂವಾಗಿ ಅರಳುತ್ತದೆ. ಯೋಗಶಾಸ್ತ್ರದಲ್ಲಿ ಉಲ್ಲೇಖವನ್ನು ಹಿಂದೊಮ್ಮೆ ನಾವು ಇನ್ನೊಂದು ಪ್ರವಚನ ಮಾಲಿಕೆಯಲ್ಲಿ ಹೇಳಿದ್ದನ್ನು ನೆನಪು ಮಾಡಿಕೊಳ್ಳುತ್ತೇವೆ. ಯೋಗ ಸಾಧನೆ ಮಾಡಲಿಕ್ಕೆ ಆರಂಭ ಮಾಡಿದ್ರೆ, ಯೋಗಾಸನಗಳನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ರೆ, ಒಂದು 6 ತಿಂಗಳು ಆ ಬೆವರನ್ನ ಹೊರಸಿ ತೆಗಿಬೇಕು. ಯಾಕೆಂದ್ರೆ ದೇಹದ ದೋಷಗಳು ಬೆವರಾಗಿ ಹೊರಗೆ ಬರ್ತಾ ಇರ್ತವೆ. 6 ತಿಂಗಳು ಸರಿಯಾಗಿ ಯೋಗ ಸಾಧನೆ ಮಾಡಿದರೆ ದೋಷವೆಲ್ಲವೂ ಬೆವರಾಗಿ ಹೊರ ಬಂದ ಮೇಲೆ ಸಾಧನೆ ಮುಂದುವರೆದಂತೆ ಹೊರಗೆ ಬರುವುದು ದೋಷ ಅಲ್ಲ, ಅಂತಸ್ತತ್ವ. ನಮ್ಮ ಅಂತಸ್ತತ್ವ ಬೆವರಾಗಿ ಹೊರಗೆ ಬರುವಂತದ್ದು. ಆ ಬೆವರನ್ನು ಹೊರಸಿ ತೆಗಿಬಾರದು. ಆ ಬೆವರನ್ನು ಹಾಗೆ ಮೈ ಮೇಲೆ ಅದನ್ನ ಮೈ ಮೇಲೆ ಒಣಗುವಂತೆ ಕೈಯಲ್ಲಿ ಸಿಕ್ಕಿ ಮೈ ಮೇಲೆ ಒಣಗುವಂತೆ ಮಾಡಿಕೊಳ್ಬೇಕು ಹೊರತು ತಪ್ಪಿಯೂ ಕೂಡ ನೀರು ಹಾಕಿ ಆಗಲಿ ಬಟ್ಟೆಯಲ್ಲಿ ಆಗಲಿ ಒರೆಸಬಾರದು. ಅದು ಒಂದು ಹಂತ. ಅದು ಇದು ಯಾವ ಹಂತ? ಅಕಸ್ಮಾತ್ ಜಾರಿ ಬಿದ್ದ ಬೆವರು ಹೂವಾಗುವಂತ ಹಂತ ಅಂದ್ರೆ ಎಂಥವರಾಗಿರ್ಬೇಕು? ಅಂತಹ ಮತಂಗ ಶಿಷ್ಯರು. ಈ ಮತಂಗ ಶಿಷ್ಯರ ಸೇವೆ ಮಾಡಿಕೊಂಡಿದ್ದಂತ ಒಬ್ಬ ಆಕೆ ಈಗಲೂ ಅಲ್ಲಿ ಇದ್ದಾರೆ. ಮತಂಗ ಮುನಿಗಳ ಪ್ರಚಾರಣೆಯಲ್ಲ, ಮತಂಗ ಶಿಷ್ಯರ ಪ್ರಚಾರಣಿ ಈಗಲೂ ಇನ್ನೂ ಅಲ್ಲಿದ್ದಾಳೆ, ನಿನ್ನನ್ನೇ ಕಾಯ್ತಾ ಇದ್ದಾಳೆ. ಶ್ರಮಣಿ ಶಬರಿ ನಾಮ ಕಾಕುತ ಚಿರಜೀವಿನಿ. ಎಷ್ಟು ಆಯುಸ್ಸು ಅವಳದ್ದು ಯಾರಿಗೂ ಗೊತ್ತಿಲ್ಲ, ಅಷ್ಟು ಹಳೆ ಜನ. ಚಿರಜೀವಿನಿ, ದೀರ್ಘಾಯುಸ್ಸಿನ ಅವಳು. ಶ್ರಮಣಿ ಶಬರಿ, ಶಬರಿ ಏನು ಉತ್ತಮ ವರ್ಣಕ್ಕೆ, ಬ್ರಾಹ್ಮಣ ವರ್ಣಕ್ಕೂ ಕ್ಷತ್ರಿಯ ವರ್ಣಕ್ಕೂ ಸೇರಿದವಳಲ್ಲ ಅವಳು. ಅವಳದು ನಿಮ್ಮ ವರ್ಗಕ್ಕೆ ನಿಮ್ಮ ಜಾತಿಗೆ ಸೇರಿರ್ತಕ್ಕಂಥವಳು. ಆದರೆ ಅವಳ ಪುಣ್ಯ ತುಂಬಾ ದೊಡ್ಡದು, ಅವಳ ತಪಸ್ಸು ಅವಳ ಮನಸ್ಸು ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು. ರಾಮ ಅವಳು ಧರ್ಮದಲ್ಲಿಯೇ ಇದ್ದಾಳೆ, ಧರ್ಮದಲ್ಲಿ ನೆಲೆ ನಿಂತಿದ್ದಾಳೆ. ಧರ್ಮವನ್ನು ಬಿಟ್ಟು ಅಲುಗದ ಒಂದು ವ್ಯವಸ್ಥೆ ಅವಳದ್ದು. ಅವಳು ನಿನ್ನನ್ನು ನಮಸ್ಕರಿಸಿ ಹೊರಡ್ತಾಳೆ. ನಿನಗೆ ಉಪಚಾರ ಮಾಡಿ, ನಿನಗೆ ಆತಿಥ್ಯ ಮಾಡಿ ಮುಂದಿನ ಪ್ರಯಾಣವನ್ನು ಮಾಡ್ತಾಳೆ. ನೀನೆಂಥವನು? ಸರ್ವಭೂತ ನಮಸ್ಕೃತನು, ಸಮಸ್ತ ಜೀವರಾಶಿಗಳು ಯಾರಿಗೆ ನಮಸ್ಕಾರ ಮಾಡಬೇಕು? ನೋಡಿ, ಇದು ರಾಮನಲ್ಲ, ಸಾಮಾನ್ಯ ಮನುಷ್ಯನಲ್ಲ, ಭಾವ ಬೇರೆ ಆಯ್ತು. ಧನುವಿನದ್ದು ಕೂಡ ಇಲ್ಲಿ ಶಬರಿ ಭಾವಕ್ಕೆ ಬಂದ್ಬಿಡ್ತಾನೆ ಧನು. ಇಲ್ಲಿ ಸರ್ವಭೂತ ನಮಸ್ಕೃತಂ, ಸಮಸ್ತ ಜೀವಗಳು ಯಾರಿಗೆ ನಮಸ್ಕಾರ ಮಾಡಬೇಕು, ಅಂತಹ ದೇವೋಪಮಂ, ದೇವರಂತವನು, ಅಂತಹ ನಿನ್ನನ್ನು ಸೇವಿಸಿ, ನನ್ನನ್ನು ಪೂಜಿಸಿ, ನನಗೆ ಸತ್ಕಾರಗೈದು ಸ್ವರ್ಗಲೋಕಂ ಗಮಿಷ್ಯತಿ. ಆಕೆ ದೇಹವನ್ನು ಬಿಟ್ಟು ದಿವ್ಯತೆಯನ್ನು ತಾಳ್ತಾಳೆ, ದಿವ್ಯತೆಯಲ್ಲಿ ಲೀನರಾಗ್ತಾಳೆ. ಅಲ್ಲಿಂದ ಆ ಪಂಪಾ ತೀರದ ಪಶ್ಚಿಮದಲ್ಲಿ ಮತಂಗ ಮನೆಗಳ ಆಶ್ರಮವಿದೆ, ಮತಂಗರ ಆಶ್ರಮ. ಪಂಪಾ ತೀರದ ಪಶ್ಚಿಮದಲ್ಲಿ ಆಶ್ರಮಕ್ಕೆ ಹೋಲಿಕೆ ಇಲ್ಲ, ಹೋಲಿಕೆ ಮಾಡಲಿಕ್ಕೆ ಸಾಧ್ಯತೆ ಇರತಕ್ಕಂಥ ಅತುಲಂ ಅಂತ ಆಶ್ರಮ ಅದು. ಗುಹ್ಯಂ, ಗುಟ್ಟಾಗಿದೆ, ಸುಲಭವಾಗಿ ಗೊತ್ತಾಗುವಂತೆ ಇಲ್ಲ, ಪುಣ್ಯಾತ್ಮರಿಗೆ ಗೊತ್ತಾಗಬಹುದಷ್ಟೇ ಆಗಿದೆ ಅದು. ಆ ಆಶ್ರಮ ನಿನಗೆ ಕಾಣ್ತದೆ, ನೀನು ಹೊಟ್ಟಿ. ಆ ಸುತ್ತಮುತ್ತ ಆನೆಗಳು ತುಂಬ, ಆದರೆ ಮತಂಗಾಶ್ರಮಕ್ಕೆ ಆನೆಗಳು ಪ್ರವೇಶ ಮಾಡೋದಿಲ್ಲ. ಆ ಮುನಿಯ ಪ್ರಭಾವ ಅಂತದ್ದು. ಮುನಿ ಮತಂಗ ಮನಿ ಅಲ್ಲಿ ಬಂದು ಆಶ್ರಮವನ್ನು ಕಟ್ಟಿದ್ರಿಂದ ಇಡೀ ಪರಿಸರಕ್ಕೆ, ಆ ಕಾಡಿಗೆ ಮತಂಗವನ ಎಂಬುದಾಗಿ ಹೆಸರು ಬಂದಿದೆ. ಅಲ್ಲೇ ಪಕ್ಕದಲ್ಲಿ ಋಷಿಮುಖ ಪರ್ವತ ಸುಗ್ರೀವ ಇದ್ದಿದ್ದು ಋಷಿಮುಖ ಪರ್ವತ ಪಂಪಾ ಸರೋವರದ ಮುಂಭಾಗದಲ್ಲಿದೆ ಅದು. ಹತ್ತುವುದು ಕಷ್ಟ, ಋಷಿಮುಖದ ಆರೋಹಣ ಬಹಳ ಕಷ್ಟ. ಹಾಗಾಗಿ ಹನುಮಂತ ಇಬ್ಬರನ್ನು ಹೆಗಲ ಮೇಲೆ ಕೂತ್ಕೊಂಡು ಹೋಗಿದ್ದಾನೆ, ರಾಮ ಲಕ್ಷ್ಮಣ ಇಬ್ಬರನ್ನು ಕೂಡ. ಕಡಿದಾದ ಋಷಿಮುಖವನ್ನು ಏರುವುದು ಕಷ್ಟ, ಏರಿದ ಮೇಲೂ ಕಷ್ಟ. ಎಳೆನಾಗರ ಹಾವುಗಳು ಆ ಪರ್ವತಾಗ್ರವನ್ನು ಕಾಯ್ತವೆ. ಆ ಪರ್ವತಾಗ್ರವನ್ನು ರಕ್ಷಣೆ ಮಾಡಲಿಕ್ಕೆ ಎಳೆನಾಗರ ಹಾವುಗಳಿವೆ. ಅದು ಸೃಷ್ಟಿಕರ್ತನ ವಿಶೇಷ ಕೃಪೆಗೆ ಪಾತ್ರವಾಗಿರತಕ್ಕಂತ, ಅವನು ವಿಶೇಷವಾಗಿ ನಿರ್ಮಾಣ ಮಾಡಿರತಕ್ಕಂತಹ ಒಂದು ಪರ್ವತ ಋಷ್ಯಮುಖ, ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥದ್ದು. ಈ ಕರ್ನಾಟಕದ ಉಳ್ಳನೆ ಪ್ರಾರಂಭ ಆಯ್ತು, ನಾಳೆ ರಾಮ ಕರ್ನಾಟಕಕ್ಕೆ ಬರಲಿಕ್ಕೆ. ಅರಣ್ಯಕಾಂಡದ ಕೊನೆ ಅಂದ್ರೆ ನಾಳೆ ರಾಮನ ಕರ್ನಾಟಕ ಪ್ರವೇಶ ಅಂತ ಹೇಳಬೇಕು. ಆ ಪರ್ವತಾಗ್ರವನ್ನು ಯಾರಾದರೂ ಏರ್ಲಿಕ್ಕೆ ಸಮರ್ಥನಾದ್ರೆ, ಅಲ್ಲಿ ಮಲಗಿ ನಿದ್ದೆ ಮಾಡಿದ್ರೆ ಸ್ವಪ್ನದಲ್ಲಿ ನಿಧಿ ಕಾಣ್ತದೆ, ಎಚ್ಚೆತ್ತಾಗ ಪಕ್ಕದಲ್ಲಿ ಇರ್ತದೆ ಅದು. ಪರ್ವತದ ಮಹಿಮೆ ಎಂಥದ್ದು. ಶಯಾನ ಪುರುಷೋ ರಾಮ ತಸ್ಯ ಶೈಲಸ್ಯ ಮೂರ್ಧನಿ ಯತ್ ಸ್ವಪ್ನೆ ಲಭತೆ ವಿತ್ತಂ ತತ್ ಪ್ರಬುದ್ಧೋತಿ ಗಚ್ಚತಿ. ಸ್ವಪ್ನದಲ್ಲಿ ಕಂಡ ನಿಧಿಯು ಎಚ್ಚರದಲ್ಲಿ ಅವನಿಗೆ ಪ್ರಾಪ್ತವಾಗ್ತದೆ. ಅಡ್ರೆಸ್ ಕೇಳಬೇಡಿ ಯಾರು, ಮುಂದಿನ ಶ್ಲೋಕ ಕೇಳ್ಕೊಳ್ಳಿ. ಮುಂದಿನ ಶ್ಲೋಕ ಕೇಳಿದ್ರೆ ಅಡ್ರೆಸ್ ಕೇಳಿದ್ರೆ ನೀವು ಪಾಪ ಮಾಡಿದವನು ಒಂದು ವೇಳೆ ಪರ್ವತವನ್ನು ಹತ್ತಿದರೆ ಹತ್ತಕ್ಕೆ ಸಾಧ್ಯ ಇಲ್ಲ, ಹತ್ತಕ್ಕೆ ಸಾಧ್ಯ ಇಲ್ಲ. ಹತ್ತುವ ಪ್ರಯತ್ನವನ್ನು ಮಾಡಿದರೆ ವಿಷಮಾಚಾರ ಆಚಾರ ಗೆಟ್ಟವನು ಪಾಪಕರ್ಮನಾಗಿರ್ತಕ್ಕಂಥವನು ಋಷ್ಯಮುಖವನ್ನು ಏನಾದರೂ ಏರಿದರೆ ಶಿಶುನಾಗಗಳು ಎಡನಾಗರ ಹಾವುಗಳು ಕಚ್ಚಿಕೊಳ್ಳುತ್ತವೆ ಅವನನ್ನು. ಮಾತ್ರವಲ್ಲ, ಅವನು ಮಲಗಿದರೆ ಆ ಶಿಶುನಾಗಗಳನ್ನು ತಪ್ಪಿಸಿಕೊಂಡು ಬಂದು ಪರ್ವತಾಗ್ರ ಮೇಲೆ ಮಲಗಿದರೆ ನಿದ್ದೆ ಮಾಡಿದ ಮೇಲೆ ರಾಕ್ಷಸರು ಬಂದು ಆಕ್ರಮಣೆ ಮಾಡ್ತಾರೆ, ರಾಕ್ಷಸರು ಬಂದು ಕುಂದಾಕ್ಬಿಡ್ತಾರೆ ಅವನನ್ನು. ಸುಪ್ತ ಮಾದಾಯ ರಾಕ್ಷಸ ಎತ್ತಿಕೊಂಡು ಹೋಗೋದು ಉಂಟು ರಾಕ್ಷಸರು. ಆ ಋಷ್ಯಮುಖದ ಪರ್ವತದಲ್ಲಿ ಒಂದು ದೊಡ್ಡ ಗುಹೆ ಇದೆ. ಆ ಗುಹೆಗೆ ಶಿಲೆಯ ಬಾಗಿಲು, ದೊಡ್ಡ ಶಿಲೆಯನ್ನು ಬಾಗಿಲಾಗಿ ಇಡಲಾಗಿದೆ. ಆ ಶಿಲೆಯನ್ನು ಆ ಬಾಗಿಲು ತೆಗಿಲಿಕ್ಕೂ ಹಾಕ್ಲಿಕ್ಕೂ ಸುಗ್ರೀವನೇ ಬರಬೇಕು, ಹನುಮಂತನೇ ಬರಬೇಕು, ಮತ್ತೆ ಯಾರು ಬಾಗಿಲು ತೆಗಿಲಿಕ್ಕೂ ಸಾಧ್ಯ ಇಲ್ಲ, ಹಾಕ್ಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ದೊಡ್ಡ ಶಿಲೆಯೇ ಬಾಗಿಲು. ಹಾಗಾಗಿ ಆ ಗುಹೆಯನ್ನು ಪ್ರವೇಶ ಮಾಡುವುದು ಸುಲಭವಲ್ಲ. ಆ ಗುಹೆಯ ಪ್ರಾಗ್ವಾರದಲ್ಲಿ ಪೂರ್ವದ್ವಾರದಲ್ಲಿ ದೊಡ್ಡ ಸರೋವರ, ಸುತ್ತ ನಾನಾ ಮೃಗಗಳು, ಫಲಮೂಲಗಳು. ಸುಗ್ರೀವ ವಾಸ ಮಾಡುವುದು ಈ ಗುಹೆಯಲ್ಲಿ. ನೋಡಿ ಅಲ್ಲಿ ತಲುಪೋದಷ್ಟು ಕೆಲಸ ಇದೆ ಅಂತ ಋಷ್ಯಮುಖಕ್ಕೆ. ಋಷ್ಯಮುಖದ ಶಿಖರಾಗ್ರದ ದೊಡ್ಡ ಗುಹೆ, ದೊಡ್ಡ ಶಿಲಾದ್ವಾರದ ಶಿಲೆಯೇ ದ್ವಾರ ಅಂತ, ಶಿಲಾದ್ವಾರ ಅಂದ್ರೆ ಅಂತ. ಗುಹೆಯ ಒಳಗೆ ಸುಗ್ರೀವನು ನಾಲ್ವರು ವಾನರರ ಜೊತೆಗೆ ವಾದ ಮಾಡ್ತಾನೆ. ಬಾಗಿಲು ತೆಗೆಯೋದು ಕಷ್ಟ, ಅವನೇ ಹೊರಗೆ ಬರ್ತಾನೆ ಕೆಲವು ಸಾರಿ. ಎಲ್ಲಾದರೂ ಒಮ್ಮೆ ಸುಗ್ರೀವನು ಪರ್ವತಾಗ್ರದಲ್ಲಿ ಬಂದು ಕಾಣಿಸ್ಕೊಳ್ಳೋದುಂಟು, ಋಷ್ಯಮುಖದ ತಲೆಯ ಮೇಲೆ ಕಾಣಿಸ್ಕೊಳ್ಳೋದುಂಟು. ಅವನನ್ನು ಭೇಟಿಯಾದರೆ ರಾಮಾಯಣ ಮುಂದುವರಿತದೆ. ಅವನನ್ನು ಭೇಟಿಯಾಗ್ತದೆ ಎಂಬುದಾಗಿ ಹೇಳಿ ಕಬಂಧನು ಗಗನದಲ್ಲಿ ಶೋಭಿಸಿದನು. ಸೂರ್ಯವರ್ಣದವನಾಗಿ, ಸೂರ್ಯ ತೇಜಸ್ವಿಯಾಗಿ ಗಗನದಲ್ಲಿ ಶೋಭಿಸಿದನು. ಬಹಳ ಹೊತ್ತು ಭಾಷಣ ಮಾಡಿಬಿಟ್ಟಿದ್ದಾನೆ. ಎಷ್ಟರ ಮಟ್ಟಿಗೆ ಅಂದ್ರೆ ರಾಮಲಕ್ಷ್ಮಣರು ಆಯ್ತು ನೀನು ಹೋಗ್ ಬಾ ಅಂತ ಹೇಳಿದ್ರೆ ಇವ್ರು ಮುಂದುವರಿಬೇಕು, ಸುಗ್ರೀವನನ್ನು ಭೇಟಿಯಾಗಬೇಕು. ಇವನದ್ದೇ ತಿಂಗಳುಗಟ್ಟಲೆ ಭಾಷಣವಾದ ಕತೆ ಏನು ಅಂತ. ಹಾಗಾಗಿ ತುಂಬ ರಜಸ್ವ, ನೀನು ಹೋಗ್ ಬಾ ಎಂಬುದಾಗಿ ರಾಮಲಕ್ಷ್ಮಣರು ಅಷ್ಟಿದೆ ಆ ಕಬಂಧ ದಾರಿ ವರ್ಣನೆ ಮಾಡಿದ್ದು. ಮರ, ಗಿಡ, ಹಣ್ಣು, ನೀರು, ಮೀನು, ಪಕ್ಷಿ ಒಂದು ಒಂದು ಬಿಟ್ಟಿಲ್ಲ. ಶಬರಿ ಪತಂಗ ಮನೆಗಳು, ಅವರು ಶಿಷ್ಯರು, ಬೆವರು ಬಿದ್ದು ಹೂವಾಗಿದ್ದು ಪರ್ವತ, ಶಿಶುನಾಗ, ಅಲ್ಲಿಂದ ಶುರು ಮಾಡಿದ ರಾಕ್ಷಸರು, ನಿಧಿ ಸಿಕ್ಕೋದು, ಗುಹೆ, ದ್ವಾರ, ಕಲ್ಲು, ಸುಗ್ರೀವ, ನಾಲ್ವರು ಬಾಂಧರು ಎಲ್ಲ ಹೇಳಿದೆ. ನೀವು ಇನ್ನೊಂದ್ಸತಿ ರಸಪ್ರಶ್ನೆ ಬೇಕಾಗಬಹುದು. ಹಾಗಾಗಿ ಇಲ್ಲಿ ನೀನು ಅವನನ್ನು ಭೇಟಿಯಾಗು ಎಂಬುದಾಗಿ ಕಬಂಧನ ಹೇಳಿದಾಗ ಕಬಂಧನನ್ನು ಹೊರಟು ನಿಂತುಬಿಟ್ರು ರಾಮಲಕ್ಷ್ಮಣರು. ಪ್ರಸ್ಥಿತವು ಹೊರಟು ನಿಂತ ರಾಮಲಕ್ಷ್ಮಣರು ಅಲ್ಲಿಯೇ ಬಿಡಿಯಲಿದ್ದಂತ ಕಬಂಧನಿಗೆ ತೊಂದ ರಜಸ್ವ ನೀನು ಹೋಗಿ ಬಾ ಎಂಬುದಾಗಿ ಹೇಳಿದರು. ಅವನು ಕೂಡ ಹೋಗಿ ಬನ್ನಿ, ಕಾರ್ಯಸಿದ್ಧಿಯಾಗಲಿ, ಕಾರ್ಯಸಿದ್ಧಿಯತ್ತಂ ಗಮ್ಯದಾಂ, ಕಾರ್ಯಸಿದ್ಧಿಯಾಗುವ ಪಥದಲ್ಲಿ ಮುಂದುವರಿಯಲಿ, ಆಗ್ತದೆ ಕಾರ್ಯಸಿದ್ಧಿ ಎನ್ನುವುದು ಗೊತ್ತವನಿಗೆ ಎಂಬುದಾಗಿ ಹೊರಟು ನಿಂತ ಕಬಂಧನು ಕೂಡ ಹೇಳಿದನು. ರಾಮಲಕ್ಷ್ಮಣರು ಶಬರಿಯಡೆಗೆ ಹೊರಟರು. ಅಲ್ಲಿ ಕಾಯ್ತಾ ಇದ್ದಾಳೆ ಶಬರಿ. ಸುಗ್ರೀವನ ಭೇಟಿಯಾಗಬೇಕು, ಅದಕ್ಕಿಂತ ಮೊದಲು ಹನುಮಂತನ ಭೇಟಿಯಾಗಬೇಕು, ಅದಕ್ಕಿಂತಲೂ ಮೊದಲು ಶಬರಿಯ ದರ್ಶನ, ಶಬರಿಯ ಭೇಟಿ, ಶಬರಿಗೆ ದರ್ಶನ ಕೊಡುವಂಥದ್ದು ಅದು ಆಗಬೇಕಾಗಿದೆ. ಹಾಗಾಗಿ ಶಬರಿ ರಾಮರ ಸಮಾಗಮಕ್ಕೆ ನಾಳೆ ಕಾಯ್ತಾ ಇದೆ. ಹರೇ ರಾಮ.